योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना कन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुच्छं यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः दशतु श्रीमदानन्दतीर्थेन्दुर्नो हृदम्बरे यद्वचस्तेन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावक हराय भजकारिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं मीडे चेतोभिमानिनः यूयं सर्वे प्रकुरुत मनो मे मध्वभावकम् श्रीमध्वः कल्पवृक्षस्तु ययार्यः समसुत्कृतः चिन्तामणिस्तु व्यासार्यः मुनित्रयमुदाहृत वादिराजगुरून् वन्दे रघुत्तमगुरून् तथा राघवेन्द्रां तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीक्षं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಶ್ರೀಮದ್ ಆಚಾರ್ಯರು ದ್ರೋಣ ಪರ್ವದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣರಕ್ಷಿತನಾದ ಅರ್ಜುನ ಭೀಮರಕ್ಷಿತನಾದ ಅರ್ಜುನ ತನ್ನ ಪ್ರತಿಜ್ಞೆಯಂತೆ ಜಯದ್ರಥನನ್ನು ಸಂಹಾರ ಮಾಡಿ ಭಗವದಂತನಿಗೆ ಸಮರ್ಪಣೆ ಮಾಡಿದ್ದಾನೆ ಎಂಬುದನ್ನು ವರ್ಣಿಸಿದ್ದು ನೋಡಿದ್ದೇವೆ. ಅಜಿತೇ ದ್ರೋಣತನಯೇ ಅಹತೇತು ಜಯದ್ರಥೇ ಅರ್ಜುನಸ್ಯ ಜಯಾಕಾಂಕ್ಷಿ ಸಸರ್ಜ ತಮ ಉಚಿತಂ. ಭಗವಂತನ ವಿಶೇಷವಾದ ಸಾಮರ್ಥ್ಯ, ತಮಸ್ಸನ್ನು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಆ ಮೂಲಕವಾಗಿ ತಮಸ್ಸು ದ್ರವ್ಯ ಅಂತ ತೋರಿಸ್ತಾ ಇದ್ದಾನೆ ಭಗವಂತ. ಈ ನೈಯಾಯಿಕರು ತಮಸ್ಸನ್ನು ದ್ರವ್ಯ ಅಂತ ಒಪ್ಪೋದಿಲ್ಲ. ಕೃಷ್ಣ ಸೃಷ್ಟಿ ಮಾಡಿದ ಸುಳ್ಳು ಅಂತ ಹೇಳೋದಾದರೆ ಎಚ್ಚಿಕೇತ ಸತ್ಯಮಿತ್ತನ್ನಮೋಹವು. ಆ ತಮಸ್ಸಿನ ದ್ರವ್ಯತ್ವ ಸಮರ್ಥನೆಗೂ ಕೂಡ ಪ್ರಸಂಗ ಬಹಳ ಮುಖ್ಯವಾದದ್ದು. ಜೊತೆಗೆ ಸೂರ್ಯಾದಿಗಳ ನಿಯಾಮಕತ ಅನ್ನುವುದನ್ನು ಭಗವಂತ ತಿಳಿಸಿದ. ಜಯದ್ರಥನ ಮರಣ ದುರ್ಯೋಧನನಿಗೆ ತನ್ನ ಮರಣದ ಮುನ್ಸೂಚನೆಯಂತೆ ಆಯಿತು. ತುಂಬ ವ್ಯಥಪಟ್ಟ. ಪಾಂಡವರಿಗೆ ಭಾರಿ ಸಂಭ್ರಮ. ಒಬ್ಬ ಜಯದ್ರಥರದ ಮಹಾಪಾಪಿ ಸತ್ತಿದ್ದೊಂದು ಕಡೆಯಾದರೆ ಇನ್ನೊಂದು ಕಡೆಗೆ ಅರ್ಜುನನಿಗೆ ಬಂದ ಕೀರ್ತಿ, ಆತ ಪ್ರತಿಜ್ಞೆ ತಪ್ಪಿದಷ್ಟು ಅನಾಹುತಕ್ಕೊಳಗಾಗ್ತಿದ್ದ ಅನ್ನೋದನ್ನು ನೋಡಿದ್ದೆ. ಆ ಸಮಯದಲ್ಲಿ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು. ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ದರು, ಹನ್ಯಾಂ ತೂಬರ ಇತ್ಯುಕ್ತೆ, ನನ್ನ ತೂಬರ ಅಂತ ಯಾರು ಕರೀತಾರೋ ಅವರನ್ನು ಕೊಲ್ತೇನೆ. ಇದು ಹಿನ್ನೆಲೆ ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ರಾಜಕುಮಾರ ಅಸ್ತ್ರಾಭ್ಯಾಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ವ್ರತವನ್ನು ಮಾಡಬೇಕು ಅಂತ ನಿಯಮ ಉಂಟು. ಇವತ್ತು ನಾವು ಈ ಗಯಾಕ್ಕೆ ಹೋದ ಕಾಲಕ್ಕೆ ಒಂದು ಯಾರು ಬಿಟ್ಟು ಬರಬೇಕು ಅಂತ ಹೇಳ್ತಾರಲ್ಲ, ಆತ ನಮ್ಮ ಜನ ಬಿಟ್ಟು ಬರ್ತಾರೆ. ಏನೇನು ತಿನ್ನಲಿಕ್ಕೆ ಸಾಧ್ಯ ಅಂಥದ್ದು ಬಿಟ್ಟು ಬಂದಿರ್ತಾರೆ. ಪಾಪ, ಒಳ್ಳೇದನ್ನು ಬಿಟ್ಟು ಬರೋದಿಲ್ಲ, ಅದು ಮಾಡಿರಬಾರ್ದು ತಿಂದಿರಬಾರ್ದು ಅಂಥದ್ದು ಅದಲ್ಲ, ಅತ್ಯಂತ ಪ್ರಿಯವಾದನ್ನು ಬಿಟ್ಟು ಬರಬೇಕು. ಇಲ್ಲಿ ಹಾಗೆ ವಿಚಿತ್ರವಾದ ಒಂದು ನಿರುಪದ್ರವವಾದ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಲೋಕಕ್ಕೆ ಎಂದೂ ಕೂಡ ಅದರಿಂದ ತೊಂದರೆ ಆಗಬಾರದು. ಎಂಥ ಪ್ರತಿಜ್ಞೆ ಅಂತ ಕೇಳಿದರೆ ಭೀಮಸೇನರು ಮಾಡಿದ್ದಾರೆ, ಹನ್ಯಾಂ ತೂಬರ ಇತ್ತುಕ್ತೆ, ನನ್ನ ತೂಬರ ಅಂತ ಕೊಲ್ತೇನೆ. ಧರ್ಮರಾಜನ ಪ್ರತಿಜ್ಞೆ, ನನ್ನ ತೂತಕ್ಕೆ ಕರೆದೇ ಬರೋದಿಲ್ಲ ಅಂತ ಹೇಳೋದಿಲ್ಲ, ಆತನ ಪ್ರತಿಜ್ಞೆ. ಅದಕ್ಕೋಸ್ಕರ ಹೋಗಬೇಕಾಗಿತ್ತು. ಅರ್ಜುನನ ಪ್ರತಿಜ್ಞೆ ಬರುತ್ತೆ, ನಾಳೆ ಬರುತ್ತೆ, ಆತನು ಸ್ವಲ್ಪ ಹೊತ್ತಿಗೆ ನಾಳೆ ಬಂದೇ ಬರುತ್ತೆ ಕರ್ಣನ ವಿಷಯ ಆದವರೆಗೆ. ಭೀಮಸೇನರ ಪ್ರತಿಜ್ಞೆ, ತೂಬರ ಅಂತ ಕರೆದ ಕೊಲ್ತೇನೆ. ತೂಬರ ಅಂದ್ರೇನು ಅದಕ್ಕೆ ಹೇಳ್ತಾರೆ, ತಾರುಣ್ಯಕ್ಕೆ ಬಂದಾಗಲೂ ಕೂಡ ಯಾವನಿಗೆ ಗಡ್ಡ ಮೀಸೆಗಳು ಬರೋದಿಲ್ಲ ಅದನ್ನು ತೂಬರ ಅಂತ ಕರೀತಾರೆ. ಇದು ಪದ್ಧತಿ. ಆ ರೀತಿ ಕರೆದ ಕೊಲ್ತು ಬಿಡ್ತೇನೆ. ಭೀಮಸೇನರು ಕರೆಯೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಂದರೆ ಸುವ್ಯರ್ಥ ಶ್ಮಶ್ರುಮಂಡಲಂ ಅಂತ ಕರೀತಾರೆ. ಈ ಮಾತು ಅರ್ಥ ಮಾಡಿಕೊಂಡೆ ಟಿ ವಿಯವರು ಏನು ಮಾಡಿಬಿಟ್ರು, ಭೀಮಸೇನ ಮೀಸೆ ಇದ್ದಿಲ್ಲ ಅಂತ ಮಾಡಿ ಇಡೀ ಟಿವಿನ ಹಾಕಿದ್ರೆ ಹಾಕಿ ಆ ಪದನ ಅಪಾರ್ಥ ಮಾಡಿಕೊಂಡಿದ್ರು ಪದ. ಭೀಮಸೇನ ದೂಬಾರ ಅಂತ ಕೊಂದು ಬಿಡ್ತೇನೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಮೀಸೆ ಇರಲಿಕ್ಕಿಲ್ಲ ಅಂಥೇಳಿ ಪೂರ್ತಿ ಮೀಸೆ ಇಲ್ಲ ಮಾಡಾಕ್ಬಿಟ್ಟು ಕೋಟ್ಯಂತರದನ್ನ ತಪ್ಪು ತಿಳ್ಕೊಂಡ್ಬಿಟ್ರದ್ರಿಂದ ಗೊತ್ತಾಯ್ತಾ. ಅದಕ್ಕೆ ಹೇಳ್ತಾರೆ ಆಚಾರ್ಯ, ಸುವ್ಯಕ್ತ ಶ್ಮಶ್ರು ಮಂಡಲ. ಭೀಮಸೇನ ದೇವರನ್ನ ಆ ರೀತಿ ಕರೆಯೋ ಚಾನ್ಸೇ ಇಲ್ಲ, ಯಾತಕ್ಕೆ ಅಂದರೆ ನೋಡಿದವರಿಗೆ ಕಷ್ಟ ಗೊತ್ತಾಗೋದು. ಅಂತ ಹೊತ್ತಿನಲ್ಲಿ ಎಷ್ಟು ಅಪಾರ್ಥ ಮಾಡಿಕೊಡ್ತಾರೆ. ಇನ್ನೇನು ಮಹಾಭಾರತ ಬೇರೆ ಅರ್ಥ ಮಾಡ್ಕೋತಾರೆ, ಬೇರೆ ಯೋಚನೆ ಮಾಡಿ. ಒಂದು ಪದಕ್ಕೆ ಅರ್ಥ ಆಗಲಿಲ್ಲ ಅವರಿಗೆಲ್ಲ ಕೂಡ, ಪ್ರತಿಜ್ಞೆ ಹಿನ್ನೆಲೆ ಗೊತ್ತಿಲ್ಲ, ಭೀಮಸೇನ ದೇವರು ಹೇಳೋದಕ್ಕೆ ಕಾರಣ ಏನು. ಅಕಸ್ಮಾತ್ ತೂಬರಣೆ ಆಗಿದ್ದರೆ ಭೀಮಸೇನ ದೇವರು ತೂಬರ ಅಂತ ಜನ ಕರಿತೇ ಕರಿತಿದ್ರು ಕರೆದನ್ನು ಕೊಲ್ಲಬೇಕಾಗ್ತಿತ್ತು. ಎಷ್ಟು ಜನ ಕೊಲ್ಲಬೇಕಾಗಿತ್ತು ಇಷ್ಟು ಲೆಕ್ಕ ಹಾಕಿ ನೋಡೋಣ. ಆದರೆ ಯಾರೂ ಕರೆಯೋದಿಲ್ಲ, ಯಾರನ್ನೂ ಕೊಲ್ಲೋ ಪ್ರಸಂಗ ಬರೋದಿಲ್ಲ, ಅದಕ್ಕೋಸ್ಕರ ಅಂತ ಪ್ರತಿಜ್ಞೆ ಮಾಡಿತ್ತು. ಆದರೆ ದುರ್ಯೋಧನ ಅದನ್ನು ಕೇಳಿಸ್ಕೊಂಡಿದ್ದ, ಸೆಲ್ಲಿ ಕಣ್ಣನಿಗೆ ಹೇಳಿದ ಹೇಳು ಅಂಥೇಳಿ. ಎಂಥ ದುಷ್ಟ ದುರ್ಯೋಧನ, ಭೀಮಸೇನ ಪ್ರತಿಜ್ಞೆ ಮಾಡಿದ್ರೆ ಕರೆದವನು ಕೊಲ್ತೇನೆ ಅಂತೇಳಿ. ಕರ್ಣ ಸಾಯಿಲಿ ಪರವಾಗಿಲ್ಲ, ಎಂಥ ಹಠ, ಏನು ಗೊತ್ತಾವನಿಗೆ ಖುಷಿ. ಅದರಿಂದ ಅರ್ಜುನ ಪ್ರತಿಜ್ಞೆ ಸುಡಾಗತ್ತಷ್ಟೇ, ಕರ್ಣ ಸಾಯ್ಬೇಕು, ಅರ್ಜುನ ಪ್ರತಿಜ್ಞೆ ಸುಡಾಗಿ ಭೀಮಸೇನೆ ಕೊಂದು ಬಿಡ್ತಾರಲ್ಲ ಕರ್ಣನನ್ನ, ಅರ್ಜುನ ನಾನು ಕೊಲ್ತೇನೆ ಅಂತ ಹೇಳಿ ತಪ್ಪೇ ಹೋಗುತ್ತಲ್ಲ, ಅದನ್ನು ಎಂಜಾಯ್ ಮಾಡಬೇಕು ಅವನು. ಎಷ್ಟು ದುಷ್ಟದಿರ್ತಾನೆ, ಇದಕ್ಕೆ ಪೈಶಾಚಿಕವಾದ ಆನಂದ ಅಂತ ಕರೀತಾರೆ. ಕರ್ಣ ಹೆಸರು ನೋಡಿದ್ರೆ ಕರ್ಣ ಭಾರಿ ಪ್ರಿಯ ಅಂತ ಜನ ಓಡಾಡ್ಕೊಂಡಿರ್ತಾರೆ. ಪ್ರೀತಿನ ಇದು ಒಂದು, ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡತಕ್ಕಂಥ ಪ್ರಸಂಗ ಇದು. ಕರ್ಣ ಪಾಪ ಆ ಸಮಯದಲ್ಲಿ ಮುಗ್ಧ ಅಂದ, ಆದರೆ ನಿಜವಾಗಲೂ ಕೂಡ ಭೀಮಸೇನ ದೇವರಾಗ ಕೊಲ್ಲಲಿಲ್ಲ. ಕಾರಣ ಅರ್ಜುನ ಪತ್ರಿಗೆ ಸತ್ಯ ಮಾಡಿ ದುರ್ಯೋಧನೆ ನಿರೀಕ್ಷೆ ಮಾಡಿದ್ದ ಅಂತ ಮಾಡಲಿಲ್ಲ ಭೀಮಸೇನ ದೇವರು, ವಿರುದ್ಧವಾಗೇ ಮಾಡಿದರು. ಕರ್ಣನೇ ಅನ್ನ ಅರ್ಜುನನೇ ಕೊಲ್ಲಬೇಕು ಆ ರೀತಿ ಮಾಡುತ್ತಾರೆ. ಆ ಪ್ರಸಂಗದಲ್ಲಿ ನಮಗೆ ಕೊನೆಗೂ ಕೂಡ ದುರ್ಯೋಧನನ ತಂತ್ರ ವಿಫಲವಾಯಿತು. ಭೀಮಸೇನ ದೇವರು ತೂಬರ ಅಂತ ಕರೆದರೂ ಕೂಡ ಕೊಲ್ಲದೇನೆ ವಿಶೇಷವಾದ ಒಂದು ಹಿರಿಮೆಯನ್ನು ತೋರಿಸಿ ಅರ್ಜುನನಿಗೆ ಪ್ರಾಣದಾನ ಮಾಡಿದಾಗಾಯ್ತು. ಇನ್ನೊಮ್ಮೆ ಅದೇ ಮುಂದೆ ನಾಳೆ ಅರ್ಜುನ ಏನು ಮಾಡ್ತಾನೆ ನಾಳೆ ನೋಡೋಣ ಅಂತದ. ಆಮೇಲೆ ಇನ್ನೂ ನೋಡಿದ್ದೇವೆ ಯಾವಾಗ ಸೈಂಧವನನ್ನು ಕೊಂದ ದೊಡ್ಡ ಸಂದೇಶವನ್ನು ಹೇಳ್ತಾರೆ. ಯಾವ ಕಾಲಕ್ಕೂ ಸೈಂಧವ ಉಪ್ಪಿನ ಸಂಕೇತ. ನಿನ್ನೆ ಉಪ್ಪು ಅಂದ್ರೆ ಅರ್ಥ ನೋಡಿದ್ದೇವೆ ಈಗಾಗಲೇ. ಇನ್ನೊಂದು ಉಪ್ಪಿದೆ, ಯಾವುದು ಮೋಹಪೀತ ಲವಣೋದಕೋ ಮುಹು ಪ್ರಾಕ್ ಪಿಪಾಸುರ ಅಮೃತಂ ಪಿಬನ್ನಿವ. ದುಶ್ಯಾಸ್ತ್ರಗಳಂದ್ರೆ ಉಪ್ಪು, ಸಚ್ಚಾಸ್ತ್ರ ಅಂದರೆ ಅಮೃತ. ಸೈಂಧವನ್ನು ಕೊಲ್ಲಬೇಕು ಅಂದ್ರೆ ಏನು, ದುಶ್ಯಾಸ್ತ್ರ ಖಂಡನೆ ಮಾಡಬೇಕು ಅಂತ. ಯಾವಾಗಲೂ ಸನ್ಮತವನ್ನು ಸ್ಥಾಪನೆ ಮಾಡಬೇಕು, ದುರ್ಮತವನ್ನು ಖಂಡನೆ ಮಾಡಬೇಕು. ಉಲ್ಟಪಲ್ಟ ಮನೆಗಳಲ್ಲೇ ಜೈಲಿದ್ದಂತ ದೇವರು ಅಂತ ಕೇಳ್ತಿರ್ತಾರೆ. ಏನು ಮಾಡ್ಬೇಕು ಅದಕ್ಕೆ, ಇವ್ರು ಹೇಳೋದ್ರೆ ತಂದೆ ತಾಯಿ ಗೊತ್ತಿಲ್ಲ, ಹೇಳೋ ವ್ಯವಸ್ಥೆ ಇಲ್ಲ. ಅದರಿಂದಾಗಿ ದುರ್ಮತ ಪ್ರಸಾರವಾಗ್ತಿದೆ, ಸನ್ಮತ ಅದೇ ನಿರಾಕೃತವಾಗ್ತಿದೆ. ಅದಕ್ಕೆ ಉಪ್ಪನ್ನು ಬಿಡೋದು ಮುಂದಕ್ಕೆ ಮಧ್ವವಿಜಯ ಕೊಟ್ಟ ವ್ಯಾಖ್ಯಾನ. ಮೋಹ ಪೀತ ಲವಣೋದಕೋ ಮುಹು ಪ್ರಾಕ್ ಪಿಪಾಸು ಅಮೃತಂ ಪಿಬನ್ನಿವ. ಆಚಾರ್ಯ ಶಾಸ್ತ್ರ ಅಮೃತ, ಅದಕ್ಕೆ ವಿರುದ್ಧವಾದದ್ದೆಲ್ಲ ವಿಷ ಇಲ್ಲ ಉಪ್ಪು, ಎರಡೆರಡು. ಉಪ್ಪು ಹೆಚ್ಚಿದ್ರೆ ಹೇಗೋ ವಿಷನೇ. ಆ ಅರ್ಥದಲ್ಲಿ ಜಯದ್ರಥನ ಸಂಹಾರದ ಕಥೆ ಬಹಳ ಮುಖ್ಯವಾಗಿರತಕ್ಕಂಥ ಕಥೆ. ಮುಂದೆ ಧರ್ಮರಾಜನಿಗೆ ಆನಂದವಾಯಿತು. ಒಂದು ಕಡೆಗೆ ಭೀಮಸೇನನ ಸಿಂಹನಾದ, ಮತ್ತೊಂದು ಕಡೆ ಕೃಷ್ಣನ ಶಂಖಧ್ವನಿ. ಆಗ ಅರ್ಜುನನ ಒಂದು ವಿಶೇಷವಾದ ಹಿನ್ನೆ ತಗೊಂಡು ಎಲ್ಲರೂ ಒಳಗೆ ಬರ್ತಾರೆ. ವ್ಯೂಹ ಒಳಕೊಂಡು ಹಿಂದಿನ ದಿವಸ ಆ ಚಕ್ರವ್ಯೂಹ ಭೇದನ ಭೀಮಸೇನ ಸಾಧ್ಯ ಇರಲಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಉತ್ತರವಾಗಿ ಪ್ರಸಂಗ ಬಂತು. ಒಂದು ವ್ಯೂಹನೇ ಭೇದ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀರಿ. ಮೂರು ವ್ಯೂಹ, ಶಕಟ ಅಬ್ಜ ಚಕ್ರ, ಅದನ್ನು ಭೇದನೆ ಮಾಡಿ ಅರ್ಜುನನಿಗಾಗದೇ ಇದ್ದನ್ನು ಭೀಮಸೇನ ಮಾಡಿರೋದ್ರಿಂದ ಅದರ ಉಪಯೋಗ ಧರ್ಮರಾಜ ಪಡ್ಕೊಳ್ಳಿಲ್ಲವೇ ಹೊರತು ಭೀಮಸೇನ ಸರ್ವಸಮರ್ಥನಾಗಿದ್ದ. ಅಭಿಮನ್ಯುವಿನ ಸಾವನ್ನ ಭಗವಂತನ ಸಂಕಲ್ಪ ಅಂತ ತಿಳ್ಕೊಂಡು ಭೀಮ ಪ್ರವೇಶ ಮಾಡಲಿಲ್ಲ. ಇಲ್ಲಿ ಘಟೋತ್ಕಚನ ಸಾವಿಗೋಸ್ಕರವಾಗಿ ಶಕ್ತಿಯಾಗಿದ ಕೈ ಸಿಗೋ ಸಂಭಾವ್ಯತರು ತಗೊಳ್ಳಿಲ್ಲ, ಅದನ್ನು ಬಿಟ್ಟು ಬಂದೇ ಬಿಡ್ತಾರೆ. ಆಗ ದುರ್ಯೋಧನ ದುಃಖಪಟ್ಟು ವಿಚಿತ್ರವಾದ ವೇದನೆಗೊಳಗಾಗ್ತಾನೆ. ಒಂದು ಕಡೆ ಜೈತ್ರದ ಸಂಹಾರ, ತನ್ನ ಒಂದು ವಿಚಿತ್ರವಾದಂತಹ ಸೋಲು. ಆ ಸಮಯಕ್ಕೆ ಹುಚ್ಚಾಪಟ್ಟೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಒಂದು ಕ್ಷಣದಲ್ಲೇ ನಕುಲ ಸಹದೇವ ಮೊದಲಾದವನು ಸೋಲಿಸಿಬಿಡ್ತಾನೆ ದುರ್ಯೋಧನ. ಅವನ ಪರಾಕ್ರಮ ಭಾರಿ ವಿಶೇಷ. ಕಲಿ ಕಲಿ ಮಾತ್ರ ರಾತ್ರಿ ಬೇರೆ, ವಿಶೇಷವಾಗಿ ಮೆರೀತಾ ಇದ್ದಾನೆ. ಆ ಸಮಯದಲ್ಲಿ ದುಷ್ಟದ್ಯುಮ್ನಾದಿಗಳು ಸೋಲು ಪ್ರಸಂಗ ಬಂದು ಹೋಗಿಬಿಡ್ತದೆ. ದುರ್ಯೋಧನನಿಗೆ ಒಂದು ಖುಷಿಯಾಗುತ್ತೆ. ಕರ್ಣ ನೋಡು ಹೇಗೆ ಯುದ್ಧ ಮಾಡ್ತಿದ್ದೆ ನೋಡಿದೆಯಾ, ನಾನೀಗ ಹೇಗಾದರೂ ಮಾಡಿ ಉಳಿದವ್ರನ್ನ ಕಥೆ ಮುಗಿಸಿಬಿಡ್ತೇನೆ, ನೀನು ಹೇಗಾದರೂ ಮಾಡಿ ಭೀಮನ್ನು ಮುಗಿಸು ಅಂತ ಹೇಳಿದರು. ಹಂಚಿಕೊತೀನಿ, ಭೀಮನ್ನು ಮುಗಿಸು, ಉಳಿದವ ನಾನು ಮುಗಿಸಿಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಕರ್ಣ ಹೇಳ್ತಾನೆ ದುರ್ಯೋಧನ, ಏನೇನೋ ಮಾತಾಡಬೇಡ, ಭೀಮನ್ ನಾನು ಮುಗಿಸ್ಬೇಕಾ? ದೈವಾ ಜೀವಾಂ ಮೆಹಂ ರಾಜನ್, ಭೀಮನಿಂದ ಬದುಕಿರದ ನನ್ನ ಪುಣ್ಯ ಅಂತ ಹೇಳ್ತಾನೆ. ಇಷ್ಟೊತ್ತು ಹೊಡೆಸಿ 22 ಸತಿ ಹೊಡೆಸ್ಕೊಂಬಂತಿದ್ದೆ, ಇನ್ನೇನು ಹೋಗ್ತಾನೆ ಮುಂದೆ ಮತ್ತೆ, ನನಗದು ಸಾಧ್ಯ ಇಲ್ಲ. ಆಯ್ತು ನಿನ್ನ ಜೊತೆ ನಾನು ಬರ್ತೇನೆ, ಹೋಗೋಣ ಅಂದರೆ ಸಾಯಿಲಪ್ಪು ತಯಾರು ಅಂತ ಅಷ್ಟೇ ಆಯಿತು. ಯುದ್ಧ ಹೋಗ್ತಿದೆ, ಮತ್ತೆ ದ್ರೋಣಾಚಾರ್ಯ ಹೋಗ್ತಾನೆ ದುರ್ಯೋಧನ. ದ್ರೋಣಾಚಾರ್ಯ ಬಳಿಗೆ ಮತ್ತೆ ಬೈತಾನೆ, ಗುರು ಹಿರಿಯನ್ನು ಬೈದು ಬೈದು ಪಾಪ ಕಟ್ಟಿರ್ತಾನ. ಇದರಿಂದನೇ ಅವ್ರಿಗೆ ಇನ್ನೂ ಪಾಪವೃದ್ಧಿ ಆಗಬೇಕು. ಅವರು ವೃದ್ಧಾನಾಂ ಶಾಸನಾತೀಗ, ಹೋಗಿಬಿಟ್ಟು ಎಂಥ ಕೆಲಸ ಮಾಡಿದ್ದೀರಿ, ಬೇನ್ ಪ್ರತಿಜ್ಞೆ ಮಾಡಿದ್ದೀರಿ, ಜಯದ್ರಥ ಹೋಗಿಬಿಟ್ನಲ್ಲ ಈ ರಕ್ಷಣೆ ಮಾಡಿದ್ರೆ ಅಂತ ಕೇಳ್ತಾನೆ. ದ್ರೋಣಾಚಾರ್ಯ ಅಭ್ಯಾಸ ಮಾಡಿಕೊಂಡಿದ್ರು, ಏನಂತ ಹೊಸ ಪ್ರತಿಜ್ಞೆ ಮಾಡೋ ಅಭ್ಯಾಸ ಮಾಡಿಕೊಂಡಿದ್ರು. ಇನ್ನೊಂದು ಪ್ರತಿಜ್ಞೆ ಮಾಡ್ತೇನೆ ಕೇಳು ಅಂತ ಹೇಳಿ. ಏನು ಪ್ರತಿಜ್ಞೆ? ಈಗ ಈ ಕಟ್ಟಿಕೊಂಡಿದ್ದೇನಲ್ಲ ಕವಚ, ಇದನ್ನೇನು ಮಾಡಿದ್ರು ಬಿಡೋದು, ಬೆಚ್ಚೋದಿಲ್ಲ ಆಯ್ತಾ, ಯುದ್ಧ ಮುಂದುವರಿಸ್ಬಿಡ್ತೇನೆ, ಹೀಗೆ ಕವಚನೇ ಬೆಚ್ಚೋದು, ಅಂದರೆ ಸಾಯ್ತೀರಿ, ಸಾಯವರೆಗೂ ಬೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಪಾಪ ಹೊಸ ಪ್ರತಿಜ್ಞೆ ಮಾಡಿದ್ರು, ನೋಡು ನನ್ನ ಮಗನಿಗೆ ಸಂದೇಶ ಕೊಡಬೇಕು, ಮುಂದೆ ಮುಖ ನೋಡ್ತೀನಿಲ್ಲ ಗೊತ್ತಿಲ್ಲ, ನೋಡೋದೇ ಇಲ್ಲ ಮಗನ ಮುಖ, ನೋಡೋದಿಲ್ಲ ಮಾಡಿದ ಅಶ್ವತ್ಥಾವ್ರ ಮುಖಾನ, ಸಂದೇಶ ಕೊಟ್ಬಿಡು. ಏನಂತ, ಪಾಂಚಾಲಾನ್ ನೈವ ಶೇಷಯೇಹೇ ಸದೌ ಹಿತ್ರಾನ್. ಪಾಂಚಾಲನ್ನು ಯಾರನ್ನೂ ಉಳಿಸ್ಬಾರ್ದು, ಬರೀ ಗಂಡು ಸಂತತಿಯಲ್ಲ ಹೆಣ್ಣು ಸಂತತಿನೂ ಕೊಂದು ಬಿಡಬೇಕು. ಇಷ್ಟ ಹಠ ತ್ರಿಪದರ ಅವಮಾನ ಮಾಡಿದ್ನಲ್ಲ, ಯಾವ ನೀವು ಬ್ರಾಹ್ಮಣ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ನಲ್ಲ, ಆ ಸಿಟ್ಟು ತುಂಬಿಕೊಂಡಿದ್ದಾರೆ ದ್ರೋಣಾಚಾರ್ಯರು. ಅದಕ್ಕೆ ನಾನು ಕೊಟ್ಟಷ್ಟು ಕೊಲ್ತೇನೆ, ಉಳಿದವ್ರನ್ನ ಅಶ್ವತ್ಥಾವ ಮೂಸಬೇಕು ಅಂತ ಹೇಳು ಅಂತ ಹೇಳಿಬಿಟ್ಟು ಯುದ್ಧ ಶುರು ಮಾಡಿಬಿಡ್ತಾರೆ. ಇಡೀ ಮಹಾಭಾರತದಲ್ಲಿ ರಾತ್ರಿ ಯುದ್ಧ ಶುರುವಾದ ಪ್ರಸಂಗ, ಪ್ರತಿ ಸೂರ್ಯಾಸ್ತಕ್ಕಂತೆ ಯುದ್ಧ ಮುಗಿದೋಗ್ತಾ ಇತ್ತು, ಅವತ್ತು ಮಾತ್ರ ರಾತ್ರಿ ಯುದ್ಧ ನಡೆದು ಭಯಾನಕವಾದ ಯುದ್ಧ ನಡೀತಾ ಇದೆ. ಇವರು ಈಗ ಈ ಕಡೆ ಸೇನಾಧಿಪತಿ ಯುದ್ಧ ಮುಂದುವರಿಸಿದ್ಮೇಲೆ ಅವರಿಲ್ಲ ಅಂತ ಹೇಳೋಗಿಲ್ಲ, ಯುದ್ಧ ನಡೀತು ನಡೀತು ನಡೀತು. ಆ ಯುದ್ಧದ ಒಂದು ಹಂತದಲ್ಲಿ ದುರ್ಯೋಧನ ಇಬ್ಬರು ತಮ್ಮಂದರಿ ಬರ್ತಾರೆ, ದುಷ್ಕರಣ ಮತ್ತು ಕರ್ಣ ಅಂತ ಹೆಸರು. ಕರ್ಣ ಇದ್ದಾನೆ ಈ ಕಡೆ, ದುರ್ಯೋಧನ ತಮ್ಮನಲ್ಲೇ ಒಬ್ಬ ಕರ್ಣ ಇದ್ದಾನೆ, ಕರ್ಣ ವಿಕರ್ಣ ದುಷ್ಕರಣ ಎಲ್ಲ ಗುಂಪಿನಲ್ಲಿ ಸೇರಿಕೊಂಡಿದ್ದಾನೆ. ಆ ಕುಂಭಕರ್ಣ ಟೈಪ್ ಇರೋರೆಲ್ಲ ಅಷ್ಟೇ ಹೊರತು ಏನು ಇದಿಲ್ಲ ಇವರೆಲ್ಲ, ಅಜ್ಞಾನ ನಿದ್ರೆ ಒಳಗಾದವರಷ್ಟೇ. ಯುದ್ಧ ನಡೀತಾ ಇದೆ, ಆ ಕರ್ಣ ಇದ್ದಾನ ಕಡೆಗೆ ಭೀಮಸೇನ ದೇವರು ತೋರಿಸ್ತಾ ಇದ್ದಾರೆ, ಇವಳು ಕರ್ಣ ನನ್ನ ಶಕ್ತಿ ತೋರಿಸ್ತೇ ನೋಡು ಅಂತೇಳಿ ಒಂದು ಕಾಲಿಂದ ಇಬ್ಬರು ತುಳಿದು ಹಾಕಿದ್ರು, ದುಷ್ಕರ್ಣ ಮತ್ತು ಕರ್ಣ ಕಾಲಿನ ತೊಡಗಿ ಪುಡಿ ಪುಡಿ ರಥ ಸಮೇತ ಪುಡಿ ಪುಡಿ ರಥ ಕುದುರೆ ಹೇಗಿದ್ರೆ ಎಲ್ಲ ಪೀಸ್ ಪೀಸ್ ಅವರೆಲ್ಲ ಕೂಡ. ಕರ್ಣ ನೀನು ಬಿಟ್ಟಿದ್ದೇನಷ್ಟೇ, ಹೊಡೆದಿದ್ದೇನೆ ಕತೆ ಮುಗಿದೋಗ್ತಿತ್ತು ಅಂತ ಇಂಡಿಕೇಷನ್ ಕೊಟ್ಟರು. ಆ ಸಮಯಕ್ಕೆ ಬಹಳಷ್ಟು ಗಾಬರಿ ಆಗ್ತಾ ಇದೆ ಕರ್ಣನಿಗೆ. ಅದೇ ಹೊತ್ತಿಗೆ ಅಲ್ಲಿ ಒಬ್ಬ ಕಾಳಿಂಗ ಅಂತ ಒಬ್ಬನಿರ್ತಾನೆ, ಅವನು ಕಳಿಂಗ ದೇಶದ ಭೀಮಸೇನದವರು ಹೋಗ್ತಾರೆ, ಮುಷ್ಟಿನ ಅವನನ್ನು ಮುಷ್ಟಿಯಿಂದ ಹೊಡೆದ್ರಂತೆ, ಅವನು ಪೂರ್ತಿ ಅಪ್ಪಚ್ಚಿಯಾಗಿ ಹಾಗೆ ಬಿದ್ದು ಹೋಗ್ತಾನೆ, ಕ್ರಶ್ ಆಗಿ ಹೋಗಿಬಿಡ್ತಾನೆ. ಈ ಕಡೆ ಕಾಲಿಂದ ತುಳಿಯೋದು, ಅದು ಮುಷ್ಟಿಯಿಂದ ಹೊಡೆಯೋದು. ನೋಡ್ತಾನೆ ಕರ್ಣ ಅದನ್ನು, ಹರಿ ಸಿಟ್ಟು ಬಂತಂತೆ, ನಾನು ಕೆಲಸ ಮಾಡ್ತೇನೆ ನೀನು ಏನೇನೋ ಮಾಡ್ತಿದ್ದೆ ಭೀಮಸೇನ, ನನ್ನ ಶಕ್ತಿ ಆಯುಧ ಬಿಟ್ಟಿದ್ದರೆ ಕಥೆನೇ ಬೇರೆ ಆಗ್ತಿತ್ತು, ಅದನ್ನು ಬಿಟ್ಟಿಲ್ಲ ಅಂತ ಬದುಕಿದ್ದೆ ಅಂತ ಹೇಳೋದಕ್ಕೋಸ್ಕರ ಶಕ್ತಿ ಆಯುಧ ತೊಗೊಂಡು ವಸ್ತನಂತೆ, ಉಳಿದ್ರಲ್ಲಿ ಶಕ್ತಿ ಆಗಿದೆ ಅಲ್ಲ ಅಂತ ಸಿಮಿಲರ್ ಶಕ್ತಿ ಆಗಿದೆ ಅದನ್ನು ಕೊಟ್ಬಿಟ್ಟಿಲ್ಲ. ಭೀಮಸೇನ ಅದನ್ನು ಕ್ಯಾಚ್ ಹಿಡಿದ್ರಂತೆ, ಫೈನೆಸ್ಟ್ ಕ್ಯಾಚ್ ಆದವರು ಶಕ್ತಿ ಆಯುಧ ಕ್ಯಾಚ್ ಹಿಡಿಯೋದನ್ನೇ ಲೆಕ್ಕ ಇಟ್ಕೊಳ್ಳಿ, ಇಸ್ಕೊಂಡು ಏನು ಮಾಡಿದ್ರು ಕರ್ಣನಿಗೆ ಸಿಗ್ತಾರೆ ವಾಪಸ್. ಅದನ್ನು ಕರ್ಣನ ಭುಜ ಸೇರ್ಕೊಂಡು ಹೋಗ್ಬಿಡ್ತು. ಕರ್ಣನ ಪ್ರಶ್ನೆ ಏನಿತ್ತು, ನಾನು ಶಕ್ತಿ ಆಯುಧ ಬಿಟ್ಟಿಲ್ಲ ಅಂತ ಬದುಕಿದ್ದೆ ಅಂತ ಹೇಳಿದರೆ ಭೀಮಸೇನದವ್ರ ಉತ್ತರ, ಶಕ್ತಿ ಆಯುಧ ಬಿಟ್ಟಿದ್ದರೆ ಅದನ್ನು ಹೀಗೆ ನಿಮ್ಮನೇ ಹೊಡಿತಿದ್ದೆ ಹೊರತು ನನಗೇನು ಆಗ್ತಿದ್ದಿಲ್ಲ ಅಂತ ಅದರಲ್ಲೇ ಸಂಜ್ಞೆಗಳು. ಆ ಮಾತಿನಲ್ಲೇ ಯುದ್ಧ ಮಾಡ್ತಿದ್ದಾರೆ, ಈ ಶಸ್ತ್ರಾಸ್ತ್ರಗಳಲ್ಲೇ ಯುದ್ಧ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ. ಆ ಸಮಯಕ್ಕೆ ಭೀಮಸೇನ ದೇವರು ವಿಷಯ ತೋರಿಸ್ತಾರೆ, ತಮ್ಮ ಗದೆ ಎಸ್ತ್ರ ಇರುತ್ತೆ ಅವನ ಮೇಲೆ ಕರ್ಣಾಗ ಸ್ಥೂಣಾಕರಣಾಸ್ತ್ರ ಮಸೃಜ ಸ್ಥೂಣಾಕರಣ ಅಂತ ಅಸ್ತ್ರವನ್ನು ಬಿಡ್ತಾನೆ, ಗದ್ದೆ ವಾಪಸ್ ಬರುತ್ತೆ. ಹಾಗೇನೆ ಕರ್ಣ ತೋರಿಸ್ತಾ, ನೋಡಿದ್ಯಾ ನಿನ್ನ ಗದೆ ಫೇಲ್ ಆಯಿತು ತೋರಿಸ ಕೊಟ್ಟಿದ್ದಾನೆ, ತಷ್ಟ ಗದೆ ಹಿಡ್ಕೊಂಡು ಓಡಿ ಹೋಗಿ ರಥ ಎತ್ತಿಬಿಟ್ರಂತೆ, ಮತ್ತೆ ಓಡೋಗ್ತಾನೆ ಕರ್ಣ, ಅದು ಪುಡಿ ಪುಡಿ ಮಾಡಿ ಹಾಕಿಬಿಟ್ಟ. ಕರ್ಣ ಅದನ್ನು ಮೆಲ್ಲಿಗೆ ಯುದ್ಧ ಮಾಡ್ತೇನೆ ಅಂತ ಬದುಕಿದ್ದೆ ಅಷ್ಟೇ ಹೊರತು ಸರಿಯಾಗಿ ಯುದ್ಧ ಮಾಡಿದ ಕಥೆ ಮುಗಿತಿದ್ದು ಅಂತ ಹೇಳ್ತಾರೆ. ಇದು ಎಷ್ಟು ಎಚ್ಚರಿಕೆ ಕೊಡ್ತಿದ್ದಾರೆ, ಇಷ್ಟೆಲ್ಲ ತಿಳ್ಕೊಂಡು ಮಹಾಭಾರತ ಭಾಗ ಓದ್ತಿದ್ದ ಜನ ಉದ್ದೇಶಪೂರ್ವಕ ಮುಚ್ಚಿಟ್ಟುಬಿಟ್ಟು ಕರ್ಣನ ಕೊಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ, ಮನೆ ಮೋಸ ಮಾಡಿ ಕೊಂದುಬಿಟ್ರು ಅಂತ ಹೇಳ್ತಾರಲ್ಲ, ಭೀಮನ ಮುಂದೆ ಕರ್ಣ ಯಾವ ಲೆಕ್ಕ ಇದ್ದಾನೆ ಯೋಚನೆ ಮಾಡಬೇಕು. ಹಿಂದೆ ಒಂದು ಮಾತು ಹೇಳ್ತಾರೆ, ಯಾವಾಗ ಈ ರಾಜಸೂಯಾಗದ ಸಂದರ್ಭದೊಳಗೆ ದಿಗ್ವಿಜಯಕ್ಕೆ ಅಂತ ಹೊರಟ್ರಲ್ಲ ಪಾಂಡವರು, ಆ ಸಮಯದಲ್ಲಿ ಕರ್ಣ ಇರೋದಕ್ಕೆ ಹೋಗಬೇಕಾಗಿತ್ತು. ಅರ್ಜುನ ಎಲ್ಲ ಕಡೆ ನಾನೇ ಹೋಗ್ತೇನೆ ಅಂತ ಹೇಳಿದ್ನಲ್ಲ, ಆಗ ಹೇಳ್ತಾರೆ ಹೋಗಬೇಡ ಪುರೋದಿಕ್ಕೆ ಅಂತ ಹೇಳಿರ್ತಾರೆ, ಅಲ್ಲೇ ಕರ್ಣ ಇದ್ದ ಜಾಗ. ಅಲ್ಲಿ ಅರ್ಜುನ ಹೋಗಿದ್ದರೆ ಕರ್ಣ ಕಪ್ಪ ಕಾಣಿಕೆ ಕೊಡ್ತಿರಲಿಲ್ಲ, ಅವರಿಬ್ಬರಿಗೆ ಅಂಥ ದ್ವೇಷ ಇದೆ. ಅರ್ಜುನಿಗೆ ಎಲ್ಲ ಆಗ್ತಿರಲಿಲ್ಲ, ಒಂದು ಕಡೆಗೆ ಕವಚಕುಂಡರ ಸಮೇತ ಇದ್ದಾನೆ ಕರ್ಣ, ಸೋಲಿಸಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಭೀಮಸೇನದವರು ಕಳಿಸಿರ್ತಾರೆ. ಭೀಮಸೇನದವರು ಹೋದ ತಕ್ಷಣ ಕರ್ಣನನ್ನು ಅವನ ಕವಚಕುಂಡಲ ಇದ್ದಾಗಲೇ ಭೀಮಸೇನ ಸೋಲಿಸಿ ಬಂದಿರ್ತಾರೆ, ನೆನಪಿರಬೇಕು. ಆ ರೀತಿ ಅರ್ಜುನಿಗೆ ಸಾಧ್ಯ ಇರಲಿಲ್ಲ, ಕವಚಕುಂಡ ಇರಲಿ ಬಿಡಲಿ, ಶಕ್ತಿ ಆಯುಧ ಇರಲಿ ಬಿಡಲಿ, ಭೀಮನ ಒಂದು ಶಕ್ತಿ ಅಗಾಧವಾದ ಶಕ್ತಿ, ಭೀಮಸೇನ ಸಮೂಹ ನಾಸ್ತಿ ಸೇನೆಯೋ ಹೃಭಯೋ ರಬ್ಬಿ. ಕರ್ಣನಿಗೆ ಭಾರಿ ಸಿಟ್ಟು ಬಂತು, ಅಲ್ಲಿ ನಕಲ ಇದ್ದ ಹೋಗಿಬಿಟ್ಟು ಅವನನ್ನು ಹಿಡಿದು ಅವ್ರ ರಥ ಪುಡಿ ಪುಡಿ ಮಾಡಿ ಅವನು ಪಳ್ಳಿ ಧನುಸ್ಸಾಕಿ ಎಡದಾಡಿದ್ದಂತೆ. ಕೈಲಾಗದ ಎಲ್ಲೋ ಪರಾಕ್ರಮ ತೋರಿಸ್ತಾರಲ್ಲ, ಹಾಗೆ ಯಾರು ಆಫೀಸಲ್ಲಿ ಬಸ್ಸಿ ಒಂದು ಹೆಣ್ತಿನ ಬೈತಾರಲ್ಲ ಆ ಟೈಪ್ ಆಯ್ತಂತೆ. ಎಲ್ಲಿಯೋ ಕೋಪ ಎಲ್ಲೇ ತೋರಿಸಿದ್ದು, ಭೀಮಸೇನ ಮೇಲೆ ಪೆಟ್ಟು ತಿಂದು ನಕಲ ಮೇಲೆ ತೋರಿಸಿದ್ದು, ನಕಲನ್ನು ಏನೋ ಮಾಡಕ್ಕೆ ಹೋಗೋದಿಲ್ಲ. ಕುಂತಿ ಮಾತು ಕೊಟ್ಟಿದ್ದಲ್ಲ, ಕುಂತ್ಯಾ ವಚನಂ ಅನುಸಂಸ್ಮರ ಸ್ಮರಣೆ ಮಾಡ್ತಾ ಹಾಗೆ ಬಿಟ್ಟು ಮುಂದೊರಟನಂತೆ. ಯುದ್ಧ ಮುಂದುವರಿತಾ ಹೋಗ್ತಾ ಇದೆ, ರಾತ್ರಿ ಹೆಚ್ಚುತ್ತಾ ಹೋಗ್ತಾ ಇದೆ. ಆವತ್ತು ರಾಕ್ಷಸರ ಶಕ್ತಿ ಜಾಸ್ತಿ ಆಗಬೇಕಲ್ಲ, ದುರ್ಯೋಧನ ಕಡೆ ರಾಕ್ಷಸರು ಬೇಕಾಗ್ತಾ ಇದ್ದಾರೆ, ಅವನೇ ಮಹಾರಾಕ್ಷಸ ಈ ಮಧ್ಯೆ. ಪಾಂಡವರ ಕಡೆ ಘಟೋತ್ಕಚ ಇದ್ದಾನೆ, ಆತ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ಬರ್ತಾನೆ, ರಾತ್ರಿ ಯುದ್ಧಕ್ಕೆ ತಾನು ಬರಬೇಕು ಅಂತ ಬರ್ತಾನೆ. ಒಂದು ಹಂತದಲ್ಲಿ ಭಾರಿ ಜೋರಾಗಿ ಯುದ್ಧ ಮಾಡ್ತಾನೆ, ಘಟೋತ್ಕಚ ಅಶ್ವತ್ಥಾಮರು ನೋಡ್ತಾರೆ, ಎದುರಿಸಿ ತಾವು ಬರ್ತಾರೆ. ಘಟೋತ್ಕಚನಿಗೂ ಅಶ್ವತ್ಥಾಮರಿಗೂ ಯುದ್ಧ ಪ್ರಾರಂಭವಾಗ್ತಾ ಇದೆ. ಮಾತಾಡ್ತಾ ಅವ್ರು ಏನಂದ್ರಂತೆ, ಮಗನೇ ಹಾಗೆಲ್ಲ ಯುದ್ಧ ಮಾಡಬೇಡ ಅಂದ್ರಂತೆ. ಸಿಟ್ಟು ಬಂದ್ಬಿಡುದು ಘಟೋತ್ಕಚನಿಗೆ, ನನ್ನ ಮಗ ಅಂತೀರ ನೀವು, ಮಗನೇ ಅಂತ ಸಿಟ್ಟು ಬರುತ್ತಲ್ಲ ಯಾರ್ಯಾದ್ರೂ ಕೂಡ, ಮಗನೇ ಅಂತೀರ ನಿಮಗೆ, ನಾ ಮೂಲೆಯ ಮಗ ನಾನೀಗ, ನಮ್ಮ ಅಪ್ಪ ಭೀಮಸೇನ, ನೀವು ಸ್ನೇಹಿತರು ಅದನ್ನು ಒಪ್ತೇನೆ, ನೀವು ಏನಾದರೂ ಸರಿಯಾಗಿ ನಡ್ಕೊಂಡಿದ್ರೆ ಅಪ್ಪ ಅಂತ ನಾನು ಮರ್ಯಾದೆ ಕೊಡ್ತಿದ್ದೆ, ಸುಮ್ಮನೆ ಮಗನೇ ಅಂತೀರಾ, ನನ್ನ ಪರಾಕ್ರಮ ನೋಡ್ರಿ ಅಂತೇಳಿ ಬಾಣ ಹೊಡ್ಲಿಕ್ಕೆ ಶುರು ಮಾಡ್ತಾನೆ. ತಮಾಷೆ ಅಶ್ವತ್ಥಾಮರು ರುದ್ರದೇವರ ಅವತಾರ, ಘಟೋತ್ಕಡು ರುದ್ರದೇವರ ಆವೇಶ, ಆವೇಶ ಯುಕ್ತಿಗಿರಿ ಶಸ್ತ್ರ ಘಟೋತ್ಕಚಾಖ್ಯ, ಘಟೋತ್ಕಚ ನಿವೃತ್ತಿ ಅವತಾರ, ಆವೇಶ ರುದ್ರದೇವರ ಆವೇಶ, ಯುದ್ಧ ಜೋರ ನಡೀತಾ ಇದೆ. ಆ ಸಮಯಕ್ಕೆ ಭಾರಿ ಗೋಳಾಡ್ತಾನೆ ಘಟೋತ್ಕಚ ರುದ್ರದೇವರನ್ನು, ಆಗ ಭಾರಿ ಸಿಟ್ಟು ಬರುತ್ತೆ ಅವರಿಗೆ. ಯುದ್ಧ ಮಾಡ್ತಾ ಮಾಡ್ತಾ ಘಟೋತ್ಕಚಿರೋ ಮಗ ಇರ್ತಾನೆ ಅಂಜನ ವರ್ಮ ಅಂತ ಹೆಸರು, ಅವನನ್ನು ಅವನ ಕರ್ಣ ನೋಡ್ತಿರ್ಬೇಕಾದ್ರೆ ಅಶ್ವತ್ಥ ಅವರು ಕೊಂದು ಹಾಕಿಬಿಡ್ತಾನೆ. ಘಟೋತ್ಕಚನ ಮಗ ಅಂಗೋ ಅಂಜನ ವರ್ಮ ಸಾಯ್ತಿದ್ದಾನೆ. ಇದು ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇಡೀ ಇದರೊಳಗೆ ತುಂಬ ಜನ ತಪ್ಪಿಡಿರ್ತಾರೆ, ಉಪ ಪಾಂಡವರು ಭಾರಿ ಚಿಕ್ಕವರು ಅಂತೇಳಿ, ಅವರಿಗಿಂತ ಚಿಕ್ಕವನು ಅಂಜನ ವರ್ಮ. ಏಕೆಂದರೆ ಭೀಮಸೇನ ದೇವರ ಮಕ್ಕಳು ಉಪ ಪಾಂಡವರಲ್ಲಿ ಯಾರಿದ್ದಾರೆ, ಪಾಂಡವರ ಮಕ್ಕಳವರು. ಈತ ಭೀಮಸೇನ ಮೊಮ್ಮಗ, ಘಟೋತ್ಕಚನ ಮಗ ಅಂದಮೇಲೆ ಅಭಿಮನ್ಯು ಮಗನಲ್ಲ, ಮೊಮ್ಮಗನಾಗೋದಿಲ್ಲ, ಮಗನಾಗ್ತಾನೆ ಅಷ್ಟೇ ಅಭಿಮನ್ಯುವಿಗೆ, ಅರ್ಜುನನಿಗೆ. ಈತ ಮಾತ್ರ ಮೊಮ್ಮಗನೇ. ಸೊ ಯಂಗೆಸ್ಟ್ ಅಂದರೆ ಅಂಜನ ವರ್ಮ. ಇದು ಬಹಳ ಮುಖ್ಯವಾದ ಅಂಶ. ಅಂಜನ ವರ್ಮ ಯುದ್ಧ ಮಾಡಿ ಸತ್ತಿದ್ದಾನೆ, ಅವರಪ್ಪ ಘಟೋತ್ಕಚ ಇದ್ದಾನೆ, ಅವರಪ್ಪ ಭೀಮಸೇನ. ಮೂರು ತಲೆಮಾರ ಆಯ್ತು ಈಗಾಗಲೇ, ಮೂರು ತಲೆಮಾರಿನ ಜನ ಇದ್ದಾರೆ ಭೀಮಸೇನ ದೇವರಿಗೆ. ಮುಖ್ಯವಾಗಿ ಈ ದೊಡ್ಡಪ್ಪನ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಭೀಷ್ಮರ ಜೊತೆಗಿದ್ದವರೆಲ್ಲ, ಭೀಷ್ಮರ ಜೊತೆಗಿದ್ದವರು ಯಾರು ಅಂತ ಕೇಳಿದರೆ, ಬಾಲ್ಯಕ ರಾಜ ಭೀಷ್ಮರಿಗೆ ದೊಡ್ಡಪ್ಪ ನೆನಪಿರಬೇಕು. ಬಾಲ್ಯಕ ರಾಜ ಭೀಷ್ಮರಿಗೆ ದೊಡ್ಡಪ್ಪ, ಭೀಷ್ಮರ ಸೀನಿಯರ್ ಮೋಸ್ಟ್ ಅಲ್ಲ, ಪ್ರಹ್ಲಾದರಾಜರ ಅವತಾರ ಬಾಲ್ಯಕ ರಾಜ. ಆ ಯುದ್ಧದಲ್ಲಿದ್ದಾನೆ ಭೀಷ್ಮರು. ಪಿತಾಮಹನಾದರೆ ಅವರು ಪ್ರಪಿತಾಮಹರು, ಪಾಂಡವರಿಗೆ ಪ್ರಪಿತಾಮಹರು ಬಾಲ್ಯಕರು. ಅನಂತರ ಪಿತಾಮಹ ಭೀಷ್ಮ ಸೋಮದತ್ತ ಮೊದಲ ಒಂದು ಗುಂಪು, ಅವ್ರ ಮಗ ಭೂರಿಶ್ರವ ಸೋಮದತ್ತಾದಿಗಳು ಮತ್ತೊಂದು ಗುಂಪು. ಆ ಗುಂಪಿಗೆ ಬರತಕ್ಕಂಥವ್ರು ಪಾಂಡವರು, ಅನಂತರ ಬರತಕ್ಕಂಥವ್ರು ಇವರು, ಈ ಘಟೋತ್ಕಚಾದಿಗಳು ಅಭಿಮನ್ಯು ಅವರೆಲ್ಲ ಕೂಡ. ಆಮೇಲೆ ಅಂಜನ ವರ್ಮ ಎಷ್ಟು ಜನ ಇದ್ದಾರೆ ಗೊತ್ತಾ, ಈಗ ಪಾಂಡವರ ಮೊಮ್ಮಗನಿಂದ ಹಿಡಿದು ಪಾಂಡವರ ಪ್ರಪಿತಾಮಹನವರ ಯುದ್ಧದಲ್ಲಿದ್ದಾರೆ. ಆರು ತಲೆಮಾರಿನ ಜನ ಇದ್ದಾರೆ, ಆರು ತಲೆಮಾರಿನ ಜನ ಭಾಗವಹಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಇಂಥ ಯುದ್ಧ ಜಗತ್ತಲ್ಲಿ ಎಲ್ಲರೂ ನಡೆಯುತ್ತ. ಆರು ತಲೆಮಾರಿನ ಜನ ಮನೆಯಲ್ಲೇ ಇರೋದಿಲ್ಲ, ಫಸ್ಟ್ ಯುದ್ಧದಲ್ಲ ಮನೆಯಲ್ಲೇ ಇರೋದಿಲ್ಲ. ಶ್ರಾದ್ದ ಪಕ್ಷಕ್ಕೂ ಮೂರೇ ಜನ, ಆರು ತಲೆಮಾರಿ ಇಟ್ಟಿದ್ರೆ ಈಗ ಮಧ್ಯೆ ಶ್ರಾದ್ದ ಬಿಟ್ಟಿದ್ದಾರೆ, ಪೂರ್ತಿ ಬಿಟ್ಬಿಡ್ತೀವಿ, ಆರು ಜನಕ್ಕೆ ಯಾರು ಮಾಡ್ತಾರೆ ಹೋಗ್ರಿ ಅಂತೇಳಿ. ಅಂದರೆ ಎಷ್ಟು ಮಹಾಭಾರತ ಯುದ್ಧ ಅಂದರೆ ಜಗತ್ತು ಕಂಡ ವಿಚಿತ್ರವಾದ ಯುದ್ಧ ಅದು. ಅದು ಒಂಬ ಎಂಟೂರು ಭೀಷ್ಮರು, ಅವ್ರ ಮೇಲಿರ್ತಕ್ಕಂಥ ಬಾಲ್ಯಕ ರಾಜ ಈ ಕಡೆ ನೋಡಿ ಇಷ್ಟವರು. ನಮಗೆ ಇವತ್ತಿನ ಕಾಲಕ್ಕೆ ಯುದ್ಧದಲ್ಲಿ 35-40 ಆರ್ಮಿಯಿಂದ ವಾಪಸ್ ಕಳಿಸಿಬಿಡ್ತಾರೆ, ಅವ್ರು ರಿಟೈರ್ಮೆಂಟ್ ಆಗಿ 35 ದಾಟಿಬಿಟ್ರೆ. ಭೀಮಸೇನ ದೇವರಿಗೆ ಆ ಸಮಯದಲ್ಲಿ 71 ವರ್ಷ, ಧರ್ಮರಾಜನಿಗೆ 72 ವರ್ಷ, ಅರ್ಜುನನಿಗೆ 70, ಕೃಷ್ಣನಿಗೆ ಆ ವಯಸ್ಸು, ಎಲ್ಲ ಅಬೌವ್ 70 ಇವರೆಲ್ಲ ಇರೋದು. ಆ ಯುದ್ಧ ಮಾಡ್ತಿದ್ದಾರೆ ನೋಡೋರು ಏನಿಸುತ್ತೆ, ಏನಿದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಅವರಿಗೆಲ್ಲ ಈ ಪರಿಣಾಮ ಆಗೋದು, ವಯಸ್ಸಿನ ಪರಿಣಾಮ ಆಗೋದು ಭಾರಿ ಕಡಿಮೆ. ದೇವತೆಗಳಿಗೆಲ್ಲ ರಾಕ್ಷಸರಿಗೂ ಆಗೋದಿಲ್ಲ, ರಾಕ್ಷಸರಿಗೆ ಆಗೋದಿಲ್ಲ. ಕುಡಿದು ಕುಡಿದು ಜೋರು ಇರ್ತಾರೋ, ಕುಡಿದು ತಿಂದು ಡ್ರಗ್ಸ್ ತೊಗೊಂಡು ಜೋರಾಗಿಬಿಡ್ತಾರ, ಅಮೃತ ತೊಗೊಂಡು ಜೋರಾಗಿರ್ತಾರೆ. ಅದರಿಂದಾಗೇನೆ ಇಬ್ಬರು ಕೂಡ ಆ ರೀತಿ ಗಟ್ಟಿಮುಟ್ಟೆ ಗುಂಡಗಳು ಹೇಗಿರ್ತಾರೆ ನೋಡಿದ್ರಲ್ಲ, ಡ್ರಗ್ಸ್ ತೊಗೊಂಡ್ರೆ ಫುಲ್ ಫ್ರಿಡ್ಜಲ್ಲಿ ಇರ್ತಾರೆ ಅವರೆಲ್ಲ, ಇವರು ಒಳ್ಳೆ ಧ್ಯಾನ ಮಾಡಿದ್ರೆ ಫುಲ್ ಫ್ರಿಡ್ಜಲ್ಲಿ ಇರ್ತಾರೆ. ಅಂತ ಒಂದು ವಿಚಿತ್ರ ವಾತಾವರಣ. ರಾಮಾಯಣ ಯುದ್ಧ ಆಗಿರಲಿಲ್ಲ, ಯಾವ ಯುದ್ಧನೂ ಜಗತ್ತಲ್ಲಿ ಹಾಗಿಲ್ಲ, ಮಹಾಭಾರತ ಯುದ್ಧ ಮಾತ್ರ ಆಗಿರೋದು. ಈ ಮಾತು ಎಲ್ಲಿ ಬಂದಿದೆ, ಅರ್ಜುನ ಹೇಳ್ತಾನೆ, ಕೃಷ್ಣ ಇಲ್ಲೇನಿದ್ದಾರೆ ನೋಡಿ, ಯಾರ್ಯಾರಿದ್ದಾರೆ ಇಲ್ಲಿ, ತತ್ರಾಪಶ್ಯ ಸ್ಥಿತಾನ್ ಪಾರ್ಥ ಪುತ್ರಾರಥ ಪಿತಾಮಹ ಅಂತ ಹೇಳ್ಬೇಕಾದ್ರೆ ಪಿತಾಮಹ ಪುತ್ರರು ಎಲ್ಲ ಸೇರಿಕೊಂಡಿದ್ದಾರೆ ಅಂತ ಲಿಸ್ಟ್ ಕೊಡಬೇಕಾದ್ರೆ ಕರೆಕ್ಟಾಗಿ ಮಹಾಭಾರತ ಯುದ್ಧದಲ್ಲಿ ಸೇರಿದೆ. ಅದಕ್ಕೆ ಅರ್ಜುನಿಗೆ ಅದನ್ನು ನೋಡಿದಾಗ ಏನಾಯ್ತು ಅದನ್ನ ಮನಸ್ಸಿಗೆ, ಕೃಪಯಾ ಪರಯಾ ವಿಷ್ಣ ವಿಷೀದನ್ ನಿಧಮಬ್ರವಿ, ಇವರೆಲ್ಲ ಹೋಗ್ತಾರೆ ಅಂದ್ಕೊಂಡಿದ್ದ ಅರ್ಜುನ ವರ್ಮ ಹೋದ. ಈಗಾಗಲೇ ಕಟ್ಟೋತನಿಗೆ ಭಾರಿ ಸಿಟ್ಟು ಬರುತ್ತೆ, ಭಾರಿ ಜ್ವರ ಯುದ್ಧ ಮಾಡ್ತಾನೆ. ಅದು ಅಶ್ವತ್ಥ ಅವರು ಸಾಕ್ಷಾತ್ ರುದ್ರದೇವರಲ್ಲ, ಹೇಳಿ ಕೇಳಿ ಲಯರ್ ಡಿಪಾರ್ಟ್ಮೆಂಟೇ ಅವರು. ಜೋರ ಬಾಣ ಹೊಡೆದು ಆತ ರಥ ಗಿಂತ ಪುಡಿ ಪುಡಿ ಮಾಡಿ ಹಾಕ್ತಾರೆ. ಘಟೋತ್ಕಚನಿಗೂ ಕೂಡ ಪೆಟ್ಟು ಬಿಡುತ್ತೆ, ಮೂರ್ಛಿತನ ಘಟೋತ್ಕಚ ಬಿದ್ದುಬಿಡ್ತಾನೆ. ಅವನು ಸಾರಥಿ ದೂರ ಕರ್ಕೊಂಡು ಹೋಗ್ತಾನೆ ಆ ಕಡೆಗೆ. ಅಶ್ವತ್ಥಾಮರ ಯುದ್ಧ ಪ್ರಬಲವಾಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತಿಗೆ. ಈ ಕಡೆಯಿಂದ ಅಶ್ವತ್ಥಾಮರು ಪ್ರಾರಂಭ ಮಾಡಿಕೊಂಡು ಕರ್ಣನ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಗ ಅರ್ಜುನ ಏರ್ಪಾಡಿದ್ರಂತೆ, ಕರ್ಣನ ಯುದ್ಧಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ ಅರ್ಜುನ. ಕೃಷ್ಣ ಹೇಳ್ತಾನೆ ಹೋಗಬೇಡ ನಿನೀಗ, ಅವನು ಶಕ್ತಿ ಆಯುಧ ತಂದಿದ್ದಾನೆ ಅಂತ ಹೇಳ್ತಾರೆ. ಶಕ್ತಿ ಆಯುಧ ತಂದಿದ್ದಾನೆ, ಇಲ್ಲಿ ಒಂದು ಯೋಚನೆ ಮಾಡಬೇಕು. ಶಕ್ತಿಯಾಯುಧವನ್ನು ಈವರೆಗೂ ಅರ್ಜುನ ಅರ್ಜುನ ಮೇಲೆ ಯಾಕೆ ಕರ್ಣ ಬಿಟ್ಟಿರಲಿಲ್ಲ ಅಂತ ಪ್ರಶ್ನೆ. ಯಾಕೆ ಬಿಟ್ಟಿರಲಿಲ್ಲ, ಎಷ್ಟೇ ದಿವಸ ಗೊತ್ತಾ ಯುದ್ಧ ಇದಾಗಲೇ 13 ದಿವಸ ಮುಗಿದೋಗಿದೆ, 14 ದಿವಸ ಸಾಯಂಕಾಲದ ಯುದ್ಧ ನಡೀತಿರೋದು ಈಗಾಗಲೇ. 14 ನಡೆದಿದ್ದು ಒಟ್ಟು 18ನೇ ದಿವಸ, ಹದಿನಾರು ದಿವಸ ರಾತ್ರಿವರೆಗೂ ಯಾಕೆ ಬಿಟ್ಟಿರಲಿಲ್ಲ ಕರ್ಣ? ಮೊದಲ ಉತ್ತರ, ಮೊದಲ 10 ದಿವಸ ಆತ ಬಂದೇ ಇರಲಿಲ್ಲ, ಮೊದಲ 10 ದಿವಸ ಯುದ್ಧದಲ್ಲಿ ಪಾಲ್ಗೊಂಡಿರಲಿಲ್ಲ, ಅದರಿಂದಾಗಿನೇ ರೂಲ್ಡ್ ಔಟ್. ಇನ್ನು 11ರಿಂದ ಬಿಡಬೇಕಾಗಿತ್ತು ಅಷ್ಟ, 11, 12, 13, 14 ರಾತ್ರಿ. ಮೊದಲ 3 ದಿವಸ ಬಿಡಲಿಕ್ಕಾಗಲಿಲ್ಲ ಆತನ ಯಾತಕ್ಕೆ ಅಂತ ಕೇಳಿದರೆ, ವೇದವ್ಯಾಸರು ಬರೀತಾರೆ ಪ್ರತಿನಿತ್ಯ ರಾತ್ರಿ ಅವರೊಂದು ಮೀಟಿಂಗ್ ಮಾಡ್ತಾ ಇತ್ತು. ಎಮರ್ಜೆನ್ಸಿ ಬಂದಾಗಲಿ ಕ್ಯಾಬಿನೆಟ್ ಮಾಡಿ ಮೀಟಿಂಗ್ ಮಾಡ್ತಿರ್ತಾರೆ, ಮತ್ತೆ ಮತ್ತೆ ಮೀಟಿಂಗ್ ನಡೆದಿದೆಯಲ್ಲ ಆ ಟೈಪು. ಹೊಸದಾಗಿ ಒಂದು ಮೀಟಿಂಗ್ ಮಾಡ್ತಿದ್ರು, ನೋಡು ಕರ್ಣ ನಾಳೆ ದಿವಸ ಏನಾರೆ ಮಾಡಿ ಶಕ್ತಿ ಆಗಿದೆ ಬಿಡಲೇಬೇಕು ಅಂತ ಹೇಳ್ತಿದ್ರು. ಕರ್ಣ ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ತಿದ್ದ. ಬೆಳಗ್ಗೆ ಆಗ್ತಿತ್ತು, ವೇದವ್ಯಾಸರು ಬರೀತಾರೆ ಇಡೀ ದಿವಸ ಎಲ್ಲ ಬರ್ತೇ ಬಿಡ್ತಿದ್ರಂತ ವಿಷಯ. ಕರ್ಣನವೇ ಜ್ಞಾಪಕ ಇಲ್ಲ, ಅವರಿಗೂ ಜ್ಞಾಪಕ ಇಲ್ಲ, ಸಾಯಂಕಾಲ ಮತ್ತೆ ಜ್ಞಾಪಕ ಆಗ್ತಿತ್ತು. ಧಿಯೋ ಯೋನ ಪ್ರಚೋದಯ, ಎಷ್ಟೋ ಸತ್ತು ನಮ್ಮ ಗ್ರಂಥ ಏನೋ ಮಾಡಬೇಕಂತ ಮರ್ತು ಮರ್ತು ಅಂತ ಹೋಗ್ತಾ ಇರೋದು, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ಇದಕ್ಕೆ ವೇದವ್ಯಾಸರೇ ಕೊಡೋ ಉತ್ತರ ಇತ್ತು. ಪ್ರತಿ ದಿವಸ ಹಾಗೆ ಮಾಡ್ತಾ ಇದ್ರು, ಪ್ರತಿ ದಿವಸ ಬರ್ತು ಹೋಗ್ತಾ ಇತ್ತು. ಇವತ್ತು ಕರ್ಣ ಕೊಡಬೇಕು ಅಂತ ವಿಚಾರ ತರ್ತಾ ಇದ್ದಾರೆ, ಅದನ್ನು ಇವತ್ತು ಹೊಡಿಲೇಬೇಕು ಅಂತ ಬಂದಿದ್ದಾನೆ. ಕೃಷ್ಣ ನೋಡ್ತಾನೆ ಕರ್ಣ, ಅರ್ಜುನ ನೀನು ಹೋಗಬೇಡ, ನಾನು ಕಳಿಸ್ತೇನೆ ಬಿಡು ಕಟೋತ್ಕಜ, ನೀನು ಹೋಗು ಅಂತ ಹೇಳಿದ್ರು. ಹೋಗು ಅಂದರೆ ಹೋಗು ಅಂತಲೇ ಅರ್ಥ, ಅದಕ್ಕೆ ಹೋಗು ಅಂತಲೇ ಅರ್ಥ. ಅದಕ್ಕೆ ಕಟೋತ್ಕಜ ಹೋಗ್ತಿದ್ದಾನೆ, ಬಹಳ ಭಯಂಕರ ಯುದ್ಧ ಮಾಡ್ತಾನೆ. ಆತನ ಯುದ್ಧ ನೋಡಲಿಕ್ಕೆ ತಡಿಲಿಕ್ಕಾಗ್ತಾ ಇಲ್ಲ ದುರ್ಯೋಧನಾದಿಗಳಿಗೆ. ಒಂದು ಹಂತದಲ್ಲಿ ಅಲಂಬಲ ಅಂತ ಒಬ್ಬ ರಾಕ್ಷಸ ಬರ್ತಾನೆ, ಮಹಾರಾಕ್ಷಸ ಅಲಂಬಲ ಅಂತ ಅವನ ಹೆಸರು. ಅವನು ರಾಕ್ಷಸ, ಘಟೋತ್ಕಚ ರಾಕ್ಷಸ, ಒಳ್ಳೆ ಜೋರಾಗಿ ಯುದ್ಧ ಮಾಡ್ತಾರೆ. ಘಟೋತ್ಕಚ ಅವನ್ನೆಲ್ಲ ನೋಡ್ತಾ 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 ಇವನನ್ನು ಹಿಡಿತಾನೆ, ಪೂರ್ತಿ ಹಿಡಿದ್ರೆ ಕೈ ಹಿಡಿದು ಅವನ ತಲೆ ಹಿಡಿದು ತಲೆ ಕಟ್ ಮಾಡಿ ತಲೆ ಕೈಯಿಂದ ಕಿತ್ತಿದ್ದಂತ ತಲೆ ಅಂತ ಹೊಣ್ಣು ಕಿತ್ತೆ ಕಿತ್ತಾನೆ. ಕಿತ್ತುಬಿಟ್ಟು ಆ ತಲೆ ತಗೊಂಡು ದುರ್ಯೋಧನ ಎದೆ ಹೋಗುದಂತ ಅಲ್ಲಿಂದ. ಏನು ಸಂಕಟ ಆಗಿರ್ಬೇಕು ಅವನಿಗೆ, ಒಂದು ಅವನು ಸತ್ತಿದ್ದಿರೋದು ಎಲೆ ಬೇರೆ ಏಟು ಬೇರೆ, ಜೊತೆಗೆ ಹಾರ್ಟ್ ಇನ್ನೂ ವೀಕ್ ಆಗಬೇಕು ಅಂತ ಪೆಟ್ಟು ಬಿತ್ತು. ಅವನ ತಲೆ ಹೋಯಿತು, ಇವನು ಎದೆ ಹೋಯಿತು, ತಪ್ಪಂತ ದುರ್ಯೋಧನ ಭಾರಿ ಸಂಕಟ ಆಗುತ್ತೆ. ನೋಡ್ತಾ ಇದ್ದಾನೆ, ಇನ್ನೊಬ್ಬ ರಾಕ್ಷಸನ ಕಳಿಸ್ತಾನೆ, ಅಲಾಯುಧ ಅಲಂಬಲ, ಅಲಾಯುಧ ಅಂತ ಅವನ ಹೆಸರು. ಅವನು ಜ್ವರ ಯುದ್ಧಕ್ಕೆ ಬಂದ, ಘಟೋತ್ಕಜೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಅದನ್ನು. ಅವರು ಬಂದಾಗೆಲ್ಲ ಹಿಡಿದು ಯುದ್ಧ ಮಾಡೋದು, ಅವರ ತಲೆ ಕಿತ್ತೋದು, ಮತ್ತೆ ಎಸ್ತಿದ್ದಾನೆ ಅವನ ಮೇಲೆ, ಜೋರ ಬೀಳುತ್ತ ಅವನಿಗೆ ಹಾಯ್ ಅಂತ ಹೇಳ್ತಾನೆ ದುರ್ಯೋಧನ. ಅವನು ಕಿತ್ತಿದ್ದು ಅಷ್ಟು ಜೋರಾಗಿ ಎಸೆದಾಗ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕರ್ಣ 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 ನಮ್ಮನ್ನು ಕಾಪಾಡುವಂತ ಕರ್ಣನ ಗಂಟು ಬಿಡ್ತಾರೆ ಎಲ್ಲರೂ ಕೂಡ. ಈಗ ಕರ್ಣ ಇನ್ನು ತಡಿಲಕ್ಕಾಗೋದಿಲ್ಲ, ಬಹುಶಃ ಮುಂದೆ ಯುದ್ಧ ಘಟೋತ್ಕಜರ ಮೇಲೆ ಮುಗಿಸ್ಬಿಟ್ಟಾಗ ಕಾಣಿಸ್ತಾ ಇದೆ, ಅವನು ಹೊಡಿ ಅಂತ ಹೇಳ್ತಾನೆ. ಶಕ್ತಿ ಆಯಿತು ಅವನು ಬಿಡು ಅಂತ ಹೇಳಿದರು. ಕರ್ಣ ಹೇಳ್ತಾನೆ, ನಾನು ಅರ್ಜುನಿಗಾಗಿ ಕಾದಿಟ್ಟಿದ್ದೇನೆ ಅಂತ ಬಿಡೋದಿಲ್ಲ ಅಂತ ಹೇಳ್ತಾನೆ. ನೋಡು ಕರ್ಣ, ಇವರಿಂದ ಬದುಕಿದರೆ ಅರ್ಜುನನ ಪ್ರಶ್ನೆ, ಈಗ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಈಗಾಗಲೇ. ಸದ್ಯ ಯಾರ ಮೇಲೆ ಬಿಡ್ತೀವಿ, ಇವ್ರ ಮೇಲೆ ಬಿಟ್ಟು ಮುಗಿಸ್ಬಿಡು ಅಂತ ಹೇಳಿಬಿಟ್ಟು ದುರ್ಯೋಧನ ನೋಡಿ ಹೇಗೆ ದೇವ್ರ ಸನ್ನಿವೇಶ ತಂದಿದ್ದಾನೆ. ಈಗ ಅರ್ಜುನ ದೊಡ್ಡ ಎದುರಾಳಿ ಮೀಸಲಾಗಿದೆ, ಅದನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಈಗ ಈ ಕಡೆ ಉಪಯೋಗಿಸೋ ಒಂದು ಪ್ರಸಂಗ ಪರಮಾತ್ಮ ಕ್ರಿಯೇಟ್ ಮಾಡ್ತಾ ಇದ್ದ. ದುರ್ಯೋಧನ ಅಂದ್ಕೊಂಡಿದ್ದೇ ಒಂದು, ಕರ್ಣ ಅಂದ್ಕೊಂಡಿದ್ದೇ ಒಂದು, ಭಗವಂತ ಮಾಡಿಸ್ತಿರೋದೇ ಒಂದು. ಕರ್ಣ ಯೋಚನೆ ಮಾಡಿದ ಅಷ್ಟೊತ್ತಿಗೆ ಕಟೋತ್ಕತೆ ಕರ್ಣನೂ ಹೊಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ಜೋರಾಗಿ. ಆಚಾರ್ಯ ಬರೀತಾರೆ ಅವನಿಗೂ ನೋವಾಯಿತು, ದುರ್ಯೋಧನಾದಿಗಳ ಪ್ರೆಷರೂ ಜಾಸ್ತಿ ಆಯಿತು. ಆಯಿತು ಅಂತ ಹೇಳಿದ, ಶಕ್ತಿ ಆಯ್ದು ಕೈ ಹಾಕ್ತಾನೆ, ಹಿಡ್ಕೊಂಡಂತೆ ಫಳ 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 ಹೊಡಿತಾ ಇದೆ. ದೈವದತ್ತವಾದ ಚಕ್ರ ಇವು ಶಕ್ತಿ ಆಗಿದ, ಇಂದ್ರ ದೇವರು ಕೊಟ್ಟಿದ್ದು. ಭೂಲೋ ಇಂಪೋರ್ಟೆಂಟ್ ಟೇಪ್ ಪ್ರಕಾರ ಹೊಡಿತಾ ಇರ್ತವೆ ಜೋರಾಗಿ. ಇಂಪೋರ್ಟೆಂಟ್ ಅಂದರೆ ಹೊಸ ಕಾಂತಿ ಇರುತ್ತದೆ, ಫಿನಿಷಿಂಗೇ ಬೇರೆ ಇರುತ್ತೆ. ದೇವಲೋಕದ್ದು ಕೇಳಬೇಕಾ, ನೋಡ್ತಿರ್ಲಿಕ್ಕೆ ಜಳ ಜಳ ಹೊಡಿತಾ ಇದೆ, ದೇವತೆಗಳು ನೋಡ್ತಾ ಇದ್ದಾರೆ. ಅಲ್ಲಿ ಒಂದು ಕ್ಷಣ ಇಂದ್ರದೇವರು ಆತಂಕ ಪಡ್ತಿದ್ದಾರಂತೆ, ಏನಾಗುತ್ತೋ ಈ ಸಮಯದಲ್ಲಿ. ತಾವು ಕೊಟ್ಟ ಅಸ್ತ್ರ, ಅರ್ಜುನ ಬೇರೆ ಅಲ್ಲಿದ್ದಾನೆ, ಉದ್ದೇಶ ಏನಿ ನೋಡ್ತಾ ಇದ್ದಾನೆ. ಕರ್ಣ ಮಂತ್ರಿಸ್ತಾನೆ, ಆ ಶಕ್ತಿ ಆದರೂ ಸೀದ ಆಕಾಶಕ್ಕೆ ಹಾರಿಬಿಡ್ತಾರಂತೆ ಘಟೋತ್ಕಜ. ಆಕಾಶ ಯುದ್ಧ ಮಾಡ್ತಾ ಇದ್ದಾನೆ, ಅಲ್ಲಿಗೆ ಹೊಡೆತಕ್ಕ ಸೀದ ಅವನ ಎದೆಯನ್ನು ಬೇಯಿಸ್ಕೊಂಡು ಹೋಯ್ತಂತೆ. ಬೇಯಿಸಿ ಮತ್ತೆ ವಾಪಸ್ ಬರೋದು, ಸೀದ ಅವನು ಸ್ವರ್ಗಕ್ಕೆ ಹೋಗಿಬಿಡುತ್ತೆ ಆ ಕಡೆಗೆ. ಯಾಕೆ ಒಂದು ಸತಿ ಉಪಯೋಗಿಸೋದಷ್ಟೇ, ಮತ್ತೆ ಒಂದು ಉಪಯೋಗಿಸಲಿಲ್ಲ ಅದನ್ನು. ಸೀದ ಅರ್ಜುನ ಇಂದ್ರದೇವರ ಕೈಗೆ ವಾಪಸ್ ಸೇರಿ ಹೋಗ್ಬಿಡುತ್ತೆ, ಅವ್ರ ಎದೆ ಒಡೆದು ಹೋಯ್ತು. ಅಲ್ಲಿಂದ ಬಿಡಬೇಕೀಗ, ಯೋಚನೆ ಮಾಡ್ತಾರೆ ಘಟೋತ್ಕಜ ಹೇಗೂ ಸಾಯ್ತೇನೆ, ಅದನ್ನು ಉಪಯೋಗ ಮಾಡ್ಕೊಳ್ಳೋ ಅಂತ ಸಾವನ್ನ ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳಿದವನೇ. ದೇಹ ಭಾರಿ ದೊಡ್ಡದಾಗಿ ಬೆಳೆಸಿ ದುರ್ಯೋಧನ ಸೈನ್ಯದ ಮೇಲೆ ಬಿದ್ದಂತೆ, ಅವನು ಬಾಡಿಗೆ ಅಷ್ಟಾದ್ರೆ ಸತ್ತ ಹೋಗ್ಬಿಡ್ಬೇಕು. ಅಂದ್ರಕ್ಕೆ ಅದು ಬದುಕಿದಾಗಲೂ ಪುಣ್ಯ ಕಾರ್ಯ ಮಾಡೋದಿಲ್ಲ, ಘಟೋತ್ಕಜ ಸತ್ತಾಗಲೂ ಪುಣ್ಯ ಕಾರ್ಯ ಮಾಡ್ತಾರೆ ಪುಣ್ಯ. ಇದನ್ನು ಭೀಮನವಾಗ ಅಂದ್ರೆ ಹಾಗಿರಬೇಕು ಅಂತ ಹೇಳ್ತಾ. ಸಾಮಾನ್ಯ ದೊಡ್ಡ ದೊಡ್ಡ ಜಾರಿಗಳ ಮಕ್ಕಳೇ ಜೋರಿರ್ತಾರೆ. ಭೀಮಸೇನ ಜೀವೋತ್ತಮ, ತನ್ನ ಮಗನ ಹೇಗೆ ತಯಾರು ಮಾಡಿದ್ರು ಅಂತ ಕೇಳಿದರೆ, ಯಾವ ಕಾಲಕ್ಕೂ ಕೂಡ ದುಷ್ಟರ ಅಭ್ಯಾಸ ಆಗಲೇಬೇಕು. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮ ಯುಗೇ ಯುಗೇ. ಅದನ್ನು ಮಾಡಿದವರು ಭಗವತ್ ಕಾರ್ಯ ಸಾಧಕರು, ಇವರು ಭಗವತ್ ಕಾರ್ಯ ಸಾಧಕರು, ಮಗನನ್ನು ಭಗವತ್ ಕಾರ್ಯ ಸಾಧಕರನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ರಾಯರು ಏನು ಮಾಡ್ತಾರೆ, ಓ ನಾವು ಹೀಗೆ ಮಾಡಬೇಕು ಅಂತೇಳಿ ಕರಿಷ್ಯೆ ಕಾರಯಿಷ್ಯೇ ಚ ಪ್ರಾತಃ ಸಂಕಲ್ಪ ಗದ್ದೆ ಬರೀತಾ ಇದ್ದಾರೆ. ನಾವು ಮಾಡ್ತೇವೆ, ನಮ್ಮ ಜನಗಳಿಂದ ಮಾಡಿಸ್ತೇವೆ, ವಿದ್ಯಾ ಸಂಬಂಧಿವಿಹಿ ದೇಹ ಸಂಬಂಧಿವಿಹಿ ಎಲ್ಲದನ್ನು ಕೂಡ ನಾವು ಏನು ಮಾಡ್ತೇನೆ, ವಿಷ್ಣು ಪ್ರೇರಣೆ ವಿಷ್ಣು ಪೀರ್ಥ ಮತ್ತ ಮಾಡಿಸ್ತೇನೆ. ಈ ಸಂಕಲ್ಪ ಭೀಮಸೇನ ದೇವರ ಕಥೆ ಕೇಳಿದಾಗ ನಾವು ಮಾಡಬೇಕಾದ ದೊಡ್ಡ ಕೆಲಸ ನಾವಷ್ಟೇ ಮಾಡಬಾರ್ದು, ನಮ್ಮ ಸಂತತಿಯಲ್ಲೂ ಮಾಡಿಸ್ಬೇಕು, ಶಿಷ್ಯರ ಕೈಯಲ್ಲಿ ಮಾಡಿಸ್ಬೇಕು, ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು, ಕುಟುಂಬದವ್ರ ಕೈಯಲ್ಲಿ ಮಾಡಿಸ್ಬೇಕು. ಪ್ರಹ್ಲಾದರಾಜ ರೀತಿ ಮಾಡಿ ಎಷ್ಟು ಸಾಧನೆ ಮಾಡಿದ್ದಾರೆ ಭಾಗವತ ಪುರಾಣದಲ್ಲಿ ಗೊತ್ತಿದೆ. ಇದನ್ನು ತಿಳ್ಕೊಂಡಾಗ ಜೀವನ ಸಾರ್ಥಕವಾಗ್ತದೆ. ದುಷ್ಟರೆಲ್ಲ ಹಾಗೇನೆ, ತಾವು ದುಷ್ಟರ ಮಾಡ್ತಾರೆ, ಮಕ್ಕಳನ್ನು ಗುಂಡಗಳನ್ನ ತಯಾರು ಮಾಡ್ತಾರೆ, ಗುಂಡಾನ ಮಗ ಗುಂಡ ಆಗ್ತಾರೆ. ಆದರೆ ಪಂಡಿತರ ಮಗ ಪಂಡಿತ ಆಗೋ ಗ್ಯಾರಂಟಿ ಇಲ್ಲ, ಅದು ಪದ್ಧತಿ ಆಗಿದೆ. ಹಾಗಾಗಬಾರ್ದು, ಪಂಡಿತ ಪುತ್ರ ಆಗಿಬಿಡ್ತಾನೆ ಹೊರತು ಪಂಡಿತ ಆಗೋದಿಲ್ಲ. ಅವನು ಪಂಡಿತನಾಗಬೇಕು ಅಂತಿದ್ರೆ ಆ ದೀಕ್ಷೆ ಬೆಳೆಸ್ಬೇಕು. ಆ ದೃಷ್ಟಿಯಿಂದ ಘಟೋತ್ಕಚ ಅರ್ಥಕ ಕೆಲಸ ಮಾಡಿ ಬಿದ್ದ. ಆ ಕಡೆಗೆ ಎಷ್ಟೋ ಜನ ಸೈನಿಕರು ಸತ್ತೋದರು. ಈ ಕೃಷ್ಣ ಏನು ಮಾಡ್ತಿದ್ದಾರೆ ಗೊತ್ತಾ, ತದಾ ನನರ್ಥ ಕೇಶವ ಸಭಾಸ್ನಿಷಂಚ ಫಲ್ಗುನಂ. ಇಷ್ಟು ಜೋರ ಕುಡಿತಿದ್ದಾನೆ ಅಂತ ಅರ್ಜುನ ಆಲಿಂಗನ ಮಾಡ್ಕೊತಿದ್ದಾನೆ, ಕುಡಿತಾ ಇದ್ದಾನೆ ಒಂದೇ ಸಮನೆ. ಆ ಎಲ್ಲರೂ ದುಃಖ ಪಡ್ತಿದ್ದಾರೆ, ಎಂಥ ಮಹಾವೀರ ಹೋಗಿದ್ದಾನೆ ನೆನಪಿರಬೇಕು. ಪಾಂಡವ ಸಂತಾನದ ಮೊದಲ ಮಗ ಅವನು, ಹಿಡಿಬೇನ್ ಮದುವೆ ಆದ ತಕ್ಷಣ ಹುಟ್ಟಿದವನು, ಎಲ್ಡೆಸ್ಟ್ ಫ್ಯಾಮಿಲಿ ಅಂತ. ಇಡೀ ಫ್ಯಾಮಿಲಿ ಹಿರಿಯ ಮಗ ಸತ್ತಿದ್ದಾನೆ, ಎಲ್ಲ ಕೊಡು ಸಂತೋಷ ದುಃಖ ಪಡ್ತಿದ್ದಾರೆ, ಕೃಷ್ಣ ಕುಡಿದಾಡ್ತಿದ್ದಾನೆ. ಆಗ ಅರ್ಜುನಿಗೆ ಭಾರಿ ಮನಸ್ಸಿಗೆ ದುಃಖ ಆಯ್ತಂತೆ, ಕೃಷ್ಣ ಎಂಥ ವೀರ ಸತ್ತೋಗಿದ್ದಾನೆ, ನಮ್ಮ ವಂಶದ ಹಿರಿಯ ಮಗ ಸತ್ತಿದ್ದಾನೆ, ನೀನು ಕುಣಿತಾ ಇದ್ದೀಯಲ್ಲ ಅಂತ ಕೇಳಿದ್ದೆ. ಅರ್ಜುನ ಕುಣಿತಿರೋದು ಅವನು ಸತ್ತ ಅಲ್ಲ, ಅಯ್ಯ ನೀನು ಬದುಕಿದೆ ಅಂತ ಹೇಳ್ತಾನೆ. ನೀನು ಬದುಕಿದೆ, ಯಾವುದರಿಂದ ನೀನು ಸಾಯ್ಬೇಕಾಗಿತ್ತಲ್ಲ ಅದರಿಂದ ಘಟೋತ್ಕಜ ಸತ್ತ, ಅದಕ್ಕೆ ಸಂತೋಷ ಪಡು ಅಂತ ಹೇಳ್ತಾನೆ. ಇದರಿಂದ ನಮಗೇನು ಗೊತ್ತಾ, ಶಕ್ತಿ ಆಗಿದ್ದಕ್ಕೆ ಅರ್ಜುನ ಕೊಲ್ಲ ಶಕ್ತಿ ಇತ್ತು, ಇಂದ್ರದೇವರು ಕೊಡ್ಬೇಕಾದ್ರೆ ಹೇಳಿದ್ರು, ಕೆಲವು ತಪ್ಪರ್ಥ ಮಾಡಿಕೊಂಡು ಶಕ್ತಿ ಇದ್ದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅವ್ರು ಹೇಳೋದಿಷ್ಟೇ, ನೀನು ಯಾರನ್ನು ಕೊಲ್ಲಬೇಕು ಅಂತ ಇದ್ದೀಯಲ್ಲ ಅವನು ಕೊಲ್ಲೋದಿಲ್ಲ ಅಷ್ಟು ಹೇಳಿದ್ರೆ ಹೊರತು ಅರ್ಜುನ ಕೊಲ್ಲೋದಿಲ್ಲ ಅಂತ ಹೇಳಿರಲಿಲ್ಲ, ಕೊಲ್ಲ ಶಕ್ತಿ ಇಲ್ಲ ಅಂತ ಹೇಳಿರಲಿಲ್ಲ, ಶಕ್ತಿ ಇತ್ತು, ಕೃಷ್ಣ ಕಾಪಾಡ್ತಿದ್ದಾನೆ. ಇದು ನಡೆದಿದ್ದರಿಂದ ವಿಶೇಷವಾದ ರೀತಿಯಲ್ಲಿ ಅರ್ಜುನ ಉಳ್ಕೊಂಡ. ಆ ಸಮಯಕ್ಕೆ ಹತ್ತಿದ್ದು ಈತ, ಅಭಿಮನ್ಯು ಸತ್ತಾಗಲೂ ಜಾಸ್ತಿ ಹತ್ತಿದ್ದು ಅರ್ಜುನನಂತೆ ಧರ್ಮರಾಜ. ಈಗಲೂ ಧರ್ಮರಾಜ ಮತ್ತೆ ಹೇಳ್ತಾ ಇದ್ದಾರೆ, ವೇದವ್ಯಾಸರು ಬಂದು ಮತ್ತೆ 16 ರಾಜಕುಮಾರರ ಕಥೆ ಹೇಳ್ತಾರೆ, ಅಲ್ಲೊಂದು 16 ಇಲ್ಲೊಂದು 16. ನೋಡು, ನಿಮ್ಮ ಮಗ ಹೋದ ಅಂತ ದುಃಖ ಪಡಬೇಡ, ಎಷ್ಟೋ ಜನ ರಾಜರು ಹೋಗಿದ್ದಾರಲ್ಲ, ರಾಜಕುಮಾರರು ಹೋಗಿದ್ದಾರೆ, ತಂದೆ ತಾಯಿ ಎದುರಿಗೆ ಹೋದವರಿದ್ದಾರೆ, ರಾಜ ಮಹಾರಾಜರು ಹೋದವರಿದ್ದಾರೆ, ಹಾಗೆಲ್ಲ ದುಃಖ ಪಡಬಾರದು. ಮನುಷ್ಯ ಸತ್ತರೆ ದುಃಖ ಪಡಬಾರದು, ಯಾತಕ್ಕೆ ಸತ್ತ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಸತ್ತ ಯೋಚನೆ ಮಾಡಬೇಕು, ಪುಣ್ಯ ಕಾರ್ಯ ಮಾಡಿ ಸಾಯೋದಾದರೆ ಅದಕ್ಕಿಂತ ಒಳ್ಳೆಯ ಸಾವು ಮತ್ತೊಂದಿಲ್ಲ, ಸಾಯಲೇಬೇಕು. ಪರೀಕ್ಷೆಗೆ ಹೋದ ಜಾಣನೂ ಪರೀಕ್ಷೆಗೆ ಹೋಗಬೇಕು, ದಂಡನೂ ಪರೀಕ್ಷೆಗೆ ಹೋಗಬೇಕು. ಜಾಣನ ಎಕ್ಸೆಂಪ್ಷನ್ ಅಂತ ಕೊಡೋದಿಲ್ಲ, ಪರೀಕ್ಷೆಯಲ್ಲಿ ಕೂತೋಡು ಜಾಣ ಅಂತ ಪ್ರೂವ್ ಮಾಡಬೇಕೇ ಹೊರತು ಎಕ್ಸೆಂಪ್ಷನ್ ಕ್ಲೇಮ್ ಮಾಡಿ ಅಲ್ಲ. ಸಾವು ಎಲ್ಲರಿಗೂ ರಚಿತ, ಜಾತಸ್ಯಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಸಾಧನೆ ಮಾಡಬೇಕು. ಘಟೋತ್ಕಜ ಎಂಥ ಸಾಧನೆ ಮಾಡಿದ್ದಾನೆ, ಅಭಿಮನ್ಯು ಎಂಥ ಸಾಧನೆ ಮಾಡಿದ್ದಾನೆ ತಾನೇ ಹೇಳಿರ್ತಾನೆ. ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೇ ಮಹಿಂ. ಯೋಚನೆ ಮಾಡಬೇಡ, ಸಮಾಧಾನ ಮಾಡಿದ ಮೇಲೆ ಸಮಾಧಾನ ಮಾಡ್ತಾರೆ. ಒಂದು ಕಥೆ ಹೇಳ್ತಾರೆ, ಎಂತೆಂಥವ್ರು ಸುತ್ತೋಗಿದ್ದಾರೆ ಗೊತ್ತಾ, ಒಬ್ಬ ರಾಜ ಇದ್ದಂತೆ, ಸುವರ್ಣಷ್ಠೀವಿ ಅಂತ ಅವನ ಹೆಸರು. ಸುವರ್ಣಷ್ಠೀವಿ ಏನು ಗೊತ್ತಾ ಅರ್ಥ, ಅವಕ್ಕೆ ಅವನು ಸೀನಿಯರ್ ಚಿನ್ನ ಬಿಡ್ತಿತ್ತಂತೆ. ಉಳಿದೋ ಇಂದುವರಾಗಿದ್ದು ಎಷ್ಟು ಗಾಬರಿ ಆಗ್ತದೆ, ಸೀನಿ ಏನು ಬಿಡುತ್ತಂತೆ ಗೊತ್ತ ಎಲ್ಲರಿಗೂ ಕೂಡ. ಆ ತೀರ ಚಿನ್ನ ಬಿಡ್ತಿತ್ತಂತೆ, ಅಂಥವನು ಸತ್ತೋಗಿದ್ದಾನೆ, ಮತ್ತೆ ಘೋಷಣೆ ಮಾಡ್ತೀಯ ಅಂತ ಕಥೆಗಳು ಹೇಳ್ತಾ ಹೇಳ್ತಾ. ಸಾವು ಅನಿವಾರ್ಯ, ಆದರೆ ಸಾಧನೆ ಮುಖ್ಯ. ಸಾವು ಬೇರೆ ಸಾಧನೆ ಬೇರೆ. ಸಾಧನೆ ಮಾಡಿ ಸತ್ತಾಗ ಸಾವಿಗೆ ಬಹಳ ಮಹತ್ವ ಬರುತ್ತೆ. ನಿನ್ನ ಘಟೋತ್ಕಚ ಸಾಧನೆ ಮಾಡಿದ್ದಾನೆ, ಅಭಿಮನ್ಯು ಸಾಧನೆ ಮಾಡಿ ಸಮಾಧಾನ ಮಾಡಿದ್ದು. ತಮಾಷೆ ಅಳದಿದ್ದ ಏನು ಅಳದಿದ್ದವ್ರು ಯಾರು ಗೊತ್ತಾ, ಭೀಮಸೇನ ದೇವರು. ಆಗಲೂ ಆನಂದ ತೀರ್ತಾರೆ, ಮತ್ತೆ ಆಗಲೂ ಆನಂದ ತೀರ್ಥ. ಅರಳು ಬರೋದಾಗಿದ್ದರೆ ಶಕ್ತಿ ಆಯಿತು ಹೊತ್ಕೊಂಡೆ ಬರ್ತಿದ್ರು, ಆಗಲೇ ಶಕ್ತಿ ಆಯಿತು ಬಿಟ್ಟು ಬಂದಿದ್ದೆ ಅದಕ್ಕೋಸ್ಕರ ಅವರು. ಈ ಹೇಳ್ತಾರೆ ಭೀಮಸೇನ ಪಂಡಿತನೋ ಅರ್ಜುನ ಪಂಡಿತನೋ ಅಂತ ಪ್ರಶ್ನೆ. ಭಗವಂತ ಹೇಳ್ತಾನೆ, ಗತಾಸು ನಗತಾಸು ಮಿಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರ ಲಕ್ಷಣವನ್ನು ಬಿರುದುಗಳಿಂದ ಅಳಿರಕ್ಕೆ ಹೋಗ್ಬಾರ್ದು. ಅವರ ಬಿರುದು ಭಾವನೆಗಳಿಂದ ಟೆಸ್ಟ್ ಅಲ್ಲ, ಅವನು ಹೇಗೆ ಬಿಹೇವ್ ಮಾಡ್ತಾನೆ ನೋಡಬೇಕು. ಅಳೋ ಉಳಿದವರು ಅಳೋ ಪ್ರಸಂಗದಲ್ಲಿ ಅವನು ಅಳೋದಿಲ್ವಲ್ಲ, ಅವನು ಪಂಡಿತ. ಅದಕ್ಕೆ ಇವತ್ತು ಭೀಮಸೇನ ಪಂಡಿತ, ಗತಾಸು ನಗತಾಸು ಮಿಶ್ಚ ನ ಅನುಶೋಚಂತಿ ಪಂಡಿತ. ಈ ದೃಷ್ಟಿಯಿಂದ ಭಗವದ್ಗೀತೆಯ ಪಾಂಡಿತ್ಯದ ಲಕ್ಷಣ ಬರೋದು ಭೀಮಸೇನ ದೇವರಲ್ಲಿ. ಅದನ್ನು ಹೇಳೋದಕ್ಕೆ ಪಾಂಡಿತ್ಯೇಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಹೋಯೋರು. ಇಡೀ ಮಹಾಭಾರತ ಯುದ್ಧವನ್ನು ಗಮನಿಸಿ ನೀವು, ಒಂದು ಸತ್ತಿನೂ ಮೂರ್ಛೆ ಬೀಳದಿದ್ದು ಭೀಮಸೇನ, ಒಂದು ಸತ್ತಿನೂ ಅಳದ ಇದ್ದಿದ್ದು ಭೀಮಸೇನ. ಒಂದು ಕಣ್ಣು ಒಂದು ಹನಿ ಕಣ್ಣೀರು ಬಂದಿಲ್ಲ ಭೀಮಸೇನ ದೇವರ ಕಣ್ಣಲ್ಲಿ, ಒಂದು ಚೂರು ಒಂದು ಸತ್ಯ ಕೂಡ ಹಾಯಂದಿಲ್ಲ. ಇದಕ್ಕೇನೆ ಅವರು ಪೂರ್ವ ಆನಂದ ತೀರ್ಥರು ಅಂತ ಹೆಸರು. ಯುದ್ಧದಲ್ಲೂ ಆನಂದ ತೀರ್ಥರು, ವಾಕ್ಯಾರ್ಥದಲ್ಲೂ ಆನಂದ ತೀರ್ಥರು. ಮಧ್ವಾಚಾರ್ಯರಾಗಿ ಎಲ್ಲಿ ನೋಡಿದ್ರು ಆನಂದ ತೀರ್ಥರೇ, ಹೆಸರೇ ಆನಂದ ತೀರ್ಥ. ಹನುಮಂತನಾಗಿ ಆನಂದ ತೀರ್ಥ, ಭೀಮಸೇನಾಗಿ ಆನಂದ ತೀರ್ಥ, ಆನಂದ ತೀರ್ಥರು ಆನಂದ ತೀರ್ಥರೇ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಯಾವಾಗಲೂ ಆನಂದದಿಂದ ಇದ್ದಿರ್ತಾನೆ ನೀವೀಗ, ನೀವು ಆನಂದ ಕೊಟ್ಟ ಕೊಟ್ಟಬೇಕು. ಆನಂದ ಏ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಈಗ ನಮಗೆ ಮಧ್ವ ವಿಜಯದ ಆನಂದ ಏಹೇನ ಮಾತು ಅರ್ಥ ಆಗತ್ತೆ. ಆಗ ಒಂದು ಹಂತ ಬಂತು. ದುರ್ಯೋಧನ ಆಗಲಿ ಭಾರಿ ಖುಷಿಯೋ ಖುಷಿ, ತಾವೇನು ಕಳ್ಕೊಂಡ್ರಿ ಅಂತ ಅರ್ಥ ಆಗಲಿಲ್ಲ, ಭಾರಿ ಖುಷಿಯಾಯಿತು. ಅಷ್ಟೊತ್ತಿಗೆ ರಾತ್ರಿ ಜಾಸ್ತಿ ಆಗ್ತಾ ಇದೆ. ಆಗ ಎಲ್ಲರೂ ಸುಸ್ತೊಡೆದು ಬಿಟ್ಟಿದ್ದಾರೆ, ನಾನ್ ಸ್ಟಾಪು. ಸುಮ್ಮನೆ ಇವತ್ತು ಪ್ಲೇನಲ್ಲಿ ಸುಮ್ಮನೆ ಬಂದಲ್ಲಿ ಫ್ಲೈಟ್ ಬಂದು ಸುಸ್ತಾಗಿ ಕೂತಿರ್ತಾರೆ, ಈಗ ತಂದೆ ಡೆಲ್ಲಿಯಿಂದ ಬಂದಿದ್ದಾರಪ್ಪ ಫ್ಲೈಟಲ್ಲಿ ಅಂತೇಳಿ, ಏನು ನಡ್ಕೊಂಬಂದಿಲ್ಲ ಅಷ್ಟಕ್ಕೆ ಸುಸ್ತಾಗಿರ್ತಾರೆ. ಎರಡು ಬೆಳಗ್ಗೆ ಬೆಳಗ್ಗೆ ಹೇಳ್ಬೇಕಾದ್ರೆ ಸುಸ್ತು, ಕೆಲವರು ಎದ್ದು ಮತ್ತೆ ಹಾ ನಚ್ಚೋಗ್ಬಿಟ್ಟು ಕೊಡ್ತಾರೆ, ಈಗ ಎದ್ದಿದ್ದೇನೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗ ಆಕ್ಟಿವೇಟ್ ಆಗ್ತಾರೋ ಗೊತ್ತೇ ಇಲ್ಲ ಅವರು ಪಾಪ. ಅಂಥ 14 ದಿವಸ ರಾತ್ರಿ ಇದು ಕುರುಕ್ಷೇತ್ರ ಯುದ್ಧ, ಅಂಥ ಯುದ್ಧ ನಡೆದಿಲ್ಲ. ಎಷ್ಟು ಸುಸ್ತಾಗಿರೋ ಜನಗಳಿಗೆ, ನಾ ಇವತ್ತಂತೂ ನಾನ್ ಸ್ಟಾಪ್. ಮತ್ತೆ ಬೆಳಿಗ್ಗೆ ಅದು ಲಂಚ್ ಬ್ರೇಕು ಟೀ ಬ್ರೇಕು ಯಾವುದಿಲ್ಲ, ಅದಕ್ಕೆಲ್ಲ ಕೂಡ ಯಾವ ಬ್ರೇಕ್ಗಳು ಇಲ್ಲ. ಸ್ವಲ್ಪ ಬ್ರೇಕ್ ಆದರೆ ತಲೆ ಬ್ರೇಕ್ ಆಗುತ್ತೆ, ಅಲ್ಲಿ ಯಾರು ಕಾಪಾಡೋರಿಲ್ಲ. ಅಂಥ ಯುದ್ಧದಲ್ಲಿ ಅಂಥ ಸನ್ನಿವೇಶ ಬಂದ ಕಾಲಕ್ಕೆ ಅರ್ಜುನ ನೋಡಿದಂತೆ ಎಲ್ಲರನ್ನು ಕೂಡ ತುಂಬ ಸುಸ್ತಾಗಿರೋದು ನೋಡ್ತಾನೆ, ಅನೌನ್ಸ್ ಮಾಡ್ತಾನೆ. ಸ್ವಪ್ಸಂತು ಯಾವತ್ ಶಶಿನ ಪ್ರಕಾಶ, ಎಲ್ಲರೂ ಮಲ್ಕೊಂಬಿಡಿ, ತುಂಬ ಸುಸ್ತಾಗಿದ್ದೀರಿ, ಚಂದ್ರೋದಯ ಆಗೋವರೆಗೂ ಮಲಿಗೆ ಅಂತ ಹೇಳ್ತಾನೆ. ಯಾವತ್ ಶಶಿನಃ ಪ್ರಕಾಶ, ಅಲ್ಲಿವರೆಗೆ ಮಲಿಗೆ ಅಂತ ಹೇಳ್ತಾರೆ. ಎಲ್ಲರೂ ಕುಡಿಯೋ ಏನು ಮಾಡಿದ್ರು ಅಂತ ಗೊತ್ತಾ, ಅರ್ಜುನ ಕಡೆಯವರಲ್ಲ ಕೌರವರ ಕಡೆಯವರು ಕೂಡ ಅರ್ಜುನ ವಿಜಯ ಭವ ಅಂತ ಮಲ್ಕೊಂಡ್ಬಿಟ್ರು. ಅರ್ಜುನ ವಿಜಯ ಭವ, ದುರ್ಯೋಧನ ಅಲ್ಲ. ಅಂದ್ರೆ ಆ ಕಾಲಕ್ಕೆ ಎಷ್ಟು ಸುಸ್ತಾಗಿತ್ತು ಅವರಿಗೆ, ಅರ್ಜುನ ಅರ್ಥ ಮಾಡ್ಕೊಂಡ, ದುರ್ಯೋಧನ ಅರ್ಥ ಮಾಡ್ಕೊಳ್ಳಿಲ್ಲ. ಘೋಷಣೆ ಮಾಡೋದಕ್ಕೆಲ್ಲ ಮಲಗಿದ್ರಂತೆ, ಎಲ್ಲಿ ಸಿಕ್ಕ ಬರ್ತಾರೆ, ಎಲ್ಲಿ ಸಿಕ್ಕರಲ್ಲಿ ಮಲಗಿದ್ದನ್ನು ಎಷ್ಟೋ ಶೋಕ ಹೇಳ್ತಾರೆ ವೇದವ್ಯಾಸ. ಹೇಗೆ ಮಲಗಿದ್ರು ಅಂತ ಹೇಳ್ತಾರೆ, ಆನೆ ಬೆದಿದ್ರು ಆನೆ ಮೇಲೆ, ಆಮೇಲೆ ಒಂಟೆ ಬೆದಿದ್ರು ಒಂಟೆ ಮೇಲೆ, ಎಲ್ಲಿದ್ರು ಅಲ್ಲೇ ಉಪನ್ಯಾಸ ಕೇಳ್ತಾ ಕೇಳ್ತಾ ಮಲಗ್ತಾರಲ್ಲ, ಯಾಕೆ ಎಲ್ಲಿ ಸಿಕ್ಕ ಹಾಗೆ ಮಲಗಿಬಿಟ್ಟಿದ್ದಾರೆ ಆರಾಮವಾಗಿ, ನಿಶ್ಚಿಂತೆ ಆಗಬಹುದು. ಆ ಕ್ಷಣಕ್ಕೆ ಏನಾಗಿದೆ ಗೊತ್ತಾ, ಚಂದ್ರೋದಯವಾಯ್ತಂತ ಆಮೇಲೆ ಸುಮಾರು ಒಂದು ತಾಸು ಎರಡು ತಾಸು ಅಷ್ಟೇ, ಏನಿಲ್ಲ ಮಲಗಿದ್ರೆ, 8 ತಾಸು ಮಲಗಿದ್ರೆ ಮಲಗಿದಾ ಲೆಕ್ಕ, ಇದು ನಿದ್ದೆನೇ ಆಗಿಲ್ಲ ಅಂತ ಹೇಳ್ತಾ ಇರ್ತೇವೆ, ಅಷ್ಟು ಮಲಗಿದ್ದಾರೆ. ತಥ ಕುಮುದನಾಥೇನ ಕಾಮಿನಿ ಗಂಡ ಪಾಂಡುನ ನೇತ್ರಾನಂದೇನ ಚಂದ್ರೇಣ ಮಹೇಂದ್ರೀ ದಿಗಲಂಕೃತ. ಇದು ಮಹಾಭಾರತದ ಶ್ಲೋಕ, ಇದನ್ನ ಎಲ್ಲ ಅಲಂಕಾರಿಕರು ಕೊಟ್ಟು ಮಾಡ್ತಾರೆ, ಎಷ್ಟು ಅದ್ಭುತವಾದ ರೂಪಕಾಲಂಕಾರ ಅಂತ ಹೇಳ್ತಾರೆ. ತಥ ಕುಮುದನಾಥೇನ ಕಾಮಿನಿ ಗಂಡ ಪಾಂಡುನ, ಚಂದ್ರ ಹೇಗಿದ್ದ ಅಂತ ಕೇಳಿದರೆ, ಕಾಮಿನಿ ಗಂಡ ಪಾಂಡುನ, ಒಬ್ಬ ಸುಂದರ ಸ್ತ್ರೀಯ ಕಪೋಲದಂತೆ ಹಳಿತಾ ಇದ್ದಂತೆ ಚಂದ್ರ, ಆದ ಉದಯವಾಗ್ತಾ ಇದ್ದಾನೆ, ಚಂದ್ರೋದಯವಾಯಿತು. ಅಪೂರ್ವ ಮಹಾಭಾರತದ ಕವಿಗಳು ಬರೀತಾರೆ, ಯಾವುದೇ ಕಾವ್ಯವನ್ನು ಹೇಳಬೇಕಾದ್ರೆ, ನಾವು ವಿಮರ್ಶೆ ಮಾಡಬೇಕಾದ್ರೆ, ದೋಷ ಹೇಳಬೇಕಾದ್ರೆ, ಕಾಳಿದಾಸ ಮೊದಲಾದವರು ಕಾವ್ಯ ತಗೋತೇವೆ ಹೊರತು ರಾಮಾಯಣ ಮಹಾಭಾರತ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ತಪ್ಪಿದ್ರೆ ತಾನೇ ತಗೊಳ್ಳೋದಕ್ಕೆ ಅಂತ ಹೇಳಿ, ತಪ್ಪೇ ಇಲ್ಲ ಅದರೊಳಗೆ. ಅದು ಒಳ್ಳೆಯದು ಪುತ್ರ ಎಕ್ಸಾಂಪಲ್ ಕೊಡೋದ್ರೆ ಮಹಾಭಾರತ ನೋಡಬೇಕು, ರಾಮಾಯಣ ನೋಡಬೇಕು. ಮಹಾಭಾರತ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಕಾವ್ಯ ಅಂತ ಕರಿಬೇಡಿ. ಕವೀನಾಮಪಿ ಸರ್ವೇಷಾಂ ಉಪಜೀವ್ಯೋ ಭವಿಷ್ಯತಿ, ಕವಿಗಳಿಗೆ ಆಶ್ರಯ ಕೊಡ್ತಕ್ಕಂಥ ಕಲ್ಪವೃಕ್ಷ ಅಂತ ಕರೀತಾರೆ ಇದು ಮಹಾಭಾರತ. ದ್ರೋಣ ಪರ್ವದಂಥ ವಿಚಿತ್ರ ಪ್ರಸಂಗದೊಳಗೆ, ಯುದ್ಧ ಪರ್ವದೊಳಗೆ ರಮ್ಯವಾದ ಕಾವ್ಯವನ್ನು ವೇದವ್ಯಾಸರು ಸೃಷ್ಟಿ ಮಾಡ್ತಿದ್ದಾರೆ, ಎಲ್ಲ ಹೇಳ್ತಾರೆ. ಮೊದಲೇ ನಿನ್ನ ಹೇಳಿದ್ದೇನೆ, ಮಧ್ಯರಾತ್ರಿ ಚಂದ್ರ ಹುಟ್ಟಿದ ಅಂತ ಕೇಳಿದರೆ ಅದು ಅಮಾವಾಸ್ಯ ಅಂತ ಬರೀತಾರಲ್ಲ, ಏನು ಮಾಡಬೇಕು ಜನಗಳಿಗೆ. ಅಮಾವಾಸ್ಯ ಪೂರ್ಣ ಸುವರ್ಣಗ್ರಹಣ ಆಯಿತು, ಸೂರ್ಯಗ್ರಹಣ ಆಯಿತು ಅರ್ಥ ಬರೀತಾರೆ ಅಂದರೆ, ಇವರಿಗೆ ಕಾಲದ ಜ್ಞಾಪಕ ಕೂಡ ಇಲ್ಲ, ವಿವೇಚನೆ ಇಲ್ಲ, ನೋಡಿ ವಿಮರ್ಶೆ ಮಾಡ್ತೇವೆ ಅಂತ ಬರೀತಾರೆ. ಎಷ್ಟು ತಪ್ಪದು, ಯುದ್ಧ ಶುರುವಾಯಿತು. ಮತ್ತೆ ಯುದ್ಧದಲ್ಲಿ ಬಹಳ ಮುಖ್ಯವಾದ ಘಟ್ಟ, ಭೂರಿ ಶೋಭದತ್ತ ಭೂರಿ ಭೂರಿಶ್ರವ ಶಲ, ಬಾಲಿಕರಾಜನ ಮಗ ಶೋಭದತ್ತ, ಆತನಿಗೆ 3 ಮಕ್ಕಳು, ಭೂರಿ ಭೂರಿಶ್ರವಸ್ಸು ಶಲ. ಅದರಲ್ಲಿ ಈ ಭೂರಿಶ್ರವಸ್ಸನ್ನ ನಿನ್ನ ಹಿಂದಿನ ದಿವಸ ಕೊಂದಿದ್ದ ಸಾತ್ಯಕಿ, ಭೂರಿ ಮತ್ತು ಇನ್ನೊಬ್ಬರಿದ್ದಲ್ಲ ಶಲ, ಅವರಿಬ್ಬರು ಸಾತ್ಯಕಿ ಕೊಂದು ಹಾಕಿಬಿಡ್ತಾರೆ, ಸೋಮದತ್ತನನ್ನು ಕೂಡ ಕೊಂದು ಹಾಕಿಬಿಡ್ತಾರೆ. ಉಳಿದಿದ್ದ ಆ ಸಮಯದಲ್ಲಿ ಬಾಲಿಕರಾಜ ಒಬ್ಬ, ಯಾವಾಗ ಸಾತ್ಯಕಿ ಭೂರಿ ಮತ್ತು ಶಲರು ಕೊಂದು ಹಾಕ್ತಾರಲ್ಲ, ಭಾರಿ ಸಿಟ್ಟು ಬರ್ತದೆ ಭೂರಿಶ್ರವಸ್ಸಿಗೆ, ಅಪೂರ್ವವಾದ ಬಾಣ ತಗೊಂಡು ಸಾತ್ಯಕಿಯನ್ನು ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಭೀಮ್ ಜೊತೆ ಅಡ್ಡ ಬರ್ತಾರೆ, ಇಬ್ಬರಿಗೆ ಯುದ್ಧ ಶುರುವಾಗುತ್ತೆ. ಆ ಯುದ್ಧದಲ್ಲಿ ಒಂದು ಹಿನ್ನೆಲೆ ಹೇಳ್ತಾ ಇದ್ದಾರೆ, ಯಾವಾಗ ಮಹಾಭಾರತ ಯುದ್ಧ ಶುರುವಾಯ್ತಲ್ಲ, ಬಾಲ್ಯಕ ರಾಜ ಒಂದು ಭೀಮಸೇನದೇವನು ಕೇಳ್ಕೊಂಡಂತೆ, ಭೀಮಸೇನ ನೀನು ಕೊಲ್ಲಬೇಕು ನನ್ನ ಯುದ್ಧದಲ್ಲಿ ಅಂತ ಕೇಳ್ಕೊತ, ನೀನು ಕೊಲ್ಲಬೇಕು ನನ್ನಂತೆ. ಡಾಕ್ಟರ್ನ ಕೇಳಿ, ನೀವೇ ಆಪರೇಷನ್ ಮಾಡಬೇಕು ಸರ್ ಅಂತಾರಲ್ಲ, ಹಾಗೆ ಭಾಳ ಪ್ರಿಯರಾದ ಡಾಕ್ಟರ್ನ ನೀವೇ ಹಾರ್ಟ್ ಆಪರೇಷನ್ ಮಾಡಬೇಕು ಅಂತ ಕೇಳಿದರೆ ಹಾಗೋ, ನೀನು ಕೊಲ್ಲಬೇಕು ನನ್ನನ್ನು. ಯಾತಕ್ಕೆ ನಿನ್ನ ಕೈಲಿ ಸತ್ತರೆ ನಮಗೆ ವಿಶೇಷ ಕೀರ್ತಿ ಬರುತ್ತೆ, ಮೋಕ್ಷ ಆಗುತ್ತೆ, ಸದ್ಗತಿ ಆಗುತ್ತೆ, ಅದು ನೀವು ಕೊಲ್ಲಬೇಕು ಅಂತ ಹೇಳಿರ್ತಾರೆ. ಭೀಮಸೇನದೇವರು ಹೇಳಿದ್ರಂತೆ, ನೋಡಿ ಪ್ರಹ್ಲಾದ ರಾಜ ಈತ, ವಾಯುದೇವರ ಆವೇಶ, ಅವರು ವಾಯುದೇವರೇ, ನೀವು ಕೊಲ್ಲಬೇಕು ಅಂತ ಕೇಳಿದ್ರಂತೆ. ತಕ್ಷಣ ಅವ್ರು ಹೇಳ್ತಾರೆ, ನಾನು ಕೊಲ್ತೇನೆ ಕರೆಕ್ಟು, ಆದರೆ ಭಾರಿ ಗೌರವದಿಂದ ನಿಂತ್ಕೊಂಡು ಕೊಲ್ಲೋ ಅಂದ್ರೆ ಕೊಲ್ಲಕ್ಕಾಗೋದಿಲ್ಲ, ಯುದ್ಧ ಹೇಳಿ ಕೇಳಿ, ಅದು ಯುದ್ಧದಲ್ಲಿ ಹೊಡಿಬೇಕು, ನನ್ನನ್ನು ಜೋರಾಗಿ ಹೊಡಿಬೇಕು, ಅವ ಹೊಡಿತೇನೆ ಅಂತ ಹೇಳ್ತಾರೆ. ಅಲ್ಲ, ಜೋರಾಗಿ ಹೊಡೆದ್ರೆ ಪಾಪ ಬರೋದಿಲ್ಲ ಅಂತ ಕೇಳಿದರೆ, ಇಲ್ಲ, ತತ್ತೇ ಶುಶ್ರೂಷಣ ಭವೇ, ಯುದ್ಧದಲ್ಲಿ ಹೊಡೆದ್ರೆ ಕೋಪ ಬರೋದಿಲ್ಲ, ಧರ್ಮ ಅಂತ ಕರೀತಾರೆ ಅದನ್ನು. ನಾನು ಹೊಡೆಯೋದು ಹೊಡಿತೇನೆ, ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡೋದಿಲ್ಲ, ನೀನು ಹೊಡಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಬಾಲ್ಯಕರಾಜ ಏನು ಮಾಡ್ತಾನೆ, ಭೀಮಸೇನ ಸಿಕ್ಕಷ್ಟ ಸಂಕಲ್ಪ, ಇನ್ನು ಹೋಗಬೇಕು ಸಂಕಲ್ಪ ಮಾಡಿದೆ ಎಲ್ಲರೂ ಕೂಡ. ದುರ್ಯೋಧನೆ ಎಂದು ಸೇರಿದ್ರೋ ಇನ್ನು ಕಥೆ ಮುಗೀತು ಅಂತ ಅರ್ಥ. ವೀಕ್ ಪಾರ್ಟಿ ಬದುಕೋ ಚಾನ್ಸೇ ಇಲ್ಲ, ಅದರಿಂದಾಗಿನೇ ಒಳ್ಳೆ ಸಾಹಸ ಆಗಬೇಕು ಅಂತ ಹೇಳಿ ಒಂದು ಶತಗ್ನಿ ಅಂತ ತಗೋತಾರೆ. ಶತಗ್ನಿ ಅಂದರೆ ಶತಾನ್ ಹಂತಿ, ಒಂದ್ಸರಿ ಹೊಡೆದ್ರೆ 100 ಜನ ಕೊಲ್ತಿತ್ತಂತ. ಮಿಷನ್ ಗಂಡು ಹೊಡಿತಾರಲ್ಲ ಹಾಗೆ ಟಕಡಕಡಕಡ ಹೊಡೆದಾಗ್ತಕ್ಕಂಥ, ಅದನ್ನು ತಗೊಂಡು ಭೀಮಸೇನ ಎದೆ ಹೊಡಿತಾರೆ. ಹೇಳಿದ ಮಾತ್ರ ನಿಷ್ಠೆ ಆಗಾಯ್ತಾರೆ, ಜೋರಾಗಿ ಹೊಡೆದ ತಕ್ಷಣ ಗದೆ ತೊಗೊಂಡಂತೆ ಪಟ್ಟ ಅಂತ ಹೊಡಿತಾರೆ. ಹಾಗೆ ಹೋಗಿಬಿಡ್ತಾರೆ ಒಂದೇಟಿ, ಆತ ಸಾಯಬೇಕು ಅಂತಾನೆ ಹೊಡೆದಿತ್ತು, ಭೀಮಸೇನರ್ಗೆ ಒಂದು ಹಾಕಿಬಿಡ್ತಾರೆ. ಈ ಮಾತಿನ ಎಷ್ಟು ಅರ್ಥ ಇದೆ? ಭೀಮಸೇನ ಹೊಡಿಸ್ಕೋಬೇಕು ಅಂದರೆ ನೀವು ಹೊಡೀರಿ, ನಾನು ತಿರುಗಿ ಹೊಡಿತಾರೆ ಅಷ್ಟೇ. ನೀವು ಉತ್ತರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಾರಲ್ಲ, ಕೇಳೋದು ಸುಮ್ಮನೆ ಉತ್ತರ ಕೊಡಿ ಅಂದರೆ ಪ್ರಶ್ನೆ ಕೇಳೋ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ನೀನು ಹೊಡಿ ಪ್ರತ್ಯುತ್ತರ ಕೊಡ್ತೇನೆ, ಕಲ್ಯಾಣ ಮಾಡ್ತೇವೆ ಅಂತ ಹೇಳಿ. ಅದು ದೋಷ ಅಲ್ಲ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, ಗುರು ಶಿಷ್ಯರ ಪಾಠ ಅಂದ್ರೆ ಹೀಗಿರಬೇಕು. ಶಿಷ್ಯ ಏನು ಮಾಡಬೇಕು, ಗುರುಗಳು ಪ್ರಶ್ನೆ ಹೇಗೆ ಕೇಳಬೇಕು ಅಂತ ಆಚಾರ್ಯರು ಬರೀತಾರೆ. ಸ್ವಾಮಿ ದೇವರಿಲ್ಲ ಅಂತ ಯಾರೋ ಅಂತಾರೆ, ದೇವರು ನಾವು ಒಂದೇ ಅಂತ ಯಾರೋ ಅಂತಾರೆ ಅಂತ ಪ್ರಶ್ನೆ ಕೇಳಬೇಡ. ದೇವರಿಲ್ಲ ಅಂತ ನಾನು ಅಂತೀನಿ, ಏನು ಉತ್ತರ ಕೊಡ್ತೀರಿ ಅಂತ ಕೇಳು ಅಂತ ಹೇಳ್ತಾರೆ. ಅವು ಒಳ್ಳೆ ಉತ್ತರ ಬರುತ್ತೆ ಅಂತ ಅರ್ಥ. ಆಗ ಆಚಾರ್ಯ ಬರೀತಾರೆ, ಪೂರ್ವಪಕ್ಷ ಕೇಳಬೇಕಾದ್ರೆ ಶಿಷ್ಯ, ಶಿಷ್ಯೋಪಿ ಪೂರ್ವಪಕ್ಷಸ್ಥ ತಮೇವ ಆತ್ಮಮತಂ ಬ್ರುವನ್ ನೈವ ದುಷ್ಯತಿ ತತ್ವೇನ. ಸ್ವಾಮಿ ನಾನೇ ಮಾತು ಅಂತ ತಿಳ್ಕೊಳ್ಳಿ, ನಾನು ವೇದ ಒಪ್ಪೋದಿಲ್ಲ, ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದರೆ ಅವನಿಗೆ ಪಾಪ ಬರುತ್ತೋ ಪಾಪ ಬರೋದಿಲ್ಲ? ಯಾತಕ್ಕೆ ಉತ್ತರ ಕೇಳೋದು ಕೇಳ್ತಿದ್ದೇನೆ ಹೊರತು ವೇದ ಒಪ್ಪೋದಿಲ್ಲ ಅಂತಲ್ಲ. ಸರಿಯಾದ ಉತ್ತರ ಬರಬೇಕಾದ್ರೆ ಯಾರದೋ ಪ್ರಶ್ನೆ ಆಗಬಾರ್ದು, ನಮ್ಮ ಪ್ರಶ್ನೆ ಆಗಬೇಕು ಅಂತ ಹೇಳ್ತಾರೆ. ಇವತ್ತು ಚಾರ್ವಾಕ ಇಲ್ಲೋ ಇರಬಾರ್ದು, ನಮ್ಮಲ್ಲಿ ಚಾರ್ವಾಕ ಇರಬೇಕು. ಪ್ರಶ್ನೆ ಕೇಳಬೇಕಾದ್ರೆ ಅವು ಕರೆಕ್ಟ್ ಉತ್ತರ ಬರುತ್ತೆ, ಇಲ್ಲೋರು ಏನಾಗುತ್ತೆ ಉತ್ತರ ಕೊಡ್ತಾರೆ ಒಪ್ಪಿಸ್ಬಿಡ್ತಾರೆ ಅಷ್ಟೇ. ನಮ್ಮದೇ ಪ್ರಾಬ್ಲಮ್ ಆಗಿದ್ದಾಗ ಬೇರೆ, ನಮಗೆ ಔಷಧಿ ಬೇಕಾಗಿರ್ತದೆ, ಡಾಕ್ಟ್ರನ್ನ ಕೇಳ್ತೇವೆ 2 ಸರ್ತಿಯೋ 3 ಸರ್ತಿಯೋ, ಊಟಕ್ಕಿಂತ ಮುಂಚೆ ಊಟ ಆಗಿ ಎರಡನೇ ಕೇಳ್ತಿರ್ತೇವೆ, ಯಾರನ್ನೋ ಕಳಿಸ್ಬಿಡ್ತಾರೆ, ತೊಗೊಂಡು ತಕ್ಷಣ ತೊಗೊಂಡು ಬಂದ್ಬಿಡ್ತಾನೆ ಅಷ್ಟೇ, ಕಮಿಟ್ಮೆಂಟ್ ಇರೋದಿಲ್ಲ ಅವನಿಗೆ. ತಾನೇ ರೋಗಿಯಾದಾಗ ಯಾವ ರೀತಿ ಔಷಧ ತಗೋತಾನಲ್ಲ, ಇನ್ನೊಬ್ಬರು ಬರ ಮಾತಾಡಿದಾಗ ಅಷ್ಟು ತೊಳೋದಕ್ಕಾಗೋದಿಲ್ಲ. ಅದಕ್ಕೆ ಪ್ರಶ್ನೆಗಳನ್ನು ಯಾವಾಗಲೂ ಕೊಡೋನು, ತಮೇವ ಆತ್ಮಮತಂ ಬ್ರುವನ್ ಅದು ನಮ್ಮದೇ ಮತ ಅಂತ ಹೇಳ್ಕೊಂಡು ಕೇಳಿದಾಗ ಒಳ್ಳೆ ಉತ್ತರ ಸಿಗುತ್ತೆ. ಅವ ಪಾಪ ಬರುತ್ತೆ ಅಂದರೆ ನೈವ ದುಷ್ಯತಿ ತತ್ವೇನ, ಆಗ ಪಾಪ ಬರೋದಿಲ್ಲ. ಪ್ರಶ್ನೆ ಕೇಳೋ ಉದ್ದೇಶ ಕನ್ವಿನ್ಸ್ ಆಗದೆ ಹೊರತು ಪ್ರೊಟೆಸ್ಟ್ ಮಾಡೋದಲ್ಲ. ಇನ್ನು ಹೇಳ್ಕೊಟ್ಟಿದ್ರೆ ನಮ್ಗೇನು ಅನುಕೂಲ ಆಯಿತು ಅಂದರೆ ಪ್ರಶ್ನೆ ಧೈರ್ಯವಾಗಿ ಕೇಳಬಹುದನ್ನು ಬಿಟ್ಕೊಂಡಿರಬೇಕು. ಯಾವುದೇ ವಿಷಯ ಬೇಕು ಅಂತಿದ್ರೆ ಒಳ್ಳೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳೋ ರೀತಿ ಸರಿ ಇರಬೇಕು. ಕುಹಕದಿಂದ ಕೇಳಬಾರ್ದು, ಮೋಸದಿಂದ ಕೇಳಬಾರ್ದು, ಪರೀಕ್ಷೆಗೋಸ್ಕರ ಕೇಳಬಾರ್ದು. ಜಿಜ್ಞಾಸ ಬುದ್ಧಿಯಿಂದ ಕೇಳಿದರೆ ಸರ್ವಥಾ ಪ್ರಶ್ನೆಯಿಂದ ಉಪಯೋಗ ಇದೆ ಎಂಬುದನ್ನು ಹೇಳಿಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಶ್ನೆ ಅನೇಕ ಜನರು ಆ ರೀತಿ ಮಾಡ್ತಾರಲ್ಲ, ಅದು ತಾರಕ ಆಗೋದಿಲ್ಲ. ಈ ರೀತಿ ಮಾಡಿದರೆ ತಾರಕ ಆಗತ್ತೆ. ಬಾಲ್ಯಕ ರಾಜ ಹೊರಟೋಗ್ತಾನೆ, ಗಾಳಿಯುತ ಪ್ರಹ್ಲಾದ ಬಾಲ್ಯಕ ರಾಯ ನೆನೆಸಿದನು. ಇಲ್ಲೊಂದು ಪ್ರಶ್ನೆ ಇದೆ, ಸಾಮಾನ್ಯ ಭೀಮಸೇನವ್ರು ಕೊಲ್ಲೋದು ಯಾರನ್ನು ಗೊತ್ತಾ? ದುಷ್ಟರನ್ನು ಮಾತ್ರ ಕೊಲ್ತಾರೆ. ಬಾಲ್ಯಕರು ಕೊಂದ್ರಲ್ಲ ದುಷ್ಟನು ಅಂತ ಕೇಳಿದ್ರೆ ಅಲ್ಲ, ಆ ರಿಕ್ವೆಸ್ಟ್ ಕೊಂದಿದ್ದರೆ ದುಷ್ಟ ಅಲ್ಲ, ಇಲ್ಲದೆ ಹೋದರೆ ದುಷ್ಟರ ಪಾಲು ಸೇರಿಬಿಡ್ತಾ ಇದ್ದ. ಪ್ರಾರ್ಥನೆ ಮಾಡಿದ್ದು ಕೊಂದರು, ಆದ್ದರಿಂದಾಗಿಯೇ ಕೃಷ್ಣನ ಚಕ್ರದಿಂದ ಸಾಯ್ಬೇಕಾದ್ರೆ, ಭೀಮನ ಗದೆಯಿಂದ ಸಾಯ್ಬೇಕಾದ್ರೆ ಮಹಾಯೋಗ್ಯರಾಗಿರ್ಬೇಕು, ಇಲ್ಲ ಅವರ ಅಸುರಾವೇಶ ಇರಬೇಕು. ಅವರಲ್ಲಿ ಬಾಲ್ಯಕರಾದಲ್ಲಿ ಅಂಥದ್ದೇನೂ ಇಲ್ಲ. ಪ್ರಾರ್ಥನೆ ಮಾಡಿ ತಗೊಂಡಿದ್ದರಿಂದ ಆತನ ಯಾವ ರೀತಿಯಿಂದನೂ ದುರ್ಗತಿ ಆಗಲಿಲ್ಲ, ಸದ್ಗತಿ ಆಯಿತು ಅನ್ನೋ ತತ್ವವನ್ನು ಹೇಳುತ್ತಾರೆ. ಅಷ್ಟೊತ್ತಿ ನಿಧಾನವಾಗಿ ಬೆಳಗಾಗ್ತಾ ಬಂತು, ಯುದ್ಧ ಮುಂದುವರಿತಾ ಇದೆ. ದ್ರೋಣರಂತೂ ಡಿಕ್ಲೇರ್ ಮಾಡಿದ್ದಾರೆ, ಅವರು ಯುದ್ಧ ಕವಚ ಬಿಚ್ಚೇ ಇಲ್ಲ, ನೆನಪಿರಬೇಕು ಬ್ರಾಹ್ಮಣ ಅವರು, ಬ್ರಾಹ್ಮಣರಿಗೆ ಭಾರಿ ಕಷ್ಟ ಅಂತೀರಿ, ಭಾರಿ ಸದಾಚಾರಿ ಬ್ರಾಹ್ಮಣ. ಮತ್ತೆ ಅವ್ರು ಹೇಗೆ ಬದುಕಿದ್ರು ಅಂದರೆ ಸರ್ವ ಪ್ರತಿಗ್ರಹೋಜ್ಜಃ ಶಿಲೋಂಚ ವೃತ್ತಿಯಿಂದ ಬದುಕಿದವರು. ಧರ್ಮಂ ಮಹಾಂತಂ ವಿರಜಂ ಜುಷಾಣ ಆತ ಪುಣ್ಯಾತ್ಮರು ಅಷ್ಟು ಜೋರಾಗಿ ಯುದ್ಧ ಮಾಡಿ, ಅವತ್ತು 14ನೇ ದಿವಸ ಮುಗಿದಿದೆ, 15 ಬೆಳಗ್ಗೆ ಕೂಡ ಯುದ್ಧ ಹೇಗೆ ಮಾಡಿದರು ಅಂತ ಕೇಳಿದರೆ, ಶತ್ರುಗಳನ್ನು ಕುರಿಗಳನ್ನು ಓಡಿಸ್ತಾ ಓಡಿಸ್ತಿದ್ರಂತೆ. ವಿದ್ರಾವಯ ಮಾಸ ಪರಾನ್ ಅವೀನಿವ 800 ವರ್ಷದ ಅವರು ಯುವೇವ ಧನ್ವಿನ ಒಳ್ಳೆ ತರುಣ ಯುದ್ಧ ಮಾಡ್ತಿದ್ದಾರಂತೆ. ಆಗ ವಿರಾಟರಾಜ ದೃಪದರಾಜ ಎಲ್ಲ ಯುದ್ಧಕ್ಕೆ ಬರ್ತಿದ್ದಾರೆ. ದ್ರೋಣಾಚಾರ್ಯ ನೋಡ್ತಾರೆ, ಪಟ 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 ಹೊಡೆದಾಕ್ತಿದ್ದಾರೆ. ವಿರಾಟರಾಜ ಹೋದ ದೃಪದ ಒಂದೊಂದು ಬಾಣಕ್ಕೆ ಮುಗಿಸ್ಬಿಡ್ತಾರೆ ಕಥೆ. ಇವರೆಲ್ಲ ಯುದ್ಧ ಹೊಡೆಯೋದಲ್ಲಿ ನೆನಪಿರಬೇಕು, ಎಲ್ಲ ಹೋಗೋರು ಅವರೆಲ್ಲ ಕೂಡ ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ. ದುಷ್ಟದ್ರಿಮ ನೋಡ್ತಾನೆ ಭೀಷ್ಮ, ಯಾರು ದ್ರೋಣಾಚಾರ್ಯದಿಂದ ಸಾಯ್ತಿದ್ರಲ್ಲ ಬ್ರಹ್ಮಾಸ್ತ್ರವನ್ನು ಸಾಮಾನ್ಯ ಬಿಡ್ತಿದ್ರಂತೆ, ಹೆಚ್ಚಾಗಿ ಅವರು ಬ್ರಹ್ಮಾಸ್ತ್ರವನ್ನೇ ಬಿಡ್ತಿದ್ರಂತೆ. ಆಚಾರ್ಯರು ಬರೀತಾರೆ, ಎಲ್ಲಿ ಹೋಗ್ತಿದ್ರು ಸತ್ತವರು ಅಂದರೆ, ನಿನಾಯ ಲೋಕಂ ಪರಮರ್ಕ ಮಂಡಲಂ ನಿರ್ಭಿದ್ಯ ಗಚ್ಚಂತಿ ಯಮೂರ್ಧ ರೈತ ಸಹ. ಎಲ್ಲ ಸೂರ್ಯಮಂಡಲದ ಮೂಲಕ ಸದ್ಗತಿ ಹೋಗ್ತಾ ಇದ್ದವರು, ಯಾರು ಪಾಂಡವರ ಕಡೆಯವರು ಯಾರಿಗೂ ದುರ್ಗತಿ ಆಗಲಿಲ್ಲ. ಆನೆ ಕುದುರೆಗಳಿಂದ ಹಿಡಿದು ಯಾರಿಗೂ ದುರ್ಗತಿ ಒಬ್ಬರಿಗೂ ಆಗಲಿಲ್ಲ. ದುರ್ಯೋಧನ ಕಡೆಯವರಿಗೆ ಭೀಷ್ಮದ್ರೋಣರಂತೆ ಕೆಲವನ್ನು ಬಿಟ್ಟರೆ ಎಲ್ಲರೂ ಅಂಧಂತಾಂಶ ಹೋಗತಕ್ಕಂಥವರೇ. ಇವರದೆಲ್ಲ ಧರ್ಮದ ಪಕ್ಷ, ಅವರದೆಲ್ಲ ಅಧರ್ಮದ ಪಕ್ಷ. ಪಾಂಡವರು ವಿರುದ್ಧ ಹೋರಾಡಿದವರೆಲ್ಲ ದುರ್ಗತಿ ಹೋದರು, ಎಕ್ಸೆಪ್ಟ್ ಕೆಲವರು ಮಾತ್ರ. ಅಲ್ಲಿ ಮಾತ್ರ ಪಾಂಡವರ ಕಡೆ ಇದ್ದು ಹೋರಾಡಿದವರೆಲ್ಲ ವೀರಸ್ವರ್ಗ ಆಮೇಲೆ ಮೋಕ್ಷ ತಲುಪ್ತಾ ಇದ್ದಾರೆ. ದ್ರೋಣರು ಯುದ್ಧ ಮಾಡ್ತಿದ್ದ ನೋಡಿದ ದುಷ್ಟದ್ಯುಮ್ನ, ಭಾರಿ ಭಾರಿ ಆತನಿಗೆ ದುಃಖ ಆಯಿತು. ತಂದೆ ಎದುರಿಗೆ ಸತ್ತೋಗಿದ್ದಾನೆ, ತಂದೆಯ ಒಂದು ಹಠ ಬೇರೆ ಇದೆ, ತಾನು ಕೊಲ್ಲಕ್ಕೆ ಬೇರೆ ಹುಟ್ಟಿದವನು ಅನ್ನೋ ಯೋಚನೆಯಿಂದ ಯುದ್ಧ ಶುರು ಮಾಡ್ತಿದ್ದಾನೆ. ದ್ರೋಣ ದುಷ್ಟ ಯುದ್ಧ ನಡೀತಾ ಇದೆ. ಒಂದು ಹಂತದಲ್ಲಿ ದೃಷ್ಟದ್ಯುಮ್ನ ಬಹಳ ಜೋರಾಗಿ ಯುದ್ಧ ಮಾಡ್ತಿದ್ದಾನೆ. ದ್ರೋಣಾಚಾರ್ಯ ಮೂರ್ಛೆ ಬಂದ ಹಾಗೆ ಕುಕ್ಕರಕ ಕೂತರಂತ ಹಾಗೆ ರಥದಲ್ಲಿ ಕುಪ್ಪಳಿಸಿ ಬಿದ್ದರಂತೆ ಪಾಪ. ದೃಷ್ಟದ್ಯುಮ್ನ ನೋಡ್ತಾನೆ ಒಳ್ಳೆ ಸಮಯ ಸಿಕ್ತು ಅಂಥೇಳಿ ಒಂದು ಕಠಾರಿ ತಗೋತಾನೆ, ಗುರಾಣಿ ತಗೋತಾನೆ, ಓಡಿ ಬರ್ತಾನೆ, ರಥ ಹತ್ತು ಬಿಡ್ತಾನೆ ಅವ್ರು ತಲೆ ಕತ್ತರಿಸ್ಬೇಕು ಅಂತೆ. ಅಟ್ಟದ್ದು ಎಚ್ಚರ ಆಗುತ್ತದೆ, ಎಚ್ಚರ ಆದವರೇನೆ ಚಿಕ್ಕ ಚಿಕ್ಕ ಬಾಣ ಹೊಡೆದ್ರಂತೆ. ದೂರದಲ್ಲಿ ಇದುವರೆಗೆ ಗನ್ ಹೊಡಿತ ಹತ್ತಿರ ರಿವಾಲ್ವರ್ ಉಪಯೋಗಿಸ್ಬೇಕು. ಹತ್ತಿರ ಗನ್ ತಳ್ಕೊಂಡ್ರೆ ಗನ್ಗೆ ಎಲ್ಲ ಹೋಗುತ್ತೆ, ಅವ್ರು ರೀಚ್ ಆಗೋದಿಲ್ಲ. ದೂರ ಇದ್ದವ್ರು ಹೊಡಿಬೇಕಾದ್ರೆ ರಿವಾಲ್ವರ್ ಹೊಡೆದ್ರೆ ಪ್ರಯೋಜನ ಇಲ್ಲ, ಗನ್ನಿಂದ ಹೊಡಿಬೇಕು ಅವರಿಗೆ. ಇವ್ರು ಹೊಡಿಬೇಕಾದ್ರೆ ರಿವಾಲ್ವರ್ ಉಪಯೋಗಿಸ್ಬೇಕು. ಬಾಣಗಳಲ್ಲಿ ಹಾಗಿರುತ್ತಂತೆ, ಚಿಕ್ಕ ಚಿಕ್ಕ ಬಾಣ ಇರುತ್ತಂತೆ, ಇಷ್ಟಿಷ್ಟೇ ಬಾಣಗಳು, ಅದನ್ನು ಬಿಟ್ಟು ಹೊಡೆದ್ರಂತೆ ಭಾರಿ ನೋವಾಗುತ್ತೆ, ಮತ್ತು ವಾಪಸ್ ಹೋಗಿಬಿಡ್ತಾನೆ ರಥ ಹತ್ತಿ ಬಿಡ್ತಾನೆ. ಮತ್ತೆ ಯೋಚನೆ ಮಾಡ್ತೀನಿ, ಸಮಯ ಕಾಯ್ತಾ ಕಾಯ್ತಾ ಕೂತಿದ್ದಾರೆ, ದ್ರೋಣರ ಯುದ್ಧ ಜೋರ ನಡೀತಾನೆ ಇದೆ. ಪಾಂಡವರು ಸಂಕಲ್ಪ ಮಾಡ್ತಾರೆ ಇನ್ನೂ ದ್ರೋಣರ ಕಥೆ ಮುಗಿಸ್ಬೇಕು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಹೊತ್ತಿಗೆ ಸರಿಯಾಗಿ ಅವರು ಏನು ಮಾಡಿದರೆ ಬಿಡ್ತಾರೆ ಅಂತ ಗೊತ್ತಿತ್ತಲ್ಲ, ಅಪ್ರಿಯವಾದ ವಾರ್ತೆಯನ್ನು ಕೇಳಿ ಶಸ್ತ್ರವನ್ನು ಬಿಡ್ತಾರೆ. ಶಸ್ತ್ರ ಬಿಟ್ಟ ಕೊಲ್ಲಬೇಕು ಅಂತ ಸಂಕಲ್ಪ ಆಗಿತ್ತಲ್ಲ, ಅದೇ ಅಪ್ರಿಯವಾದ ವಾರ್ತೆ ಅಂದರೆ ಅವ್ರಿಗೆ ಇದ್ದಿದ್ದು ಒಂದೇ ಕನೆಕ್ಷನ್, ಮಗ ಅಶ್ವತ್ಥಾಮರು ಇದ್ದಾರೆ, ಮಗನ ಮೇಲೆ ಪಂಚಪ್ರಾಣ ಅವರಿಗೆ, ಮಗ ಸತ್ತ ಅಂತಾದರೆ ಇವರು ಶಸ್ತ್ರ ಬಿಟ್ಟು ಬಿಡ್ತಾರೆ, ಶಸ್ತ್ರ ಬಿಟ್ಟ ತಕ್ಷಣ ಕೊಲ್ಲಬಹುದು ಅಂತ ಯೋಚನೆ ಮಾಡಿ ಅಶ್ವತ್ಥಾಮ ಹತಃ ಅಂತ ಅನ್ಬೇಕೀಗ. ಅಶ್ವತ್ಥಾಮ ಹತ ಅಂತ ಹೇಳಬೇಕಲ್ಲ, ಧರ್ಮರಾಜನ ಹೇಳ್ತಾರೆ, ಧರ್ಮರಾಜ ಅಶ್ವತ್ಥಾಮ ಹತ ಅಂತ ಹೇಳಿಬಿಡು ಅಂತ ಹೇಳಿದ ತಕ್ಷಣ ಧರ್ಮರಾಜ ಸುಳ್ಳೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ, ಸುಳ್ಳೇಳಕ್ಕೆ ಸಾಧ್ಯವೇ ಇಲ್ಲ, ನಾನು ಸತ್ಯವನ್ನೇ ಹೇಳಬೇಕು. ನಾನು ತಕ್ಷಣ ಭೀಮಸೇನರು ಏನು ಮಾಡಿದರಂತೆ, ಅಶ್ವತ್ಥಾಮಾಭಿಧಂ ಗಜಂ, ಒಂದು ಆನೆ ಇತ್ತಂತೆ ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ರು. ಆನೆಗೂ ಹೆಸರಿಡ್ತಾರೆ ಅಂತ ಹೇಳಿದರೆ ನಮ್ಮ ಜನ ನಾಯಿಗೂ ಹೆಸರಿಡ್ತಾರೆ, ಆನೆಗೆ ಹೆಸರಿಡಬಾರದು ಪಾಪ, ನಾಯಿಗೆ ಅಂತ ದೊಡ್ಡ ದೊಡ್ಡ ಹೆಸರಿಟ್ಟಿರ್ತಾರೆ ಪಾಪ. ಈ ಮಧ್ಯೆ ಆ ದೃಷ್ಟಿಯಲ್ಲಿ ಒಳ್ಳೆ ಹೆಸರು ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ರು, ಅದನ್ನು ಕೊಂದು ಹಾಕಿದರು ಭೀಮಸೇನರು. ಈಗಲಾರೆ ಹೇಳಪ್ಪ ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳುವಂತಿಗೆ ಈ ಹೇಳ್ತೇನೆ ಅಂತ ಶುರು ಮಾಡಿದ. ಅಶ್ವತ್ಥಾಮ ಹತಃ, ಮೊದಲು ಭೀಮಸೇನರು ಏನು ಮಾಡಿದರು, ಜೋರಾಗಿ ಅಶ್ವತ್ಥಾಮ ಹತ ಅಂತ ಹೇಳ್ತಾರೆ. ಆ ದ್ರೋಣಾಚಾರ್ಯ ಕೇರ್ ಮಾಡೋದಿಲ್ಲ ಅದನ್ನು, ಭೀಮಸೇನ ಮತ್ತು ಅರ್ಥ ಆಗೋದು ಕಷ್ಟ, ಸರ್ವಮೂಲ ಅವೆಲ್ಲ ಭೀಮಸೇನ ಮಾತಾಡಿ ಸರ್ವಮೂಲ ಅಂತ ಅರ್ಥ, ಆ ಟೀಕಾರ ಬರೋದು ಅರ್ಥ ಆಗೋದಿಲ್ಲ ಅವೆಲ್ಲ ಕೂಡ. ಆದ್ದರಿಂದ ಭೀಮಸೇನ ಮಾತು ಕೇರ್ ಮಾಡೋಕ್ಕೆ ಹೋಗಲಿಲ್ಲ ಅವರು. ಆಗ ದ್ರೋಣ ಧರ್ಮರಾಜನೇ ಹೇಳಬೇಕು, ಯಾವಾಗ ಗಜ ಅಂತ ಹೇಳಿದ ಕಷ್ಟ ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳಕ್ಕೆ ಹೋದ್ರಲ್ಲ, ಅಲ್ಲಿ ಎರಡು ಕೆಲಸ ಆಯ್ತಂತೆ. ಒಂದು ಕೆಲಸ ಅಶ್ವತ್ಥಾಮ ಜೋರ ಹೇಳಬೇಕು ಹೇಳ್ತಿದ್ದಾನೆ, ಕುಂಜರ ಸೇರಿಸಿ ಹೇಳ್ತಾರೆ ಬಿಡೋದಿಲ್ಲ ಅಂತ, ಅಷ್ಟೊತ್ತಿಗೆ ಏನು ಜೋರ್ ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ, ಕುಂಜರ ಕಿವಿ ಬಿಡೋದಿಲ್ಲ ಅವರಿಗೆ. ಧರ್ಮರಾಜ ಕೂಡ ಅದನ್ನು ಮಾತ್ರ ಉಪಾಂಶ ಕುಂಜರೇ ಇತ್ತುಕ್ತೆ, ಅದು ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಹೇಳಿದಂತೆ, ಈ ಸೌಂಡ್ ಬೇರೆ ಜಾಸ್ತಿ ಇತ್ತು, ಹೀಗಾಗಿ ಕೇಳಿಸ್ತಾ ಇಲ್ಲ. ಅಶ್ವತ್ಥಾಮ ಹತಃ ಮಾತ್ರ ಕಿವಿಗೆ ಬಿತ್ತು. ಆಗ ಅದು ಶಾಕ್ ಆಯ್ತು ಅವರಿಗೆ, ನೆನ್ಪಿಟ್ಕೊಂಡಿರಿ, ಯಾರೋ ಸತ್ತ ಅಂದರೆ ಆಶ್ಚರ್ಯ ಇಲ್ಲ, ಅಶ್ವತ್ಥಾಮರು ಸತ್ತ ಅಂದರೆ ಭಾಳ ಅರ್ಥ ಇದೆ. ಅವರು ಚಿರಂಜೀವಿಗಳು ಅಂತ ವರ ಇರೋರು, ಜೊತೆಗೆ ಮಹಾವೀರರು, ಹಾಗೆಲ್ಲ ಸಾಯಿ ಶುದ್ಧ ಬ್ರಹ್ಮಚಾರಿಗಳು, ಅವ್ರು ಹೇಗೆ ಸಾಯ್ತಾರೆ ಅಂತ ಯೋಚನೆ ಮಾಡಿಬಿಟ್ಟು ಅವರು ಯೋಚನೆ ಮಾಡ್ತಾ ಇದ್ದ ಸಾಲದಿನ ಧರ್ಮರಾಜನೊಮ್ಮೆ ಕಾಣಬೇಕು, ಇನ್ನೊಮ್ಮೆ ಕೇಳಬೇಕು ಅಂತ ಬರೋಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟ್ ಖಚಿತ ಮಾಡ್ಕೋಬೇಕು ಇನ್ನೊಂದ್ಸಲ ಮೆಸೇಜ್ ಏನಂತ ಬರ್ಲಕ್ಕೆ ಹೋಗ್ತಾರೆ. ಆಗ ಭೀಮಸೇನದವರು ಬರ್ತಾರೆ, ರಥವನ್ನು ಹಿಡಿತಾರೆ. ಈ ರೀತಿ ಹೇಳಿದ್ವಿ, ಇಡೀ ಯುದ್ಧದಲ್ಲಿ ಭೀಮಸೇನದವರು ಒಬ್ಬರೇನೆ, ದ್ರೋಣಾಚಾರ ಮುಂದೆ ನಿಂತ್ಕೊಂಡು ರಥದ ಗಾಲಿ ನಗ ಹಿಡ್ಕೊಂಡ್ಬಿಟ್ಟು, ಗುರುಗಳೆ ಏನು ಕೆಲಸ ಮಾಡ್ತಿದ್ದೀರಿ ನೀವೀಗ, ನೀವು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ಧರ್ಮಕ್ಕೆ ನಾವು ಹೋರಾಡ್ತಾ ಇದ್ದೇವೆ, ಅಧರ್ಮಕ್ಕೆ ಸಪೋರ್ಟ್ ಕೊಟ್ಟು ನೀವಿದ್ದೀರಿ, ಯಾವ ಧರ್ಮ ಇದು, ಮಾಡಬಾರ್ದು ಯುದ್ಧ ಮಾಡಿದ್ದೀರಿ, ಗುರುಭುಂಕ್ಷಜ ಕರ್ಮ ನಿಜಂ ನಿಯತಂ ಅಲ್ಲ ಇದು, ಪರಧರ್ಮ ಮಾಡ್ತಿದ್ದೀರಿ, ಪರಧರ್ಮೋ ಭಯಾವಹ, ಸ್ವಧರ್ಮ ನಿಮಗಲ್ಲ, ಜೊತೆಗೆ ದುಷ್ಟಪಕ್ಷ ಬೇರೆ ಹಿಡಿದಿದ್ದೀರಿ. ಈ ಮಾತು ಹೇಳಬೇಕಾದ್ರೆ ಪಾಂಡವರ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಪಾಂಡವರು ಯುದ್ಧಕ್ಕೆ ಬಂದಿದ್ದೀರಲ್ಲ, ಒಬ್ಬ ಬ್ರಾಹ್ಮಣರು ಕರ್ಕೊಂಬಂದಿಲ್ಲ ಯುದ್ಧಕ್ಕೆ, ಅವರು ನಿನ್ನ ಕರ್ಕೊಂಬಂದು ನೋಡಿದ್ದೇವೆ, ಪೂಜೆ ಮಾಡೋಕ್ಕೆ ಕರ್ಕೊಂಬಂದಿದ್ದೇವೆ ಹೊರತು ಯುದ್ಧ ಮಾಡೋಕ್ಕೆ ಕರ್ಕೊಂಬಂದಿದ್ದಲ್ಲ ಬ್ರಾಹ್ಮಣರನ್ನ, ಇನ್ನೂ ಅದು ಮಾಡಿಸಿಲ್ಲ. ಯಾಕೆ ಪರಧರ್ಮ ಮಾಡಿಸ್ಬಾರ್ದು ಅವ್ರ ಕೈಲಿ, ತಾವು ಧರ್ಮ ಬಿಡಬಾರದು ಅಂತ ಹೇಳ್ತಾ ತಾವೇ ಧರ್ಮ ಬಿಡಿಸಿಬಿಟ್ರೆ. ಪಾಂಡವರ ದೀಕ್ಷೆ ನೋಡಬೇಕು, ಒಬ್ಬ ಬ್ರಾಹ್ಮಣ ಪಾಂಡವರ ಕಡೆಗೆ ಇಲ್ಲ, ಎಲ್ಲ ಕ್ಷತ್ರಿಯರೇನೆ, ಇಲ್ಲ ರಾಕ್ಷಸರು, ಘಟೋತ್ಕಚಾರ್ಯಗಳು, ಛಾತ್ರ ತೇಜಸ್ಸೇನವರು, ಬ್ರಾಹ್ಮಣ ಇನ್ನೂ ಮಾಡಿಲ್ಲ ಅವರು. ದುರ್ಯೋಧನ ಏನು ಮಾಡಿದ್ದಾನೆ ಗೊತ್ತಾ, ಮೂರು ಜನ ಬ್ರಾಹ್ಮಣ ಹಿಡ್ಕೊಂಬಂದಿದ್ದಾನೆ, ದ್ರೋಣಾಚಾರ್ಯ ಒಬ್ಬರು, ಅಶ್ವತ್ಥಾಮರು, ಕೃಪಾ, ಮೂರು ಜನ ಬ್ರಾಹ್ಮಣರಿದ್ದಾರೆ. ಸೊ ಬ್ರಾಹ್ಮಣರು ಯುದ್ಧಕ್ಕೆ ನಿಲ್ಲಿಸಿದ್ದೇ ಕಲಿ ಅಂದಮೇಲೆ ಕಲಿಯುಗದಲ್ಲೇ ಬ್ರಾಹ್ಮಣರು ಮಾಡಬಾರ್ದನ್ನು ಮಾಡ್ತಾರೆ ಅಂತ ಅರ್ಥ. ಕಲಿ ಮಾಡಿಸ್ತಾನೆ ಅಂತ, ದುರ್ಯೋಧನ ಮಾಡಿಸ್ದ, ಬ್ರಾಹ್ಮಣರು ಮಾಡ್ತಾರೆ. ಏನು ಮಾಡಿದ, ಊಟಕ್ಕೆ ಹಾಕಿದ ಮಾಡಿಸಿ, ಅದು ಒಂದು ಬೈಟಕ್ಕೆ ಕುಡಿಸಿದ್ರೆ ಬ್ರಾಹ್ಮಣ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಬ್ರಾಹ್ಮಣ ಭಾರಿ ಸುಲಭ, ಹಾಲು ಕುಡಿಸಿದರೆ ಸಿಕ್ಕರು, ಊಟ ಹಾಕಿದರೆ ಸಿಕ್ಕರು. ಅಂದರೆ ಕಲಿಯುಗದಲ್ಲಿ ಧರ್ಮ ಯಾರು ಬಿಡಿಸ್ತಾರೆ, ಬ್ರಾಹ್ಮಣರ ಧರ್ಮವನ್ನು ಕಲಿ ಬಿಡಿಸ್ತಾನೆ, ದುರ್ಯೋಧನ ಬಿಡಿಸಿದ್ದ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ತಿಕ್ಕಾಕೋಬಾರದು, ನೀವು ವಾಪಸ್ ಹೋಗಬೇಕು, ನಿಮ್ಮ ಕೆಲಸ ಮುಗಿದಿದೆ, ನೀವು ಹೋಗದೆ ಹೋದರೆ ಒಳ್ಳೇದಾಗೋದಿಲ್ಲ ಅಂತ ಉಪದೇಶವನ್ನು ಮಾಡಿದ್ರಂತೆ. ನೋಡಿ, ನಾವು ಮಧ್ವಾಚಾರ್ಯ ಅಂತ ಕರೆದಿದ್ದೇವೆ, ಭೀಮಾಚಾರ್ಯರಾಗಿದ್ದಾರಾಗಲೇ ಅವರು, ಮಧ್ವಾಚಾರ್ಯ ಭೀಮಾಚಾರ್ಯರಾಗಿ ಉಪದೇಶ ಮಾಡ್ತಿದ್ದಾರೆ. ಆಗ ಅರ್ಥ ಆಯ್ತು ಅವರಿಗೆ, ಹೌದು ತಪ್ಪು ಮಾಡಿದೆ, ಎಲ್ಲಿಯ ದ್ರೋಣರು, ದೇವಗುರು ಬೃಹಸ್ಪತ್ಯಾಚಾರ್ಯರು ಇವರು ಉಪದೇಶ ಮಾಡ್ತಿದ್ದಾರೆ. ಬೃಹಸ್ಪತ್ಯಾಚಾರ್ಯ ಅಂದರೆ ಬಿರುದ, ಅದು ಒಂದು ವಾಚಸ್ಪತಿ ಅಂತ ಕರೀತಾರೆ. ನಿಜವಾದ ವಾಚಸ್ಪತಿ ಯಾರು ಅಂದರೆ ವಾಕ್ಪತಿ ವಾಗೀಶರು, ಮಧ್ವಾಚಾರ್ಯರು ಹೊರತು ಅವರಲ್ಲ. ಅರ್ಥ ಆಯ್ತು ಅವರಿಗೆ, ಅದೇ ಕಾಲಕ್ಕೆ ದೇವತೆಗಳು ಆಕಾಶ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಋಷಿಮುನಿಗಳೆಲ್ಲ. ಅವರಪ್ಪ ಭರದ್ವಾಜರು ಬಂದಿದ್ದಾರೆ, ದ್ರೋಣಾಚಾರ್ಯ ಅಪ್ಪ ಸಾಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ, ಸಾಕು ಬನ್ನಿ ಬನ್ನಿ ಕಿಟಕಿಯಲ್ಲಿ ಕರಿತಾರಲ್ಲ, ಸಾಕು ಬನ್ನಿ ಉಪನ್ಯಾಸ ಭೂಷಣ ಹೋಗೋಣ ಅಂತೇಳಿ ಆ ಥರ ಕರೆದಾಗ ಬನ್ನಿ ಬನ್ನಿ ಅಂತ ಕರಿತಿದ್ದಾರೆ. ಅವತ್ತು ಸರಿಯಾಗಿ ಏನಾಯ್ತಂತೆ, ದ್ರೋಣಾಚಾರ್ಯ ಒಂದು ಕಡೆ ಭೀಮನ ಮಾತು ತಮಾಷೆ, ಅಚ್ಯುತ ಪ್ರೇಕ್ಷರಿ ಜ್ಞಾನ ಬಂದಿದ್ದು ಗುರುಗಳು ಮಧ್ವಾಚಾರ್ಯರಿಂದ, ದ್ರೋಣಾಚಾರ್ಯರು ಜ್ಞಾನ ಬಂದು ಮಧ್ವಾಚ ಭೀಮಸೇನ ದೇವರಿಂದ. ಮತ್ತೆ ಮೂರು ಅವತಾರದಲ್ಲೂ ಕೂಡ ಗುರುಗಳಿಗೆ ಜ್ಞಾನ ಕೊಟ್ಟ ಗುರುಗಳು ಅಂದರೆ ವಾಯುದೇವರು, ಅಲ್ಲಿ ಸುಗ್ರೀವ ಹೆಸರಿ ಗುರು ಸೂರ್ಯ, ಆತನಿಗೆ ಜ್ಞಾನ ಕೊಟ್ಟಿದ್ದು ರಾಮದೇವರು ಯಾರು ಅಂತ ಹೇಳ್ಕೊಟ್ಟಿದ್ದು, ಮತ್ತೆ ಹನುಮಂತ ದೇವರೇನೆ. ಈಗ ಮೂರು ಅವತಾರದಲ್ಲಿ ಗುರುಗಳಿಗೆ ಗುರುಗಳಾದವರು, ನಮ್ಮ ಗುರುಗಳು ಇರ್ತಾರೆ, ಗುರುವಿಗೆ ತಿರುಮಂತ್ರ ಹಾಕೋ ಶಿಷ್ಯರು ಇರ್ತಾರೆ, ಆದರೆ ಗುರುಗಳಿಗೆ ಪಾಠ ಹೇಳ್ಕೊಳ್ಳೋ ಶಿಷ್ಯರು ಅಂದರೆ ಭೀಮಸೇನ ದೇವರು. ಅದನ್ನು ಮಾಡಿಬಿಟ್ಟು ಅವರು ಧ್ಯಾನ ಪುತ್ರಂತಾಗ, ಯುದ್ಧರಂಗದಲ್ಲಿ ಧ್ಯಾನ, ಒಂದು ಕ್ಷಣದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ದೇಹವನ್ನು ಬಿಟ್ಟು ಹೊರಟುಬಿಡಿ. ಇಚ್ಛಾಭರಣಿಗಳು ಅವರು ಕೂಡ ದೇಹ ಬಿಟ್ಟು ಹೊರಟ್ರಂತೆ. ಅವ್ರು ಹೋಗಿದ್ದನ್ನು ಯಾರ್ಯಾರು ನೋಡಿದ್ರು ಗೊತ್ತಾ, ಕೃಷ್ಣ, ಅವ್ರು ಕೃಷ್ಣನೇ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇನ್ನೊಂದು ಸ್ವಾರಸ್ಯ, ಅವರು ವೈಷ್ಣವಂ ಯೋಗಮಾಸ್ಥಿತ ಅಂತ ಹೇಳ್ತಾರೆ, ವಿಷ್ಣು ಸರ್ವೋತ್ತಮೋತ್ತವನ್ನು ಮಾಡ್ತಾ, ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಹ್ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ, ಧ್ಯಾನ ಮಾಡ್ತಾ ಮಾಡ್ತಾ ಹೊರಟ್ರಂತೆ. ಮಹಾಭಾರತ ಯುದ್ಧದಲ್ಲಿ ವಿಷ್ಣು ಸರ್ವೋತ್ತಮೋತ್ತವ ಬಂದಿರಬೇಕಾದ್ರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ಸತ್ಯ ಎಷ್ಟು ದೊಡ್ಡ ಸತ್ಯ ಅಂತ ಗೊತ್ತಾಗುತ್ತೆ. ಆ ಕ್ಷಣಕ್ಕೆ ಮೇಲೆ ಹೋಗ್ತಾರೆ, ಧರ್ಮರಾಜ ನೋಡ್ತಾನೆ ಅದನ್ನು, ಉಳಿದವರು ಯಾರಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಕೂತಿದ್ದಾರೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇನೆ. ಆಗ ದುಷ್ಟದಿಂದ ನೋಡ್ತಾನೆ, ಒಳ್ಳೆ ಚಾವಣಿ ಗೊತ್ತಿಲ್ಲ ಹೋಗಿತ್ತು, ಒಳ್ಳೆ ಚಾನ್ಸ್ ಅಂತ ತಿಳ್ಕೊಂಡು ಸರಸರ ಮತ್ತೆ ಬರ್ತಾನೆ, ಖಡ್ಗ ತರ್ತಾನೆ, ಗುರಾಣಿ ಹಿಡ್ಕೊಂಡಿದ್ದಾರೆ, ರಥ ಹತ್ತುತ್ತಾನೆ, ಎಲ್ಲ ಹೇಳ್ತಿದ್ದಾರೆ, ಹೊಡಿಬೇಡ ಹೊಡಿಬೇಡ ಅಂತ ಹೇಳ್ತಿದ್ದಾರೆ. ಅರ್ಜುನನು ಹೇಳ್ತಿದ್ದಾನೆ ಪಾಪ, ಎಲ್ಲ ಯಾರ ಮಾತನ್ನು ಕೇಳೋದಿಲ್ಲ, ಅವರ ತಲೆ ಹಿಡಿದು ಕತ್ತರಿಸಿ ಹಾಕಿಬಿಡ್ತಾನೆ, ಕೆಳಗೆ ಬಿಸಾಕಿ ಹೊರಟು ಬಿಡ್ತಾನೆ. ನೋಡಕ್ಕೆ ಏನಿಸ್ತು ಅಂತಾರೆ, ದುಷ್ಟೋದ್ಯುಮ್ನ ದ್ರೋಣಾಚಾರ್ಯನ ಕೊಂದ ಅಂತಾಯ್ತು. ನಿಜವಾಗಲೂ ಕೊಂದಿದ್ದಾತ ಬಾಡಿನೇ ಹೊರತು ಜೀವ ಇದ್ದ ಕೊಂದಿದ್ದಲ್ಲ, ಜನಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ ಅದು. ಇವರೇ ಕೊಂದರು, ಅಶ್ವತ್ಥಾಮರು ಕೂಡ ಹಾಗೆ ತಿಳ್ಕೊಂಡ್ಬಿಟ್ರು, ಅವರಿವರೆಲ್ಲ ಅಶ್ವತ್ಥಾಮರು ಕೂಡ ತಪ್ಪೇ ತಿಳ್ಕೊಂಡ್ರು. ಆದರೆ ಇದರಿಂದ ಅರ್ಥ ಆಗುತ್ತೆ ನಮಗೆ, ಒಂದು ಡೆತ್ ಯಾತಕ್ಕಾಯ್ತು ಅಂತ ಹೇಳೋದು ಅದು ಸುಲಭ ಅಲ್ಲ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದವರು ಕೂಡ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತಾಗಲಿ, ಅಥವಾ ಮಾಡಿಕೊಂಡ್ರು ಕೂಡ ಪ್ರೆಡರಿ ಸಿಗದ ಕರೆಕ್ಟ್ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳೋದು ಗ್ಯಾರಂಟಿ ಇಲ್ಲ. ಹೇಳಿದು ಬರ್ಕೊಟ್ಬಿಡ್ತಾರೆ ಎಷ್ಟೋ ಜನಗಳು. ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಸಾವಿರ ಕಾರಣ ಹುಡುಕೋದು ಭಾರಿ ಕಷ್ಟ. ನಿಜವಾಗಲೂ ಆತ ಸತ್ತ ನಿಮಿತ್ತ ಆದ ದುಷ್ಟೋದ್ಯುಮ್ನ, ಅಷ್ಟರ ಮಟ್ಟಿಗೆ ಆತನ ಸಂಕಲ್ಪ ಸರಿ ಹೋಯ್ತು. ದ್ರೋಣರನ್ನು ಕೊಲ್ತಕ್ಕಂಥ ಮಗ ಬೇಕು ಅಂತ ಕೇಳಿದ್ನಲ್ಲ, ಆ ನೆಪ ಆಗಿದ್ದರಿಂದ ಸರಿ ಹೋಯ್ತು ಅಷ್ಟೇ ಹೊರತು ಬೇರೆ ಇಲ್ಲ. ಆ ಸಮಯ ದೊಡ್ಡ ಗಲಾಟೆ ಆಗ್ತಾ ಇದೆ, ಸಾತ್ಯಕ್ಕೆ ಬರ್ತಾನೆ, ಬೈತಾನೆ ದುಷ್ಟೋದ್ಯುಮ್ನ, ಎಂಥ ಕೆಲಸ ಮಾಡಿದ್ದು, ಗುರುಗಳು ಕೊಂದು ಹಾಕಿಬಿಟ್ಟಿಯಲ್ಲ ಅಂತ ಹೇಳ್ತಾನೆ. ಆತ ಹೇಳ್ತಾನೆ, ನೋಡು ಇದು ಯುದ್ಧ, ಹಾಗೆಲ್ಲ ಕೆಡೋದಕ್ಕೆ ಹೋಗಬಾರ್ದು, ಅಧರ್ಮ ಅಂತ ಹೇಳ್ತಾನೆ. ನೀ ನಿನ್ನೆ ಏನು ಮಾಡಿದ್ದೆ, ನಿನ್ನೆ ನೀನು ನೀನು ಮಾಡಿದ್ದು ಹಾಗೆ ತಾನೆ, ಭೂರಿಶ್ರವನ್ನು ಹಾಕ್ಬೋದು, ಕಥಂ ಭೂರಿಶ್ರವಾಹತಃ, ಅವನು ಪಾಪ ಧ್ಯಾನಕ್ಕೂತ ಕೊಂದಾಕಲಿಲ್ಲ ನೀನೀಗ, ನಾನು ಅದೇ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಇಬ್ಬರದ್ದು ಜೋರು ಫೈಟ್ ಇದ್ದು, ಅವರವ್ರಲ್ಲೇ ಫೈಟ್ ಇದ್ದು, ಮಠ ಮಠದ ಗಲಾಟೆ ಅದಾಗಾಯ್ತು, ಇವ್ರು ನೋಡಿ ಅವ್ರು ನೋಡಿ ಏನು ಮಾಡಬೇಕಾಗಿ. ಆಗ ಭೀಮಸೇನ ಬಂದು ಅರ್ಜುನ ಇಬ್ಬರು ಬಿಡಿಸ್ತಾರೆ. ಕೃಷ್ಣ ಹೇಳ್ತಾನೆ, ಮೊದಲು ಆಗಲ್ಲ ಇಲ್ಲಿ ಮುಗಿಸೋಣ ಬರ್ದು ಅಂತ ಹೇಳಿದ ತಕ್ಷಣ ಹಿಡ್ಕೊಂಡು ಅವ್ರು ನಿಲ್ಲಿಸಿದ ತಕ್ಷಣ ಸ್ಟಾಪ್ ಆಗಿಬಿಡ್ತಾರೆ. ಭೀಮಾರ್ಜುನರ ಮತ್ತೆ ಇಬ್ಬರು ಸಮಾಧಾನ ಮಾಡಿದ ತಕ್ಷಣ ನಿಂತು ಬಿಟ್ಟರಂತೆ. ಅದಕ್ಕೆ ನಮ್ಮನ ಮೇಲೆ ಗಲಾಟೆ ಬರಬಾರ್ದು ಅನ್ನೋದು ಸಾಕ್ಷಿ, ಯುದ್ಧ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ನಾವು ನಮ್ಮನೆ ಗಲಾಟೆ ಮಾಡ್ಕೋಬಾರ್ದು ಅಂತ ಹೇಳಿದಾಗ ಸುಂದರಾದ್ರಂತೆ. ಕೃಪಾಚಾರ್ಯರು ನೋಡ್ತಾರೆ, ಭಾರಿ ಗಾಬರಿ ಆಯ್ತಂಥವರಿಗೆ. ಒಂದು ಕುದುರೆ ಏರಿ ಜೋರಾಗಿ ಓಡಿ ಅಶ್ವತ್ಥಾಮರ ಸುದ್ದಿ ಮುಟ್ಟಿಸ್ತಾನೆ, ಹೋಗಿಬಿಟ್ಟು ನಿಮ್ಮ ಅಪ್ಪನ ದೃಷ್ಟದಿಂದ ಕೊಂದುಬಿಟ್ಟ ಅಂತೇಳಿ ಹೇಳ್ತಿದ್ದಾರೆ. ಅಶ್ವತ್ಥಾಮರು ನೋಡ್ತಾರೆ, ಭಯಂಕರ ಸಿಟ್ಟು ಬರ್ತಾ ಇದೆ, ಫುಲ್ ಫಜ್ಡ್ ಯುದ್ಧ ಶುರು ಮಾಡ್ತಾರೆ. ಅವರು ಬರ್ತಾರೆ, ಯುದ್ಧಕ್ಕೆ ತಡ ಮಾಡಬಾರ್ದಿನ್ನ, ಪಾಂಡವರನ್ನು ಯಾರನ್ನು ಉಳಿಸಬಾರ್ದು ಸಂಕಲ್ಪ ಮಾಡಿದವರೇ, ನಾರಾಯಣ ಅಸ್ತ್ರವನ್ನು ತಗೊಳ್ತಾರೆ, ಪ್ರಯೋಗ ಮಾಡೇ ಬಿಡ್ತಾರೆ ಪಾಂಡವರ ಸೈನ್ಯದ ಮೇಲೆ. ಅಸ್ತ್ರ ಬರ್ತಾ ಇದೆ, ನೋಡ್ತಿದ್ದಾರೆ, ಯಾರಿಗೂ ಅದು ಪ್ರತ್ಯಸ್ತ್ರ ಹೊಡಿತಾ ಇಲ್ಲ. ಯಾವಾಗಲೂ ಕೂಡ ಕ್ಷತ್ರಿಯ ಏನಾಗುತ್ತೆ ಅಂತ ಗೊತ್ತಾ, ಅಸ್ತ್ರ ಬರ್ತಿರ್ಲಿಕ್ಕೆ ಪ್ರತ್ಯಸ್ತ್ರ ಇದು ಮಾಡುತ್ತಂತಾಗಲೇ ಆಗಲೇ ಬಿಪಿಂಗ್ ಸೌಂಡ್ ಕೊಟ್ಟ ಕೊಡುತ್ತೆ, ಅವ್ರು ಅರ್ಥ ಬಿಡುತ್ತೆ, ಹೊಡೆದು ಬಿಡ್ತಾರೆ ಆಗಲೇ, ಅದು ನೋ ರಿಪ್ಲೈ ಅಂತ. ಏನು ಮಾಡಿದ್ರೆ ಅವ್ರಿಗೆ ಉತ್ಸಾಹ ಹೊಡಿತಾ ಇಲ್ಲ. ನಮಗೆ ಅಸ್ತ್ರ ಪ್ರತ್ಯಸ್ತ್ರ ಹೇಗೆ ಗೊತ್ತಾಗಬೇಕು ಗೊತ್ತಾ, ರೋಗಕ್ಕೆ ಔಷಧಿ ಅಂತೇವಲ್ಲ, ಹಾಗೆ ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು ಅಂದು ಕೊಟ್ಟರೆ ರೋಗ ವಾಸಿ ಆಗುತ್ತೆ, ಅಸ್ತ್ರಕ್ಕೆ ಯಾವ ಪ್ರತ್ಯಸ್ತ್ರ ಬಿಡಬೇಕು ಅಂದು ಬಿಟ್ಟರೆ ಅದು ಶಾಂತ ಆಗುತ್ತೆ, ಇಲ್ಲದವರೆ ಶಾಂತ ಆಗೋದಿಲ್ಲ. ಆ ರೋಗಕ್ಕೆ ಔಷಧಿ ಹುಡುಕೋದು ಹೇಗೆ, ಎಕ್ಸ್ಪರ್ಟ್ ಡಾಕ್ಟರ್ ಸಾಧ್ಯನೋ, ಎಕ್ಸ್ಪರ್ಟ್ ಅಸ್ತ್ರಜ್ಞರಿಗೆ ಪ್ರತ್ಯಸ್ತ್ರ ಗೊತ್ತಿರುತ್ತದೆ. ನೋಡ್ತಾರೆ, ಯಾರಿಗೂ ಅಸ್ತ್ರ ಗೊತ್ತಿರ, ನಾರಾಯಣ ಪ್ರತ್ಯಸ್ತ್ರನೇ ಇಲ್ಲ ಅಂತ ಅಸ್ತ್ರ ಅದು. ನೋಡ್ತಾರೆ ಪಟ 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 ಜನ, ಇನ್ನೇನು ಯಾರು ಉಳಿಯೋ ಚಾ ಬೆಂಕಿ ಉರದ ಬರುತ್ತಾ ಇದೆ, ನೋಡ್ತಾ ಇದ್ದಾರೆ. ಧರ್ಮರಾಜ ನೋಡ್ತಾನೆ, ಅಂತೂ ಯುದ್ಧ ನಮಗೆ ಗೆಲುವು ಬರೋ ಸಂಭವನೇ ಇಲ್ಲ ಅಂತ ಹೇಳ್ತಾನೆ, ಘೋಷಣೆ ಮಾಡ್ತಾನೆ, ಕೃಷ್ಣ ನಮ್ಮ ಕಥೆ ಮುಗಿದೋಯ್ತು, ನಾವೆಲ್ಲ ಹೋಗಿಬಿಡ್ತೇವೆ ಅಸ್ತ್ರಕ್ಕೋಸ್ಕರ, ನಮ್ಮ ನಂಬಿಕೊಂಡು ಎಷ್ಟೋ ಜನ ಬಂದಿದ್ದಾರೆ ಪಾಪ, ಅವ್ರ ಗತಿ ಏನಾಗಬೇಕು, ನಾನು ಘೋಷಣೆ ಮಾಡ್ತೇನೆ, ದಯವಿಟ್ಟು ರಾಜರೇ ವಾಪಸ್ ಹೋಗಿಬಿಡಿ, ನಮಗೆ ನಿರ್ವಹ ಇಲ್ಲ, ನಾವು ಸಾಯ್ತೇವೆ ಅಷ್ಟೇ, ನೀವಾಗಿ ಸಾಯ್ಬೇಕು ಅಂತ ಘೋಷಣೆ ಮಾಡ್ತಾ ಕೂತಿದ್ದ, ಎಲ್ಲ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ಕೃಷ್ಣ ಹೇಳ್ತಾನೆ, ಓ ಹೌದಾ, ಯೋಚನೆ ಮಾಡಬೇಡಿ, ಕೃಷ್ಣ ನಮ್ಮನ್ನು ಕಾಪಾಡುವಂತ ಧರ್ಮರಾಜ, ಹೌದಾ ನನ್ನ ಮಾತು ಕೇಳಿ, ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ, ಅಸ್ತ್ರ ನಮಸ್ಕಾರ ಮಾಡಿ ಬಿಟ್ಟುಬಿಡುತ್ತೆ ಅಂತ ಹೇಳಿದರು. ಕೇಳಬೇಕಾ ಎಲ್ಲ ನಮಸ್ಕೃತ ಏಕದಂ ಬಲ್ಡ್ ನಮಸ್ಕಾರ ಮಾಡಿದ್ದೇ ಕೆಲಸ, ಎಲ್ಲ ನಮಸ್ಕಾರ ಒಳ್ಳೆ ಶುರು ಮಾಡಿಬಿಡ್ತಾರೆ, ಅಸ್ತ್ರ ಬಿಡ್ತಾ 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 ಹೋಗ್ತಾ ಇದೆ. ಆಗ ಭೀಮಸೇನ ದೇವರು ಹೇಳ್ತಾರೆ, ನೋಡಿ ಹಾಗೆಲ್ಲ ಮಾಡಬಾರ್ದು, ಭಾರಿ ತಪ್ಪು ಮಾಡ್ತಾ ಇದ್ದೀರಿ, ಅಸ್ತ್ರ ಕೆಳಗೆ ಹಾಕಬೇಡಿ, ಕೆಳಗೆ ಹಾಕಬೇಡಿ. ಕೃಷ್ಣನ ಸಂದೇಶ ಕೆಳಗೆ ಹಾಕಿ ನಮಸ್ಕಾರ ಮಾಡಿ ಪ್ರಾಣ ಉಳಿಸ್ಕೊಳ್ಳಿ. ಭೀಮಸೇನ ಸಂದೇಶ ಯಾರೂ ಕೆಳಗೆ ಹಾಕಬೇಡಿ. ನಮಗೆ ಹರಿವಾಯು ಗಲಾಟೆ ಕಂಡ ಕಾಣಿಸ್ತಿದೆ. ನೀವೇನು ಹರಿಯ ಬರ್ತೀವಿ ಹನುಮಾನ ಬರ್ತೀವಿ ಅಂತ ಹೇಳ್ತಾ ಇದ್ದೀರಿ, ಏನಾಗಿರೋದು ಇಲ್ಲಿ? ಈಗ ಕೃಷ್ಣ ಹೇಳ್ತಿರೋದೇನು, ಭೀಮಸೇನ ಹೇಳ್ತಿರೋದೇನು, ಎರಡು ಆಪೋಸಿಟ್ ಅಂತ ಕಾಣಿಸ್ತಾ ಇದೆ. ಈ ಇಬ್ಬರು ಒಂದೇ ಹೇಳ್ತಾರೆ, ಭೀಮಸೇನ ಮಾತು ಅಂದರೆ ಕೃಷ್ಣನ ಮಾತು ಅನ್ನೋ ಅದೇನು. ಅದು ಮುಂದೆ ನೋಡೋಣ ಅದನ್ನು. ಆಗ ಅರ್ಜುನ ಕೂಡ ಅಲ್ಲಿದ್ದಾನೆ, ಎಲ್ಲರೂ ಅಷ್ಟೇ ಕೆಳಗೆ ಹಾಕ್ತಿದ್ದಾರೆ, ಅರ್ಜುನ ಕೆಳಗೆ ಕೊಡ್ತಾ ಇದ್ದಾನೆ. ಭೀಮಸೇನ ಹೇಳ್ತಾರೆ, ಅರ್ಜುನ ಏನು ಕೆಲಸ ಮಾಡ್ತಾ ಇದ್ದಿ, ವೀರರಿಗೆ ಅವಮಾನ ಗೊತ್ತಾ ಇದ್ದು. ಊರವ್ರು ಹೇಳ್ತಾರೆ, ಅಷ್ಟ ಕೆಳಗೆ ಹಾಕಬೇಡ್ರಯ್ಯ, ಹಾಕಿದ ಮಾತ್ರಕ್ಕೆ ಬದುಕೋದಿಲ್ಲ ಯಾರು ಕೂಡ. ನೀವೀಗ ನಾಳೆ ಸಾಯಲೇಬೇಕು ತಾನೆ, ಇವತ್ತು ಧರ್ಮ ಬಿಟ್ಟು ನಾಳೆ ಸಾಯ್ತೀರಿ, ಧರ್ಮ ಹಿಡ್ಕೊಂಡು ಇವತ್ತೇ ಸಾಯಿರಿ, ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಯಾರು ಕೆಳಗೆ ಹಾಕಬಾರ್ದು. ಅರ್ಜುನ ಎಂಥ ಮಹಾವೀರ ನೀನು, ಅಸ್ತ್ರ ಕೆಳಗೆ ಹಾಕಿ ನೀನು ಯುದ್ಧದಲ್ಲಿ ಪಲಾಯನ ಮಾಡಿದವನು ಅಂತಾಗಬಾರದು, ಧರ್ಮ ಬಿಡಬಾರದು ಅಂತ ಹೇಳುತ್ತಾರೆ. ಅರ್ಜುನ ಏನು ಮಾಡಿದಂತ ಗೊತ್ತಾ, ಅಣ್ಣ ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡ, ನಾನು ಅಸ್ತ್ರ ಕೆಳಗೆ ಹಾಕಿಬಿಡ್ತೇನೆ ಅಸ್ತ್ರನ, ಯಾತಕ್ಕೆ ಅಂತ ಕೇಳಿದರೆ, ನಾನು ವ್ರತ ಮಾಡಿದ್ದೇನೆ. ಏನು ವ್ರತ ಗೊತ್ತಾ, ನಾರಾಯಣ ಅಸ್ತ್ರದ ಮುಂದೆ ನಾನು ಎದುರಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದೇನೆ, ಅದು ಕೆಳಗೆ ಹಾಕೇ ಬಿಟ್ಟೆ. ಯಾರು ಹಬ್ಬೇಡಿ, ಎಲ್ಲ ಕೆಳಗೆ ಹಾಕಿದ್ದವರು, ಭೀಮಸೇನ ಮಾತ್ರ ನಿಂತಿದ್ದಾರೆ, ಅವರು ಕೆಳಗೆ ಹಾಕಲೇ ಇಲ್ಲ. ನಮಗೆ ಸಮಸ್ಯೆ, ಕೃಷ್ಣನ ಮಾತನ್ನು ವಿರೋಧಿಸಿದ್ದು ಒಂದು, ಫಾಲೋ ಮಾಡಿದ್ದು ಇನ್ನೊಂದು, ತಪ್ಪಲ್ವೇ ಅಂತ ಕೇಳಿದರೆ ಹೇಳ್ತಾರೆ, ಕೃಷ್ಣನ ಮಾತು ಭೀಮನ ಮಾತು ಒಂದೇನೆ. ಕೃಷ್ಣ ಹೇಳ್ತಿರೋದೇನು ಗೊತ್ತಾ, ನಿಮಗೆ ಪ್ರಾಣ ಬೇಕಿದ್ರೆ ನಮಸ್ಕಾರ ಮಾಡಿ ಅಷ್ಟೇ. ಬರೀ ನಮಧ್ವಂ ಅಂತ ಹೇಳಿಲ್ಲ, ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ. ಅಜಗರ ಪ್ರಶ್ನೆ ಕೇಳಿದ್ರಲ್ಲ, ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ಪ್ರಾಣ ಬಿಟ್ಟುಬಿಡ್ತೇನೆ ಅಂತೇಳಿ ಕಂಡೀಷನ್ ಎಲ್ಲ ಹೇಳ್ತಿರೋದು ಕೃಷ್ಣ. ಇವರಿಗೆ ಅರ್ಥ ಆಗಲಿಲ್ಲ, ಎಲ್ಲರೂ ಬಿಟ್ಟಾಕಿತ್ತು ಪ್ರಾಣ ಉಳಿಸ್ಕೊಂಡಿದ್ದೆ. ಆದರೆ ಕೃಷ್ಣನ ಮಾತಿನಲ್ಲಿ ನಮಸ್ಕಾರ ಮಾಡಿ ಅಂತ ವಿಧಿ ಇಲ್ಲ, ನಮಸ್ಕಾರ ಮಾಡಿ ಅಂತಲ್ಲ, ಪ್ರಾಣ ಬೇಕಿದ್ರೆ ನಮಸ್ಕಾರ ಮಾಡಿ ಅಷ್ಟೇ. ಅವರೇನು ಮಾಡಿದ್ರು, ಪ್ರಾಣ ಬೇಕು ನಮಸ್ಕಾರ ಮಾಡಿಬಿಟ್ರು. ಭೀಮಸೇನ ಏನು ಮಾಡ್ತಿದ್ದಾನೆ ಈಗ, ಪ್ರಾಣ ದೊಡ್ಡದಲ್ಲ ಧರ್ಮ ದೊಡ್ಡದಲ್ಲ, ನಮಸ್ಕಾರ ಮಾಡೋದಿಲ್ಲ. ಕೃಷ್ಣನ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಪ್ರಾಣ ಬೇಕಿದ್ದರೆ ಮಾತ್ರ ಅಂತ ಕೃಷ್ಣ ಹೇಳಿದ್ದನ್ನು ಉಳಿದವರು ಫಾಲೋ ಮಾಡಲಿಲ್ಲ, ಭೀಮಸೇನವರು ಫಾಲೋ ಮಾಡಿದ್ದಾರೆ. ಕೃಷ್ಣನ ಮಾತನ್ನು ವ್ಯಾಖ್ಯಾನ ಮಾಡ್ತಿರೋದು ಭೀಮಸೇನ ದೇವರು. ಅದು ಸೂತ್ರ, ಇದು ಭಾಷ್ಯ. ಕೃಷ್ಣನ ಮಾತು ಸೂತ್ರ, ರಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ ಆಚಾರ್ಯರ ಭಾಷ್ಯ. ಪ್ರಾಣಕ್ಕೂ ನಮಸ್ಕಾರ ಮಾಡಬೇಡಿ ಅಂತ ಭಾಷ್ಯ. ಎಲ್ಲರೂ ಸೋತು ಬಿಟ್ಟರು. ಭೀಮಸೇನ ಮಾತ್ರ ಹೇಳಿದ್ದು ಹಾಗೆ ಮಾಡಿದ್ದು ಹಾಗೆ, ಅದಕ್ಕೆ ಆಚಾರ್ಯ ಅಂತ ಕರೀತಾರೆ. ಹೇಳೋದೊಂದು ಮಾಡೋದೊಂದು ಮಾಡಿದರೆ ಆಚಾರ್ಯ ಅಲ್ಲ. ಆಚಿನೋತಿ ಆಚಾರ ಆಚಾರಾನ್ ಗ್ರಾಹಯತ್ಯುತ ಸ್ವಯಂ ಆಚರತೆ ಎಸ್ತು ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ. ಯಾರು ಆಚಾರ ಹೇಳ್ತಾರೆ, ಆಚಾರ ಮಾಡಿಸ್ತಾರೆ, ತಾನು ಆಚಾರ ಮಾಡ್ತಾರೆ, ಅವ್ರನ್ನ ಆಚಾರ್ಯ ಅನ್ಬೇಕೆ ಹೊರತು ಇಲ್ಲವರು ಆಚಾರ್ಯ ಅಂತ ಹೆಸರು ಬರೋದಿಲ್ಲ. ಅವ್ರು ಹೇಳಿದ್ದರೆ ತಾನು ಭೀಮಸೇನ ಮಾಡ್ತಾ ಇದ್ದಾರೆ, ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆಚಾರ್ಯ ನೀವು ಹೋಗ್ಬೇಕು, ಮಧ್ವಾಚಾರ್ಯರಾಗಿ ಹೋಗ್ಬೇಕು. ಹೇಳೋದೊಂದು ಮಾಡೋದು ಏನು ಮಾಡಬೇಕು, ಮತ್ತೆ ಹೇಳಿದ್ದು ಅದ್ವೈತ, ಫಾಲೋ ಮಾಡಿದ್ದೆಲ್ಲ ದ್ವೈತಾನೆ. ಅವ್ರು ಫಾಲೋ ಮಾಡಲಿ, ಅದ್ವೈತ ಹೇಳಿದ್ರೆ ಮಾತಾಡೋಗಿಲ್ಲ ಗೊತ್ತಾಯ್ತಾ, ಎದುರಿಗೆ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ಬಾಯ್ತಿಗೆ ಆಗಿಲ್ಲ. ಸೊ ಒಬ್ರು ಮಾತಾಡ್ತಾನೆ ದ್ವೈತಿಯಾಗಿ ಮಾತಾಡ್ತಾನೆ, ಊಟ ಮಾಡ್ತಾನೆ ದ್ವೈತಿಯಾಗಿ ಮಾತಾಡ್ತಾನೆ, ಬೈಬೇಕಾದ್ರೆ ದ್ವೈತಿಯಾಗಿ ಬೈಬೇಕೇ ಹೊರತು ಅದ್ವೈತ ಯಾರನ್ನು ಬೈಬೇಕು ಒದ್ದೇ ಇದ್ದರೆ ಈ ಮಧ್ಯೆ. ಈಗ ಇನ್ನೊಬ್ಬನ ಇಟ್ಕೊಳ್ಳದೇನೆ ಮಾತಾಡಕ್ಕೆ ಬರೋದಿಲ್ಲ, ನಿಜವಾದ ಆಚಾರ್ಯ ಭೀಮಸೇನ ದೇವರೇನೆ. ಆ ಸಮಯಕ್ಕೆ ಅಸ್ತ್ರ ಬಂದು ಬಿದ್ದೇ ಬಿಡ್ತಂತ ಅವ್ರ ತಲೆ ಮೇಲೆ, ಎಲ್ಲರೂ ಬಚಾವಾಗಿದ್ದಾರೆ. ಯಾವ ಥರ ಅಷ್ಟು ಜೋರಾಗಿ ಉರಿತಾ ಇದೆ, ಅಗ್ನವು ಅಗ್ನಿರಿವ ಸ್ಥಿತ ಅಂತ ಹೇಳ್ತಾರೆ. ಅಗ್ನಿಯಲ್ಲಿ ಅಗ್ನಿ ಇದ್ದ ಹಾಗೆ ಆಗ್ತಾ ಇದೆ. ಅರ್ಜುನ ನೋಡ್ತಾನೆ, ಗಾಬರಿ ಆಗಿಬಿಟ್ಟಿದ್ದಾನೆ, ವಾರಣಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ. ಹೇಳ್ತಾರೆ ಆಚಾರ್ಯರು, ಅರ್ಜುನಿಗೂ ಗೊತ್ತದು ವಾರಣಾಸ್ತ್ರ ಏನು ಉಪಯೋಗ ಇಲ್ಲ, ಹೊಟ್ಟೆ ನೋವು ಅಂತ ಹೇಳಿದ್ರೆ ಮೇಲೆ ನೀರು ಶವರ್ ಹಾಕಿದ್ರೆ ಹೊಟ್ಟೆ ನೋವು ಹೋಗುತ್ತಾ, ಒಡಗಿನ ರೋಗಕ್ಕೆ ಹೊರಗಿನ ರೆಮಿಡಿ ಅಲ್ಲ. ಅರ್ಜುನಿಗೆ ಗೊತ್ತು, ಎಫರ್ಟ್ಸ್ ಹಾಕೋಣಂತೆ ಮಾಡಿದ್ದಂತ ಅಷ್ಟೇ. ಆ ಕೃಷ್ಣ ತೋರಿಸ್ತಾನೆ, ಕೃಷ್ಣ ಬರ್ತಾನಾಗ ಭೀಮಸೇನನ್ನು ಅನಾಮತಿ ಎಟ್ಟು ಕೆಳಗಿಟ್ಟು ಬಿಡ್ತಾನೆ. ನೆನಪಿರಿ, ಎಲ್ಲರನ್ನೂ ಭೀಮಸೇನ ಎದ್ದಿದ್ದು, ಭೀಮಸೇನ ಎತ್ತಿದ್ದು ಕೃಷ್ಣ ಒಂದೇನೆ, ಎಲ್ಲರನ್ನು ಎತ್ತಿದ್ದು ಭೀಮಸೇನ. ಅರಗಿನ ಮನೆಯಿಂದ ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತಿದ್ದಾನೆ ಅರ್ಜುನಾದಿಗಳನ್ನು ಭೀಮಸೇನ ದೇವರು. ಭೀಮಸೇನ ಯಾರೂ ಎತ್ತಿಲ್ಲ, ಆದರೆ ಕೃಷ್ಣ ಎತ್ತಿದ್ದಾನೆ. ಯಾತಕ್ಕೆ ಅಂದರೆ ಕೂರರೂಪದ ವಾಯುದೇವರನ್ನು ಹೊತ್ತಿರೋದು ವಿಷ್ಣುಕುರ್ಮನೆ, ವಿಷ್ಣುಕುರ್ಮ ವಾಯುಕುರ್ಮ ಮೇಲೆ ಶೇಷದೇವರು. ಆದ್ದರಿಂದಾಗಿಯೇ ವಾಯುದೇವರನ್ನು ಹೊರ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಆತ ಅನಾಮತ್ತೆ ಎತ್ತಿಟ್ಟನಂತೆ. ಕೃಷ್ಣ ಭೀಮಸೇನ ಭಾರತ, ಭಾರ ಹೊತ್ತವನು. ಕೃಷ್ಣ ಮಹಾಭಾರತ, ಭೀಮಸೇನ ಭಾರವನ್ನು ಹೊತ್ತಿದ್ದಕ್ಕೋಸ್ಕರ ಮಹಾಭಾರತ ಅಂದರೆ ಯಾರು ಅಂದರೆ ಸಾಕ್ಷಾತ್ ಭಗವಂತನಾದ ಕೃಷ್ಣನೇ. ಆಗ ಅಸ್ತ್ರ ಶಾಂತವಾಗಿ ಬಿಡ್ತಾ ಇದೆ. ಆಗ ಕೃಷ್ಣ ಇರೋದಿಲ್ಲ, ಅರ್ಜುನ ಒಂದು ಮಾತು ಬೈದಲ್ಲ ಭೀಮಸೇನ ದೇವರನ್ನು. ಭೀಮಸೇನ ಮಾಡಿದ ಭಾರಿ ಸರಿ. ಅಲ್ಲಿ ಜನ ಕುತೂಹಲ, ಇಷ್ಟೊತ್ತು ಅಸ್ತ್ರ ಮೈ ಮೇಲೆ ಉಳಿದಿದ್ದು ಏನಾಗಿದೆ ಅಂತ ಟೆನ್ಷನ್ ಎದುರಿಗೂ ಕೂಡ ಹೇಳ್ತಾರೆ. ಒಂದು ಕೂದಲು ಕೂಡ ಕುಂಕಿಲ್ವಂತೆ, ಹಾಗೆ ಹೊಡಿತಾ ಇದ್ದಾರೆ, ಫಳ 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 ಹೊಡಿತಿದ್ದಾರೆ ಹೊರತು ಒಂಚೂರು ಗಾಬರಿ ಇಲ್ಲ, ಕೂಗಿಲ್ಲ, ಕಿರಿಚಾಟ ಇಲ್ಲ, ಕೂದಲು ಸುಟ್ಟಿಲ್ವಂತೆ. ಇದೇ ಪ್ರಸಂಗ ರಾಮಾಯಣಕ್ಕೆ ಹೋಗಬೇಕು. ಹನುಮಂತನ ಬಾಲು ಬೆಂಕಿ ಹೆಚ್ಚಿದ್ರಲ್ಲ, ಅಷ್ಟೊತ್ತು ಬೆಂಕಿ ಉರಿತಲ್ಲ, ಕೊನೆಗೆ ಅದನ್ನು ನೋಡ್ತಿದ್ದಾರೆ, ಬಾಲ ಸುಡಲಿಲ್ಲ, ಹನುಮಂತ ಸುಡಲೇ ಇಲ್ಲ, ಬಾಲ ಸುಡಲಿಲ್ಲ, ಬಾಲ ಉಜಿತಾ ಇದೆ. ಕೊನೆಗೆ ಹನುಮಂತ ಕೊನೆ ತಾನೇ ಆರಿಸ್ತಾರೆ ಅದನ್ನು, ದೇವತೆಗಳು ನೋಡ್ತಿದ್ದಾರಂತೆ. ಬಾಲ ತುದಿಯಾದ ಸುಟ್ಟಿದ ನೋಡಬೇಕು ಅಂತ ಕಾಯ್ತಿದ್ದಾರೆ. ಬಾಲ ತುದಿನೂ ಸುಟ್ಟಿಲ್ಲ, ಹಾಗೆ ಫ್ರೆಶ್ ಆಗಿ ಹಾಗೆ ಇದೆಯಂತೆ, ಕಪ್ಪು ಕೂಡ ಆಗಿಲ್ಲ. ಅಡುಗೆ ಮಾಡಿದರೆ ಕಪ್ಪಾಗಿರುತ್ತೆ. ಇದನ್ನು ಅಡುಗೆನೆ ಮಾಡಲ್ಲ, ಅದಕ್ಕಾಗಿ ಕಪ್ಪಾದ್ರೆ ಕಟ್ಟ ಅಂತೇಳಿ. ಆದರೆ ಬಾಲ ಸುಟ್ಟರು ಕೂಡ ಏನಾಗಿಲ್ಲ, ಈ ನೆನ್ಪಿಟ್ಕೋಬೇಕು. ಅಲ್ಲಿ ಬಾಲ ಸುಡಲಿಲ್ಲ, ಇಲ್ಲಿ ಭೀಮಸೇನ ಸುಡಲಿಲ್ಲ, ನಾರಾಯಣಾಸ್ತ್ರಕ್ಕೆ ಸುಡಲಿಲ್ಲ, ಅಲ್ಲಿ ಇಟ್ಟ ಅಗ್ನಿಗೂ ಸುಡಲಿಲ್ಲ. ಅಂದಮೇಲೆ ಆಲ್ ಪ್ರೂಫ್ ಭೀಮದೇವರು ಆಕಾಣಾಶ್ವ ಸಮ ಅಂತ ಆಯ್ತು. ಯಾವ ಕಾಲಕ್ಕೂ ಕೂಡ ವಾಯುದೇವರಿಗೆ ನಾರಾಯಣಾಸ್ತ್ರದಿಂದನೇ ಬಾಧಕ ಇಲ್ಲ ಅಂದಮೇಲೆ ಇದು ನಾವಸ್ತ್ರ ಏನು ಮಾಡುತ್ತೆ ಅವರನ್ನು? ಇಂಥ ನಾರಾಯಣಾಸ್ತ್ರ ಪರ್ವದ ಪ್ರಸಂಗ ಬರೀ ಕಟ್ಟುಕಥೆಯೆಲ್ಲ ಯಾವ ಭಾರತದಲ್ಲಿ ಬೇಕಾದ್ರೂ ಸಿಗುತ್ತೆ, ಎಲ್ಲಿ ಬೇಕಾದರೂ ಓದಿ. ಕತೆ ಒಟ್ಟು ಎಲ್ಲರಿಗಿರೋದು ಒಂದೇನೆ, ಎಲ್ಲರೂ ಶರಣಾದರೂ ಭೀಮಸೇನೆ ಶರಣಾಗಲಿಲ್ಲ, ಭೀಮಸೇನೆ ಏನೂ ಆಗಲಿಲ್ಲ ಅಂದರೆ ಯಾರು ದೊಡ್ಡವರು? ತಾರತಮ್ಯದಲ್ಲಿ ಕೃಷ್ಣ ಸಾಕ್ಷಾತ್ ನಾರಾಯಣ, ಕೃಷ್ಣ ಸಾಕ್ಷಾತ್ ನಾರಾಯಣ ಸರ್ವೋತ್ತಮ, ಈತ ಜೀವೋತ್ತಮ. ಈ ದೃಷ್ಟಿಯಿಂದ ಇಡೀ ಮಹಾಭಾರತದ ಮಹಾಪಾತ್ರಗಳು ಅಂದರೆ ಎರಡು, ಒಬ್ಬ ಕೃಷ್ಣ ಒಬ್ಬ ಭೀಮ. ಅಲ್ಲಿಗೆ ಒಂದು ದೊಡ್ಡ ಹಂತ ಮುಗಿದಿದೆ, ಎಲ್ಲ ಶಾಂತವಾಗಾಯಿತು. ದುರ್ಯೋಧನ ನೋಡದ ಇದಾಗಿ ಕೆಲವು ಮಾತುಗಳನ್ನು ಉತ್ತರ ಕೊಡ್ತಾರೆ. ನಾರಾಯಣಾಸ್ತ್ರ ನಮಸ್ಕಾರ ಮಾಡದೆ ಹೋಗಿದ್ದರಿಂದ ತಪ್ಪಾಗಲಿಲ್ವೇ ಅಂತ ಪ್ರಶ್ನೆ ಬಂತು. ನಾರಾಯಣ ನಮಸ್ಕಾರ ಮಾಡಬಾರ್ದಾ? ಆಚಾರ್ಯ ಕಾರಣ ಕೊಡ್ತಾರೆ, ನಮಸ್ಕಾರ್ಯಮಪಿ ಶಸ್ತ್ರಂ ನನಮ್ಯಂ ಜೀವನೇಚ್ಛಯ. ಅಸ್ತ್ರ ನಮಸ್ಕಾರ ಮಾಡಬೇಕು ಹೌದು, ಪ್ರಾಣಕ್ಕೋಸ್ಕರ ಮಾಡಿದರೆ ಕ್ಷತ್ರಿಯ ಧರ್ಮ ಹಾಳಾಗುತ್ತೆ, ಅದಕ್ಕೋಸ್ಕರ ಮಾಡಲಿಲ್ಲ. ಮತ್ತು ನಮಸ್ಕಾರ ಮಾಡಿದ್ದು ತಪ್ಪಲ್ವಾ ಅಂತ ಕೇಳಿದರೆ, ಮನಸ್ಸೈವ ಆಧಾರಂ ಚಕ್ರೆ, ಮನಸ್ಸಲ್ಲಿ ಆಧಾರ ತೋರಿಸಿದ್ದಾರೆ, ಫಿಸಿಕಲಿ ಮಾಡಿಲ್ಲ. ಆದ್ದರಿಂದ ಧರ್ಮ ಬಿಟ್ಟಿಲ್ಲ, ಮತ್ತು ನಮಸ್ಕಾರ ಮಾಡೋ ಧರ್ಮನೂ ಬಿಟ್ಟಿಲ್ಲ, ಶರಣಾದ ತಪ್ಪನ್ನೂ ಮಾಡಲಿಲ್ಲ, ನಮಸ್ಕಾರ ಮಾಡೋ ಕರ್ತವ್ಯವನ್ನೂ ಬಿಡಲಿಲ್ಲ. ಇದು ಭೀಮಸೇನ ದೇವರ ಯೋಗ ಕರ್ಮಸು ಕೌಶಲಂ. ಮನುಷ್ಯ ಸ್ವಲ್ಪ ಇದಾಗಿಬಿಟ್ರೆ ಕ್ರುದ್ಧೋ ಹನ್ಯಾದ್ ಗುರುವನಪಿ ಅಂತ ಹೇಳುತ್ತಾರೆ, ಎಚ್ಚರ ಕಳ್ಕೊಂಡ್ಬಿಡ್ತಾನೆ. ಎಚ್ಚರ ಕಳ್ಕೊಳ್ಳಿಲ್ಲ ಅವರು, ಅಸ್ತ್ರಕ್ಕೆ ಗೌರವವನ್ನೂ ಕೊಟ್ಟರು, ಆದರೆ ನಮಸ್ಕಾರನೂ ಮಾಡದೇನೆ ತಾವು ಶುದ್ಧ ಭಾಗವತ ಧರ್ಮ ರಥ ಅಂತ ತೋರಿಸ್ತಾರೆ. ಅಲ್ಲಿ ಕಥೆ ಮುಗಿತು. ಇದನ್ನೆಲ್ಲ ನೋಡ್ತಾನೆ ದುರ್ಯೋಧನ, ಒಂದು ಕ್ಷಣಕ್ಕೆ ಎಷ್ಟು ಖುಷಿಯಾಯಿತು ಗೊತ್ತಾ ಅವನಿಗೆ? ಅಶ್ವತ್ಥಾಮಾಚಾರ್ಯ, ನಿಜವಾದ ಗಂಡಂದ್ರೆ ನೀವು, ನಿಮ್ಮಪ್ಪ ಇಂಥ ಕೆಲಸ ಮಾಡಲಿಲ್ಲ, ಭೀಷ್ಮರಿಂಥ ಕೆಲಸ ಮಾಡಲಿಲ್ಲ, ಒಂದು ಕಡೆಗೆ ಎಂಥ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಪಾಂಡವರಿಗೆ? ಭಲೇ ಅಶ್ವತ್ಥಾಮರೇ, ದಯವಿಟ್ಟು ಒಂದು ಕೆಲಸ ಮಾಡಿ, ಅಸ್ತ್ರ ಇನ್ನೊಮ್ಮೆ ಬಿಡಿ ಅಂತ ಹೇಳ್ತಾನೆ. ಇನ್ನೊಮ್ಮೆ ಬಿಡಿ ಅಂತ ಹೇಳ್ತಾನೆ. ತಷ್ಟ ಅಶ್ವತ್ಥಾಮ ಹೇಳ್ತಾನೆ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು ಅಂತ ಹೇಳ್ತಾನೆ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು ಏನು ಗೊತ್ತಾ? ಅಸ್ತ್ರಂ ದುರ್ನೋಪಬದ್ಧತೆ, ಎರಡನೇ ಸತಿ ಬಿಡಕ್ಕೆ ಬರೋದಿಲ್ಲ ಇದನ್ನು. ಒಂದ್ಸರಿ ಅಸ್ತ್ರಜ್ಞ ಆಗಿದ್ದು ಗೊತ್ತಿರೋದು ನಿನಗೆ, ಅದು ಏನು ಗೊತ್ತಿರುತ್ತೆ ನಿನಗೆ? ಅದೇ ಅತ್ತೆಯಿಂದ ಹಾಕ್ತಿದ್ರೆ ಕೆಲವು ಸುಳ್ಳು ಸುಳ್ಳು ಕಾರಣ ಹೇಳ್ತಿರ್ತಾರೆ, ಕೆಲವು ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಕೂಡ. ತಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಹೋಗಿಬಿಟ್ರು ಅಂತ ಹೇಳ್ತಾರೆ, ಮತ್ತೆ ಇಲ್ಲಿ ಮತ್ತೆ ತಂದೆಗೆ ಹಾರ್ಟ್ ಅಟ್ಯಾಕ್, ಎಷ್ಟು ಸತ್ತಾ ಇರ್ತಾರೆ ನಿಮ್ಮ ತಂದೆ ಅಂತ ಕೇಳಿದ್ರು, ಎಷ್ಟು ಸತ್ತಾ ಇರ್ತಾರೆ ನಿಮ್ಮ ಅಪ್ಪ, ಒಂದ್ಸರಿ ತಾರೆ ಸಾಯೋದು ಅಂತ ಕೇಳ್ತಾರೆ. ಆ ಟೈಪ್ ಅಸ್ತ್ರ ರಿಪೀಟ್ ಮಾಡಕ್ಕೆ ಬರೋದಿಲ್ಲ, ಒಂದ್ಸರ್ತಿ ಮಾತ್ರ ಹೊಡೆಯೋದು, ಹೋಗುವಂತೂ ಬೈದು ಬಿಡ್ತಾರೆ. ದುರ್ಯೋಧನ ಮುಖ ಇಷ್ಟ ಆಗುತ್ತೆ. ಆಗ ಅಶ್ವತ್ ನೋಡ್ತಾ ಅವರಿಗಂತೂ ವೈಯಕ್ತಿಕ ಸಿಟ್ಟು ಇದೆ ಪಾಂಡವರ ಮೇಲೆ. ಇನ್ನೊಂದು ಅಸ್ತ್ರ ತಗೋತಾರೆ, ಆಗ್ನೇಯಾಸ್ತ್ರ ತಗೋತಾರೆ, ಒಂದು ಕ್ಷಣ ಪಾಂಡವರ ಸೈನ್ಯ ಬಿಡ್ತಾರೆ. ಅದೇನು ಬಂತು ಯಾರಿಗೆ ಗೊತ್ತೇ ಆಗೋದಿಲ್ಲ, ಧಗ್ ಅಂತ ಉಡ್ದು ಹೋಗುತ್ತೆ, ಒಂದ್ಸಲ ಬ್ಲಾಸ್ಟ್ ಆದಾಗತ್ತೆ, ಎಲ್ಲ ಹೋದ್ರು ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿದ್ದದಕ್ಕೆ ಒಂದು ಅಕ್ಷೋವಿಣಿ ಸೈನ್ಯ ಸತ್ತೋಯ್ತದೆ, ಒಂದು ಅಕ್ಷೋವಿಣಿ ಸೈನ್ಯ ಒಂದು ಸ್ಟೋಕಿಗೆ ಹೋಯ್ತದೆ, ಅಂಥ ಬಾಣ ಹೊಡಿತಾರೆ. ತಮಾಷೆ ಏನು ಗೊತ್ತಾ, ಅಲ್ಲಿ ಕೃಷ್ಣ ಅರ್ಜುನ ಭೀ ಮೂರು ಜನ ಇರ್ತಾರೆ, ಅವ್ರು ಏನೇನೋ ಆಗಿಲ್ಲ, ಉಳಿದವರೆಲ್ಲ ಹೋಗಿಬಿಟ್ಟಿದ್ದಾರೆ. ದುರ್ಯೋಧನ ಬರ್ತಾನೆ, ಭಲೆ ಭಲೆ ಆಚಾರ್ಯ ಅಂತ ಹೇಳ್ತಾನೆ, ಏನು ಭಲೆ ಅವ್ರು ಮೂರು ಜನ ಉಳ್ಕೊಂಡಿದ್ದಾರೆ ಏನು ಭಲೆ ಅಂತ ಹೇಳ್ತಾರೆ. ಯಾರೋ ಹೋದ ಏನು ಉಪಯೋಗ, ಅದರಿಂದ ಏನು ಪ್ರಯೋಜನ ಇಲ್ಲ, ಮೂರು ಜನ ಉಳ್ಕೊಂಡ್ಬಿಟ್ಟಿದ್ದಾರೆ ನೋಡಿದೆಯಾ? ಇದು ಕೃಷ್ಣ ತೋರಿಸ್ತಾರೆ, ನಾರಾಯಣಾಸ್ತ್ರಕ್ಕೆ ಏನಾಗೋದೋ ತಾನು ನಾರಾಯಣ, ಆಗ್ನೇಯಾಸ್ತ್ರಕ್ಕೆ ಏನೂ ಆಗಲಿಲ್ಲ ಅಂದರೆ ಅಗ್ನಂತರ್ಗತ ಪರಶುರಾಮ ತಾನೇ ಅಂತ ತೋರಿಸ್ತಾರೆ. ತಾನು ರಕ್ಷಣೆ ಮಾಡಿದ ಅರ್ಜುನ ಉಳ್ಕೋತಾರೆ, ಭೀಮಸೇನ ದೇವರು ಪ್ರಾಣಾಗ್ನೇಯವರು, ಈತ ಅಗ್ನಂತರ್ಗತ ಮುಖ್ಯ ಪ್ರಾಣ, ಅದರೊಳಗಿರ್ತಾರೆ ಪರಶುರಾಮ. ಪ್ರಾಣಾಗ್ನೇ ಸೂಕ್ತ ಮುಚ್ಚತೆ ಬಲಾದ್ಯಂ ಭ್ರುವಣಾದೃಷ್ಟಂ ಪ್ರಾಣಾಗ್ನೇಯೇ ಸೂಕ್ತ ಮುಚ್ಚತೆ. ಈ ಆಗ್ನೇಯಾಸ್ತ್ರ ಪ್ರಾಣಾಗ್ನೇಯಾದ ವಾಯುದೇವರು ಸುಡಲಿಲ್ಲ, ಅಗ್ನಂತರ್ಗತ ಪರಶುರಾಮನು ಸುಡಲಿಲ್ಲ, ಅವರಿಬ್ಬರು ರಕ್ಷಣೆ ಮಾಡಿದ್ರೆ ಅರ್ಜುನೂ ಸುಡಲಿಲ್ಲ. ಉಳಿದವರೆಲ್ಲ ಹೋದರು ಅಲ್ಲಿಗೆ, ಅಶ್ವತ್ಥಾಮರು ಭಾರಿ ಬೇಜಾರಾಯ್ತದೆ, ಧಿಕ್ ಅಂತ ಅಸ್ತ್ರ ಬಿಸಾಕಿ ಹೋಗಿಬಿಟ್ರಂತೆ, ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ, ಹಿಂದೆ ಯುದ್ಧ ಮಾಡೋದಿಲ್ಲ ಅಂತ ಹೋಗಿಬಿಟ್ರಂತೆ. ವೇದವ್ಯಾಸರು ಬರ್ತಾರೆ ದಾರಿಯಲ್ಲಿ, ಅವ್ರು ಯಾವಾಗ ಬರ್ತಾರೆ ಅವರಿಗೆ ಗೊತ್ತು, ಯಾರಿಗೂ ಗೊತ್ತಿರೋದಿಲ್ಲ. ಅಶ್ವತ್ಥಾಮರೇ ಏನು ಮಾಡ್ತೀರಿ ಅಂದರು, ಬೇಜಾರಾಯಿತು, ಏನು ಕೆಲಸ ಮಾಡಲಿಕ್ಕಾಗಲಿಲ್ಲ ನನ್ನ ಕೈಲಿ, ನಾನು ವ್ಯರ್ಥ ಆಯ್ತು, ನನ್ನ ಗುರಿಯಲ್ಲ, ಯುದ್ಧ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳ್ತಾರೆ. ಅಶ್ವತ್ಥಾಮರೇ ಆಗಲ್ಲಿ ಹೋಗಬಾರ್ದು, ಇನ್ನೂ ಮಾಡೋ ಕೆಲಸ ಭಾರಿ ಇದೆ, ನೀವೀಗ ಉಪ್ಪಾಂಡು ಅಲ್ಲಿ ಹೊಡೆಯೋ ಕೆಲಸ ಇದೆ ನಿಮ್ದೀಗ, ಅದಕ್ಕೆ ಹೋಗಬೇಡಿ, ಯುದ್ಧ ಮಾಡಿ ಪರವಾಗಿಲ್ಲ, ನಿಮ್ಮ ಕೆಲಸ ಭಾರಿ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಆಯಿತು ಮಾಡ್ತೇನೆ, ಆದರೆ ನಾನು ಇವತ್ತು ಮಾಡೋದಿಲ್ಲ, ಪ್ರಾತಃ ನಾಡಿಂದ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದರು. ವೇದವ್ಯಾಸರ ಮಾತು ಕೇಳ್ತಾರೆ, ಶುದ್ಧವಾಗದ ಧರ್ಮ ಆಗಲಿ, ಆಗಲೇ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಭೀಮಸೇನ ಮಟ್ಟಕ್ಕೆ ಅವ್ರು ಬರೋದಿಲ್ಲ ಅಂತೇಳಿ ಸಾಕ್ಷಿಯಾಯಿತು. ಇಲ್ಲಿ ಕೆಲವು ಸೂಕ್ಷ್ಮ ಪ್ರಶ್ನೆಗಳು, ಅಶ್ವತ್ಥಾಮ ಹತಾತ ಭೀಮಸೇನ ಹೇಳಿದರು ಅಂತ ಹೇಳ್ತೀರಲ್ಲ, ಸುಳ್ಳು ಹೇಳಿದಾಗಲಿಲ್ಲ ಹಾಗಿದ್ರೆ, ಸತ್ಯಲೋಕಾಧಿಪತಿಗಳು ಅಂತೀರಿ, ಸುಳ್ಳು ಹೇಳಿದರು ಅಂತಾಯ್ತು, ಅವ್ರ ಮಾತನ್ನು ಹೇಗೆ ನಂಬಬೇಕು ನಾವೀಗ ಅಂತ ಪ್ರಶ್ನೆ ಬಂತು. ಇದು ತುಂಬ ಸೂಕ್ಷ್ಮ ವಿಚಾರ, ಸ್ವಲ್ಪ ಯೋಚನೆ ಮಾಡಿದರೆ ಭೀಮಸೇನ ದೇವರ ಮಾತು ಸತ್ಯವೇದೆ ಸುಳ್ಳಾಗೇ ಇಲ್ಲ. ಎರಡು ರೀತಿ ಓದಬೇಕಾದ್ರೆ, ಒಂದೇನು ಗೊತ್ತಾ, ಅಶ್ವತ್ಥಾಮ ಹತಃ ತತ್ವಮಸಿ ಅತತ್ವಮಸಿ ಅಶ್ವತ್ಥಾಮ ಅಹತಃ ಅಂತ ಬಿಡಿಸಕ್ಕೆ ಬರುತ್ತದೆ. ಅಶ್ವತ್ಥಾಮರು ಸತ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ಇವ್ರು ಏನು ಮಾಡಿಕೊಂಡ್ರು, ಅವಸರ ಸತ್ತ ಅಂತ ಅರ್ಥ ಮಾಡಿಕೊಂಡ್ರು ಅಷ್ಟೇ ಹೊರತು, ಅಶ್ವತ್ಥಾಮ ಅಹತಃ ಸತ್ಯವಾದ ಅಶ್ವತ್ಥಾಮ ಸತ್ತಿಲ್ಲ ಸರಿ ಹೋಯ್ತು. ತತ್ವಮಸಿ ಸಾತ್ಮ ಅತತ್ವಮಸಿ ಶ್ವೇತಕೇತು, ಸೇಮ್ ಥಿಂಗ್. ಆದ್ದರಿಂದ ಭೀಮಸೇಂದ್ರರು ಸುಳ್ಳು ಹೇಳೇ ಇಲ್ಲ, ಸತ್ಯ ಹೇಳಿದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅವರು. ಹೋಗ್ಲಿ, ಅಶ್ವತ್ಥಾಮ ಹತಾತ್ ಇಟ್ಕೊಂಬೋಣ. ತತ್ವಮಸಿ ಅಂದ್ರೂ ಅರ್ಥ ಇದೆ, ಅತತ್ವಮಸಿ ಅಂದ್ರೆ ನಮ್ಮ ಪರನೇ ಅರ್ಥ ಇದೆ. ಹತ ಅಂದ್ರೆ ಏನು ಮಾಡ್ತೀರಿ ಈಗ? ಏನು ಯೋಚನೆ ಇಲ್ಲ. ಹತ ಶಬ್ದಕ್ಕೆ ಏನು ಗೊತ್ತಾ ಅರ್ಥ? ಸತ್ತ ಅಂತ ಅರ್ಥ ಅಲ್ಲ, ಅನಹಿಂಸಾಗತ್ಯ ಹೊಂದಿದ್ದು. ಅಶ್ವತ್ಥಾಮರಿಗೆ ಹಿಂಸೆಯಾಗಿದೆ ಅಂತ ಅರ್ಥ, ನೋವಾಗಿದೆ ಅಂತ ಅರ್ಥ, ಹೊರತು ಪ್ರಾಣ ಹೋಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮಲ್ಲೇ ಉತ್ತರ ಉಂಟು. ಏನು ಗೊತ್ತಾ? ಜೋರಾಗಿ ಏನೋ ಆಗಿಬಿಡುತ್ತೆ, ಅಯ್ಯೋ ಸತ್ಯ ಅಂತ. ಸತ್ಯದ ಬಿದ್ದಿರ್ತಾರಷ್ಟೇ, ಅಯ್ಯೋ ಸತ್ಯ ಅಂತ ಹೇಳ್ತಾರೋ ಇಲ್ವೋ? ಸತ್ಯ ಶಬ್ದಕ್ಕೆ ನೋವಾಗಿದೆ ಅಂತ ಅರ್ಥ ಇದೆ ತಾನೇ. ಕೆಲವರು ಪ್ರಾಣ ಹೋದಾಗಾಗಿತ್ತು ಅಂತ, ಪ್ರಾಣ ಎಂದೋಗಿತ್ತು ಇವನಿಗೆ, ಮಧ್ಯೆ ಹೋಗಿದ್ರೆ ಬದುಕಿರ್ತಿದ್ದೆ, ಜೋಗ ಅಂತ ಆಗ್ತಿತ್ತು ಅಷ್ಟೇ. ಪ್ರಾಣ ಹೋದಾಗಾಗಿತ್ತು, ನಮ್ಗೆ ಗೊತ್ತಿಲ್ಲ, ಹೇಳ್ತೇವೆ ಮಾತನ್ನು. ಸೊ ಅಶ್ವತ್ಥಾಮ ಹತ ಶಬ್ದಕ್ಕೆ ನೊಂದಿದ್ದಾರೆ ಅಂತ ಅರ್ಥ. ಅಲ್ಲಿ ಒಂದು ಪ್ರಶ್ನೆ, ಎಲ್ಲಿ ನೊಂದಿದ್ದಾರೆ ಈಗ ಅಂತ ಕೇಳಿದರೆ, ಎಷ್ಟು ಮನಸ್ಸಿಗೆ ದುಃಖ ಆಗಿದೆ ಗೊತ್ತಾ ಅವರಿಗೀಗ? ಆ ದುಃಖ ಹೊಂದಿದೆ. ಇನ್ನೊಂದು ತಮಾಷೆ ಇದೆ, ಮುಂದೆ ನಮಗೆ ಬರುತ್ತೆ. ಕೃಷ್ಣ ಅವರಿಗೆ ಶಾಪ ಕೊಡ್ತಾನೆ, ಕೊಟ್ಟಾಗ ದುರ್ಗಂಧಯುಕ್ತ ರಣಸಂಚಿತಾಂಗ, ಮೈಯೆಲ್ಲ ಗಾಯ, ರಣ ಒದ್ದಾಡ್ತಿದ್ದಾರೆ ಅಶ್ವತ್ಥಾಮರು. ಭೀಮಸೇಂದ್ರ ಹೇಳಿದ್ದಾರೆ ಅಷ್ಟೇ ಅದನ್ನು, ಇನ್ನು ಆಗಿಲ್ವಲ್ಲ ಅದು, ಮುಂತಾನೆ ಆಗೋದು ಅಂತ ಕೇಳಿದರೆ, ಏಷ್ಯಶ್ಚ ನಿಶ್ಚಿತಮ್ಯತ್ತ ಅತೀತಪ್ಪೇನ ಪಣ್ಯತೆ, ಗ್ಯಾರಂಟಿ ಆಗೋದನ್ನು ಮೊದಲು ಆದು ಅಂತ ಹೇಳಿಬಿಡ್ತಾರೆ. ಸೊ ಭೀಮಸೇಂದ್ರರು ಸರ್ವಜ್ಞರಾದ್ರಿಂದಾಗಿನೇ ಕರೆಕ್ಟಾಗಿ ಹೇಳಿದ್ದಾರೆ, ಅವರು ಸುಳ್ಳು ಹೇಳೇ ಇಲ್ಲ. ಈ ಮಾತು ಧರ್ಮರಾಜ ಹೇಳಕ್ಕಾಗಲಿಲ್ಲ, ಆದ್ದರಿಂದ ಧರ್ಮರಾಜಂದು ಹೋಯಿತು, ಇವ್ರದ್ದು ಹೋಯಿತು. ಅಲ್ಲೊಂದು ಮ್ಯಾಜಿಕ್ ಆಯ್ತದೆ. ಯಾವಾಗ ಅಶ್ವತ್ಥಾಮ ಹತ ಅಂತ ಡೌಟ್ಫುಲ್ ಆಗಿ ಅದ್ಯ ಧರ್ಮರಾಜ ಹೇಳಿಬಿಡ್ತಾನೆ, ವಿಚಿತ್ರ ನಡೀತಂತೆ. ಆತನ ರಥ ಭೂಮಿಯಿಂದ ನಾಲ್ಕು ಅಂಗಲ ಮೇಲೆ ಓಡಾಡ್ತಿತ್ತು. ನಾವೇ ಓಡಾಡ್ತಿತ್ತು, ನಾಲ್ಕು ಅಂಗಲ ಅಲ್ಲ, ಎಂಟು ಗಂಗಲ. ಹಾಗಲ್ಲ, ರಥ ಬೇರೆ ಓಡಾಡ್ತಿತ್ತಂತೆ ಪುಣ್ಯಾತ್ಮ. ಯಾವಾಗ ಈ ಮಾತು ಹೇಳಿದ ತಕ್ಷಣ ಜನ ಕೂತ್ಬಿಡ್ತಾನೆ, ಅವತ್ತಿನ ರಥ ಮೇಲೆ ಕೇಳಲಿಲ್ವಂತೆ. ನಮಗೆ ಪ್ರಶ್ನೆ, ಹಾಗೆ ಅಶ್ವತ್ಥಾಮ ಹತ ಅಂತ ಹೇಳಿದ್ದಕ್ಕೆ ಆತನಿಗೆ ಸುಳ್ಳು ಹೇಳಿದ್ದು ಶಿಕ್ಷೆ ಆಯ್ತಲ್ಲ, ಮತ್ತೆ ತಪ್ಪು ಹೇಳಿದಾಗ ಆಯ್ತಲ್ಲ ಅಂತ ಕೇಳಿದರೆ, ಇಲ್ಲ, ಆತನಿಗೆ ಅಶ್ವತ್ಥಾಮ ಹತಃ ಅಂತ ಹೇಳಿದ್ದಕ್ಕೆ ಆ ರೀತಿ ಆಗಲಿಲ್ಲ, ಕೃಷ್ಣನ ಮಾತ್ರ ಡೌಟ್ ಪಟ್ಟನಲ್ಲ ಅದಕ್ಕೆ ಹಾಗಾಯಿತು ಅಂತ ಹೇಳ್ತಾನೆ. ಕೃಷ್ಣನ ಮಾತಿನ ಬಗ್ಗೆ ಅಯ್ಯೋ ಕೃಷ್ಣನ ಮಾತು ಹೇಳಿದ್ದೇನೆ ಹೇಳಬೇಕಲ್ಲ ಅಂತ ಹೇಳಿದನಲ್ಲ, ಅದಕ್ಕೆ ಆತನ ಶಿಕ್ಷೆ ಆಯಿತೆ ಹೊರತು ನಿಜವಾದ ಅರ್ಥದಲ್ಲಿ ಯಾವುದು ಶಿಕ್ಷೆ ಆಗಿಲ್ಲ, ಇದು ಶಿಕ್ಷೆ ಆಗಲಿಲ್ಲ. ಒಂದು ಮಾತಿದೆ ಮಣಿಮಂಜರಿಯಲ್ಲಿ, ಕುಮಾರೇ ಭಟ್ರ ಕಥೆ ಬರುತ್ತೆ. ಅವರು ವೇದ ಪ್ರಮಾಣ ಅಂತ ಸ್ಪರ್ಧೆ ಹಾಕೊಂಡ್ಬಿಟ್ಟಿದೆ, ವೇದ ಪ್ರಮಾಣ ಅಂತ ಸ್ಪರ್ಧೆ. ಈಗ ಅವನು ಏನು ಮಾಡಿದ್ರಂಥವರು, ವೇದಗಳು ಪ್ರಮಾಣವಾಗದೆ ಹೋದರೆ ಹೀಗಾಗಲಿ, ವೇದ ಪ್ರಮಾಣವಾದರೆ ಹೀಗಾಗಲಿ ಅಂಥೇಳಿ, ವೇದಗಳು ಪ್ರಮಾಣನೇ, ನನಗೇನು ಆಗಬಾರದು ಅಂತ ಹೇಳಿದ್ರೆ ಯೋಚನೆ ಆಗ್ತಿರಲಿಲ್ಲ. ವೇದ ಪ್ರಮಾಣವಾಗಿದ್ದರೆ ನನಗೇನು ಆಗಬಾರದು ಅಂತ ಮೇಲಿಂದ ಹಾರಿದರು. ಅವ್ರು ಕಣ್ಣು ಹೋಯ್ತಂತೆ, ಯಾತಕ್ಕೆ ಅಂದರೆ ಡೌಟ್ ಮಾಡಿದ್ದಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಡೌಟ್ ಪ್ರಾಣ ಉಳಿತು, ವೇದ ಪ್ರಮಾಣದ ಬಗ್ಗೆ ನಂಬಿಕೆ ಇದ್ದರೆ ಪ್ರಾಣ ಉಳಿತು, ಡೌಟ್ ಬಂದಿದ್ದು ಕಣ್ಣು ಹೋಯ್ತು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ, ವೇದ ಅಂಬೋದು ಕಣ್ಣು, ಸಂಶಯ ಪಟ್ಟರೆ ಕಂಡು ಜ್ಞಾನದೃಷ್ಟಿ ಹೋಗುತ್ತೆ ಅಂತ ಅರ್ಥ. ಅಂದರೆ ಯಾವಾಗಲೂ ಕೂಡ ನಮ್ಮ ಜನ ಆದರೂ ಆಗಲಿ ಮಾಡುವಂಥ ಜನಗಳು ಜಾಸ್ತಿ, ಅವ್ರು ನಿರ್ಣಯ ಇಟ್ಕೊಂಡು ಮಾಡೋ ಜನಗಳು ಕಡಿಮೆ ಇರ್ತಾರೆ. ಆದರೂ ಆಗಲಿ ಪುಣ್ಯ ಬಂದರೂ ಬರಲಿ, ಒಂದು ಹತ್ತು ಪೈಸೆ ಹಾಕ್ಬಿಡೋದು ಮಠಕ್ಕೆ, ಹೋದರೆ 10 ಪೈಸೆ, ಬಂದರೆ ಪುಣ್ಯ, ಯಾಕೆ ನಿಶ್ಚಿಂತೆ ಆ ಥರ ಅಷ್ಟೇ ಹೊರತು ನಾವೇನು ಗ್ಯಾರಂಟಿ ಇಲ್ಲ ಅದರೊಳಗೆ. ಹೋದರೂ ಪರವಾಗಿಲ್ಲ, ಬಂದರಂತೂ ಲಾಭ. ಈ ರೀತಿ ಮಾಡಿದ ಧರ್ಮ ಕಾರ್ಯ ಅಲ್ಲ ಅಂತ ಹೇಳ್ತಾರೆ. ಅಪ್ರಾಮಾಣ್ಯ ಶಂಕ ಅಕಳಂಕಿತವಾದ ಸಾಕ್ಷಿ ಗೃಹೀತವಾದ ಪ್ರಾಮಾಣ್ಯ ನಿಶ್ಚಯ ಇದ್ದರೆ ಮಾತ್ರ ನಮಗೆ ಜ್ಞಾನ ಬರುತ್ತೆ ಹೊರತು ಈ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಧರ್ಮರಾಜನ ಜ್ಞಾನ ಶೇಕಿ ಆಯಿತು ಅಂದ ಮೇಲೆ ಭೀಮಸೇಂದ್ರ ಜ್ಞಾನ ಹೇಗಿದೆ, ಅದರ ಜ್ಞಾನ ಹೇಗಿದೆ, ಅದು ಅರ್ಥ ಮಾಡ್ಕೋಬೇಕು. ಧರ್ಮರಾಜನ ಕಥೆಯಲ್ಲ, ನಮ್ಮ ಕಥೆ ಇರುವುದು. ಯಾವುದೇ ಶಾಸ್ತ್ರವನ್ನು ಯಾವುದೇ ವಿಷಯವನ್ನು ಗಟ್ಟಿ ಮಾಡಿಕೊಂಡು ಕಲಿ ಅಭ್ಯಾಸ ಮಾಡಬೇಕೇ ಹೊರತು ಶೇಕಿ ನಾಲೆಡ್ಜ್ ಇರಬಾರ್ದು. ಶೇಕಿ ನಾಲೆಡ್ಜಿಂದ ಸಿದ್ಧಿ ಬರೋದಿಲ್ಲ. ಅದಕ್ಕೆ ದಾಸ ಹೇಳ್ತಾರೆ, ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾವು ಫಣಿಫಣವ ಕೈಯಲ್ಲಿ ಹಿಡಿವೆ. ಇದರಲ್ಲಿ ಎಷ್ಟು ಯುಕ್ತಿ ಇದೆ, ಎಷ್ಟು ಶಕ್ತಿ ಇದೆ ಮನಸ್ಸಿಗೆ, ಎಷ್ಟು ಕನ್ವಿಕ್ಷನ್ ಇದೆ ನೋಡಬೇಕು. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು, ಚಕ್ರಧರ ಪರಮಾತ್ಮ ನಲ್ಲದಿಲ್ಲವೆಂದು. ನಾವು ಬರೀ ತುಪ್ಪು ಕೈ ಇಡ್ತೇವೆ, ಏನೋ ಯೋಚನೆ ಇಲ್ಲ. ಉಕ್ಕುವ ತುಪ್ಪು ಕೈ ಇಡಬೇಕು, ಅಲ್ಲಿರೋದ್ರೊಳಗೆ ಉಕ್ಕುವ ಕೈ ಇಡಬೇಕು, ಎಷ್ಟು ಕನ್ವಿಕ್ಷನ್ ಇರಬೇಕಲ್ಲ. ಇದನ್ನು ಶಾಸ್ತ್ರ ಅಂತಾರೆ ಹೊರತು ಧರ್ಮರಾಜನಿಗೆ ಆಗ ಬರಲಿಲ್ಲ, ಯಾವಾಗಲೂ ಅಲ್ಲ, ಆಗ ಬರಲಿಲ್ಲ, ಅದು ಕಡಿಮೆ ಆಗ. ಯಾವಾಗಲೂ ಬರೋದ್ರೆ ಯೋಗ್ಯರೇ ಅಲ್ಲವರು, ಆಗ ಸ್ವಲ್ಪ ಶೇಕ್ ಆಯಿತು. ಭೀಮಸೇನ ದೇವರು ಎಂದೂ ಶೇಕ್ ಆಗಲಿಲ್ಲ, ಆದ್ದರಿಂದ ಭೀಮಸೇನ ಸಮೂಹ ನಾಸ್ತಿ ಸೇನಯೋರು ಉಭಯೋರಪಿ. ಅಲ್ಲಿಗೆ ದುರ್ಯೋಧನನಿಗೆ ದ್ರೋಣಾಚಾರ್ಯರು ಹೋಗಿಬಿಟ್ರು, ಭಾರಿ ದುಃಖ ಆಯಿತು. ಮತ್ತೆ ಮೀಟಿಂಗ್ ಮಾಡಿದ ರಾತ್ರಿ, ಇನ್ನು ಯಾರಿಗೆ ಸಿರಾಪತ್ಯ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೂ ಯೋಚನೆ ಮಾಡ್ತಾ, ಕೈ ಇಟ್ಟವರೆಲ್ಲ ಹೋಗ್ತಿದ್ದಾರೆ, ತರಕಾರಿ ಕೊಡಬಾರ್ದು ಅನ್ಕೋಬೇಕಾಗಿತ್ತು. ಕೆಟ್ಟ ಕೈಯ ಒಂದು ರಾತ್ರಿಯಲ್ಲಿ ಒಂದು ಭಟ್ಟನಾರಾಯಣ ಅಂತಿದ್ದಾರೆ, ವೇಣಿ ಸಂಹಾರ ಅಂತ ಬರೀತಾರೆ, ಅದ್ರ ಬಿಚ್ಚಾಪಟ್ಟಿ ಬರೀತಾರೆ. ಇಬ್ಬರು ಗಲಾಟೆ ಶುರುವಾಯ್ತದೆ. ಅಶ್ವತ್ಥಾಮರಿ ನನಗೆ ಕೊಡು ಅಂತ ಅವರು, ನನಗೆ ಕೊಡು ಅಂತ ಕರ್ಣ, ಇಬ್ಬರು ಕ್ಯಾಂಡಿಡೇಟ್ಸು, ನನಗೂ ನನಗೂ ಇಬ್ಬರು ರಾಜಕಾರಣ ಆದಾಗ ಬಿಡಿದ್ಬಿಡು ಕೂಡ ನನಗೆ ನನಗೆ ಇಬ್ಬರು ಗಲಾಟೆ ಶುರು ಮಾಡಿದ್ರಂತೆ. ಅಶ್ವತ್ಥಾಮರದ ಪಾಯಿಂಟ್ ಏನು ಗೊತ್ತಾ? ನಮ್ಮ ಅಪ್ಪನ ಕೊಂದಿದ್ದಾರೆ, ಆ ಪೋಸ್ಟ್ ನನಗೆ ಸಿಗಬೇಕು. ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ, ಅಪ್ಪ ಸತ್ರ ಮಗನಿಗೆ ಕೂಡ ಆ ಥರ ಕೇಸ್ ಇದ್ದಾಯ್ತವರು. ಅವ್ರ ಪ್ರಕಾರ ಅಶ್ವತ್ಥಾಮರ ಕೇಸಲ್ಲ ಪಾಪ, ಭಟ್ಟನಾರಾಯಣ ಕೇಸು. ಕರ್ಣ ಹೇಳ್ತಾನೆ, ನಾನು ಮಹಾವೀರ, ನೆಕ್ಸ್ಟ್ ಬರ್ಬೇಕಾದ್ರೆ ನಾನೇ ಸೀರೆ ಆಡಬೇಕು, ನಾನು ಬೇಕು ಅಂತ ಆತ. ದೊಡ್ಡ ಗಲಾಟೆ ಅಲ್ಲಿ. ಹುಚ್ಚಾಬಟ್ಟೆ ಮಾತು ಎಲ್ಲಿ ಬರುತ್ತೆ ಗೊತ್ತಾ? ನೀನು ಸೂತ ಪುತ್ರ ನಿನ್ನ ಕೊಡಬಾರದು ಅಂತ ಹೇಳಿದರೆ, ಸೂತೋವಾ ಸೂತ ಪುತ್ರೋವಾ ಯೋವಾ ಕೋವಾ ಭವಾಮ್ಯಹಂ ದೈವಾಯತ್ತಂ ಕುಲೇ ಜನ್ಮ ಮದಾಯತ್ತಂತ ಪೌರುಷಂ ಅಂತ ಹೇಳಿದ್ರಂತೆ. ನಾನೊಡೆಯ ಹುಟ್ಟೋದು ನನ್ನ ಕೈಯಲ್ಲಿಲ್ಲ, ಪೌರುಷ ನನ್ನ ಕೈಯಲ್ಲಿದೆ, ನಾನು ಬೈಬಾರದು ಅಂತ ಹೇಳಿದ ತಕ್ಷಣ ನಾನು ಹೇಳಿದನಂತೆ. ಆಗ ಅಶ್ವತ್ಥಾಮರಿಗೆ, ನೀವು ಬ್ರಾಹ್ಮಣರು ಅಂತ ಭಾರಿ ಸೊಕ್ಕು ನಿಮಗೆ ಅಂತ ಬೈದನಂತೆ. ಅಶ್ವತ್ಥರು ಏನು ಮಾಡಿದ್ರು ಅಂತಾಗ, ನಾನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಬೈತೀರಾ, ಜನ ಹರ್ಕೊಂಡ್ಬಿಟ್ರೆ ತೆಕ್ತಮ್ಮಯ್ಯ ಬ್ರಾಹ್ಮಣ್ಯ, ನಮ್ಮವ್ರು ಬೇಕಾಸಿರ್ತಾರಂಥವ್ರು. ಇದೆಲ್ಲ ಭಟ್ಟದಾರಾಯಣ ಕಲ್ಪನೆಗಳಿವೆ ಇಷ್ಟು ಕೂಡ. ಸೊ ಮಹಾಭಾರತದಲ್ಲಿ ಬರೋದೇ ಇಲ್ಲವೆಲ್ಲ ಕೂಡ. ಇದು ನಮ್ಮ ಜನ ಅದನ್ನೇ ಓದೋದು, ಮಹಾಭಾರತ ಯಾರು ಓದ್ತಾರೆ? ಈ ಮಧ್ಯೆ ಟೆಕ್ಸ್ಟ್ ಬುಕ್ ಆಗೋದು ಮಹಾಭಾರತ ಅಲ್ಲ, ಭಟ್ಟದ ವೇಣಿ ಸಮಾರ ಟೆಕ್ಸ್ಟ್ ಬುಕ್ ಆಗುತ್ತೆ. ನಮ್ಮ ಜನ ಎಷ್ಟು ತಲೆ ಕೆಟ್ಟೋಗೋದು ಲೆಕ್ಕ ಹಾಕಿ. ಅಶ್ವತ್ಥಾಮರು ಯಾವ ದೊಡ್ಡವರು, ಎಷ್ಟು ದೊಡ್ಡವರು ಗೊತ್ತಾ ಅವರು? ಎಂಥ ಮಹಾನುಭಾವರು ಅವ್ರು! ಯಾವುದೋ ಒಂದು ಪ್ರಾರಬ್ಧ ವಶಾತಿ ಕಡಿದ್ದಾರೆ ಹೊರತು ಅವ್ರ ಹೆಸರೇ ಪುಣ್ಯ ಮಾಡಿರ್ಬೇಕು ನಾವು. ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಮಹಾನುಭಾವರನ್ನು ನಾವು ಎ ಬಿ ಸಿ ಡಿ ರಾಜಕಾರಣ ನೋಡಿದ್ರೆ ನೋಡೋಕ್ಕಾಗುತ್ತಾ? ಆಚಾರ್ಯ ಬರೀತಾರೆ, ಪ್ರಭಾತಾಯಂತು ಶರ್ವರ್ಯಾಂ ಗುರುಪುತ್ರಾನುಮೋದಿತ. ಅಶ್ವತ್ಥಾಮರು ಬರ್ತಾರೆ, ಸ್ವಾಮಿ ಈಗ ಯಾರಿಗೆ ಕೊಡಬೇಕು ಸೇನಾಧಿಪತಿ ಅಂತ ಕೇಳಿದರೆ ಕನ್ನಡ ಕೊಡು ಅಂತ ಅವರೇ ಹೇಳಿಬಿಡ್ತಾರೆ. ಇಂಥ ಅಶ್ವತ್ಥಾಮರಲ್ಲಿ, ಆ ಅಶ್ವತ್ಥಾಮರಲ್ಲಿ ನನಗೆ ಕೊಡೋದು, ಅಶ್ವತ್ಥಾಮರಲ್ಲಿ ಕನ್ನಡ ಕೊಡೋ, ಅಶ್ವತ್ಥಾಮರಲ್ಲಿ ನೋಡು. ಕನ್ನಡನ ನಂಬಿಕೆ ಇಟ್ಕೊಂಡಿದ್ದೀನಿ, ಈಗ ಕಣನು ಕಾಯ್ತಾ ಇದ್ದಾನೆ. ನಾನು ಯುದ್ಧ ಮಾಡಿದ್ರೆ ಸೇನಾಧಿಪತಿಯನ್ನು ಬೇಕಾಗಿಲ್ಲ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೇನಾಧಿಪತಿ ಇಲ್ಲದೆ ಯುದ್ಧ ಮಾಡ್ತೇನೆ, ಪಾಪ ಕಣನಿಗೆ ಬೇಕಾಗಿದೆ ಕೊಡು ಅಂತ ಹೇಳ್ತಾರೆ, ಕೊಟ್ಟು ಬಿಡ್ತಾರೆ. ಆಚಾರ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ, ಪ್ರಭಾತಾಯಾಂತು ಸರ್ವರ್ಯಾಂ ಗುರುಪುತ್ರಾನುಮೋದಿ ಗುರುಪುತ್ರಾನುಮೋದಿತ ಕರಣಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಗ ಅಭ್ಯಗ. ತಕ್ಷಣ ಸೇನಾ ತಯಾರು ಮಾಡಿಕೊಂಡು ಯುದ್ಧಕ್ಕೆ ಹೋಗ್ತಿದ್ದಾನೆ ದುರ್ಯೋಧನ. ಕರ್ಣ ಮುಂದೆ ನಿಂತಿದ್ದಾನೆ. ಈಗ ಕರ್ಣ ಬಂದಿದ್ದಾನೆ ಯುದ್ಧಕ್ಕೆ. ದುರ್ಯೋಧನೆ ವಸಿತ್ರ ಆಸೆ, ಯಾರೂ ಮಾಡ್ತಿದ್ದಾನೆ ಕರ್ಣ ಮಾಡ್ತಾನೆ ಅಂತ ಕನಸು ಕಾಣ್ತಾ ಇದ್ದಾನೆ. ಆಗ ಇದನ್ನೆಲ್ಲ ಸಂಜಯ್ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಅಂದನಂತೆ, ಏನು ನನ್ನ ಮಗ ಹುಚ್ಚು ಅಂತ, ನನ್ನ ಮಗ ಹುಚ್ಚ ಅವನು. ಹತೇ ಭೀಷ್ಮೆ ಗತೇ ದ್ರೋಣೆ ಕರ್ಣೋ ಜೇಷ್ಯತಿ ಪಾಂಡವಾನ್. ಅಂಥ ಭೀಷ್ಮರು ಹೋದರು, ಅಂಥ ದ್ರೋಣರು ಹೋದರು, ಈ ಕರ್ಣ ಗೆಲ್ತಾನ? ದುರ್ಯೋಧನ ಬುದ್ಧಿ ಇದೆ, ತಾನು ತನ್ನ ಮಗನಿಗೆ ಬುದ್ಧಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾನೆ. ಇವನು ನಂಬ್ಕೊಂಡಿದ್ದಾರಲ್ಲ ಇವನು ಅಂತ ಹೇಳ್ತಾನೆ. ಯುದ್ಧ ಶುರುವಾಯಿತು. ಆ ಕ್ಷಣದಲ್ಲಿ ಕ್ಷೇಮಧೂರ್ತಿ ಅಂತ ಒಬ್ಬರು ಬರ್ತಾರೆ, ಭೀಷ್ಮರು ಕೊಂದು ಹಾಕಿಬಿಡ್ತಾರೆ. ಅಶ್ವತ್ಥಾಮರು ನೋಡ್ತಾರೆ, ವಿಚಿತ್ರ ಪ್ರಸಂಗ ನಡೀತಾ ಇದೆ ಆ ಸಮಯದಲ್ಲಿ. ಎಂದೂ ಯಾರೂ ಕೇಳದೇ ಇರೋ ಪ್ರಸಂಗವನ್ನು, ಯಾರು ಕಣ್ಣದ ಯಾರು ಬರದೇ ಇಲ್ಲ ಯಥಾ ಪ್ರಕಾರ ವಿಚಿತ್ರ ಪ್ರಸಂಗ ನಡೀತಾ ಇದೆ. ಯಾವಾಗ ಭೀಮಸೇನ ದೇವರು ಅಷ್ಟು ಜೋರು ಯುದ್ಧ ಮಾಡ್ತಾ ಬಂದರು, ಅಶ್ವತ್ಥಾಮರು ನೋಡಿದಂತೆ ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಭೀಮ ವರ್ಸಸ್ ಅಶ್ವತ್ಥಾಮ ಯುದ್ಧ ಶುರುವಾಗ್ತಾ ಇದೆ. ಈಗ ಭೀಮಸೇನ ದೇವರು ಅಶ್ವತ್ಥಾಮರಿಗೂ ಈವರೆಗೂ ಡೈರೆಕ್ಟ್ ದೊಡ್ಡ ಯುದ್ಧ ನಡೆದಿಲ್ಲ ಅವರಿಗೆ, ಡೈರೆಕ್ಟ್ ಯುದ್ಧ ನಡೀತಾ ಇದೆ. ಎಲ್ಲ ನೋಡ್ಲಿಕ್ಕೆ ಸೇರಿಬಿಟ್ರಂತೆ ಆಕಾಶದಲ್ಲಿ. ದೇವತೆಗಳು ಸೇರ್ತಿದ್ದಾರೆ, ಶಿಕ್ಷರು ಕಿನ್ನರರು ವಿದ್ಯಾರ್ಥಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ದೈತ್ಯರು ಸೇರ್ತಾ ಇದ್ದಾರೆ. ಯಾತಕ್ಕೆ ಗೊತ್ತಾ? ಇಂಥ ಯುದ್ಧ ಹಿಂದೆ ಎಂದೂ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಟು ನೋಡಿರ್ಬೇಕು ಎಲ್ಲರೂ ಕೂಡ. ಭೀಮಾಶ್ವತ್ಥಮರ ಮಧ್ಯೆ ಏನು ಯುದ್ಧ ನಡೆಯುತ್ತಲ್ಲ, ಆ ಯುದ್ಧ ಒಂದು ಜಗತ್ತಿನಲ್ಲಿ ಅಂಥ ಯುದ್ಧ ಮತ್ತೆ ನಡೆದೇ ಇಲ್ಲ, ಹಿಂದೂ ನಡೆದೇ ಇಲ್ಲ. ಎಲ್ಲ ಯುದ್ಧಗಳು ಕೂಡ ಇದ್ರ 160 ಅಂತ ಕೂಡ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. 160 ಅಂಥ ಯುದ್ಧ, ಭಯಂಕರ ಯುದ್ಧ ನಡೀತಾರೆ. ಹೇಗೆ ನಮ್ಮ ಪ್ರಶ್ನೆ, ಹೇಗೆ ನಂಬಬೇಕಿದನ? ನಾವೆಲ್ಲ ರಾಮಾಯಣ ಓದ್ಬೇಕಾದ್ರೆ ಏನಂತ ಕೇಳಿದ್ದೇವೆ? ರಾಮ ರಾವಣ ಯೋರ್ ಯುದ್ಧಂ ರಾಮ ರಾವಣ ಯೋರಿವ ಅನನ್ವಯ ಅಲಂಕಾರ ಅಂತ ಹೆಸರದೆ. ರಾಮನ ರಾವಣ ಯುದ್ಧ ಹೇಗಿತ್ತು, ರಾಮರಾವಣ ಯುದ್ಧ ಹೇಗಿತ್ತು ಅಂದರೆ ರಾಮರಾವಣ ಯುದ್ಧ ಇದ್ದಾಗೆ ಇತ್ತು ಅಂತ ಹೇಳಿಬಿಡ್ತಾರೆ. ಅದ್ರ ಮೇಲೆ ಈ ಯುದ್ಧ ಎಲ್ಲ ಅದನ್ನು ಹೇಳಬೇಕಾದ್ರೆ ಅದನ್ನು ದೊಡ್ಡದಂತೀರಿ, ಇದನ್ನು ಇದು ದೊಡ್ಡದಂತೀರಿ. ಯಾವ್ಯಾವ ದೇವರ ಗುಡಿಗಳು ಹೋದ್ರೆ ಅವೇ ದೇವರು ದೊಡ್ಡವರು ಅಂತ ಹೇಳಿದಾಗ ಆಯ್ತಲ್ಲ. ಅಲ್ಲ, ನಿಜವಾಗ್ಲೂ ಇದೇ ದೊಡ್ಡ ಯುದ್ಧ, ರಾಮರಾವಣ ಯುದ್ಧ ದೊಡ್ಡದಲ್ಲ, ಇದೇ ದೊಡ್ಡ ಯುದ್ಧ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಆಚಾರ ಕಂಪೇರ್ ಮಾಡ್ತಾರೆ? ಯುದ್ಧದ ಯೋಗ್ಯತೆ ಹೇಗೆ ಅಳಿಬೇಕು ಅಂದರೆ ಪಾರ್ಟಿಸಿಪೆಂಟ್ಸ್ ಯಾರು ನೋಡಬೇಕು. ಅಲ್ಲಿ ರಾವಣ ಪಾರ್ಟಿಸಿಪೆಂಟು, ರಾಮದೇವರು ಪಾರ್ಟಿಸಿಪೆಂಟ್. ಎಲ್ಲಿ ರಾಮ ಎಲ್ಲಿ ರಾವಣ ಒಂದು ಬೋರ್ಡ್ ಹಾಕೋದು. ಅಜಗಜಗಳ ಮೇಲೆ ಯುದ್ಧ, ಅಜಗಜಗಳ ಮೇಲೆ ಯುದ್ಧ. ಒಂದಾಗ ಒಬ್ಬರನ್ನು ನೋಡಕ್ ಬರ್ತೇನೆ ಯಾರು ಕೂಡ. ಅಜ ಅಂದರೆ ಮೇಕೆ, ಮೇಕೆಗೂ ಆನೆಗೆ ಯುದ್ಧ ಅಂತ ಹೇಳಿದ್ರೆ ಒಬ್ಬರು ಸಿಗೋದಿಲ್ಲ, ಒಂದು ಟಿಕೆಟು ಖರ್ಚಾಗೋದಿಲ್ಲ. ಯಾಕೆ ಹುಚ್ಚ ಅವರು ಮೇಕೆ ಸೋಲುತ್ತೆ, ಆನೆಗೆಲ್ಲ ತಗೋಗ ಅಂತ ಕಳಿಸಿಬಿಡ್ತಾರೆ. ಯಾವ ಗಜಗಜಗಳ ಯುದ್ಧ ಕಷ್ಟ ಬಂದುಬಿಡ್ತಾರೆ, ಟಗ್ರು ಟಗ್ರನ ಯುದ್ಧ ಬಂದುಬಿಡ್ತಾರೆ ಜನ. ಈಕ್ವಲ್ ಪಾರ್ಟಿಸಿ ಬಂದಾಗ ಯುದ್ಧ ಮಾಡೋದು ಇಂಟ್ರೆಸ್ಟಿಂಗ್ ಆಗ ಹಾಗೆ ವೀಕ್ ಪಾರ್ಟಿಗೆ ಆಗೋದಿಲ್ಲ. ಇವತ್ತು ಎಲ್ಲಿ ರಾವಣ ಎಲ್ಲಿ ರಾಮ? ರಾವ ಸಾಕ್ಷಾತ್ ನಾರಾಯಣ, ಇವನೊಬ್ಬ ಹುಲು ಜೀವ, ಮಹಾದುಷ್ಟ ಜೀವ. ಇವನ ಕೈಯಲ್ಲಿ ಏನಾಗುತ್ತೆ? ಹೆಸರಿಗೆ ಯುದ್ಧ, ನಿಜವಾದ ಯುದ್ಧ ಅಲ್ಲ. ಇಲ್ಲೇ ನಿಜವಾದ ಯುದ್ಧ ನಡೀತಾ ಇದೆ. ನಿಜವಾದ ಯುದ್ಧ ಯಾರಿಗೆ ನಡೀಬೇಕು ಗೊತ್ತಾ? ದೇವರು ದೇವರಿಗೆ ನಡೀಬೇಕಷ್ಟೇ. ರಾಮ ಉಪಶರಾವಣೆ ನಡೀತಲ್ಲ ಯುದ್ಧ, ಯುದ್ಧ ಅಲ್ಲ. ಯಾಕೆ? ಇಬ್ಬರು ಒಂದೇನೆ, ದೋಷನೇ ಇಲ್ಲ, ಯುದ್ಧ ಅಲ್ಲ. ಇನ್ಯಾರೇ ನಡೀಬೇಕು? ಬ್ರಹ್ಮವಾಯುಗಳಿಗೆ ನಡಿಬೇಕು ಯುದ್ಧ. ನಡೆಯೋದೇ ಇಲ್ಲ, ಇಬ್ಬರು ಒಳ್ಳೆಯವರು ನಡೆಯೋ ಚಾನ್ಸೇ ಇಲ್ಲ. ನೆಕ್ಸ್ಟ್ ಯಾರಿಗೆ ನಡಿಬೇಕೀಗ? ನೆಕ್ಸ್ಟ್ ಇರೋದು ಎರಡೇ, ಒಂದು ವಾಯು ಒಂದು ರುದ್ರ. ಗರುಡ ಶೇಷ ರುದ್ರ ಒಂದು ಗುಂಪು, ವಾಯುದೇವರು ಒಂದು ಗುಂಪು. ಆ ಯುದ್ಧ ನಡೆದಾಗ ನಡೆದರೆ ಅದಕ್ಕಿರೋ ಒಂದು ಬ್ಯೂಟಿ ಇನ್ನು ಯಾವುದಕ್ಕೂ ಬರೋದಿಲ್ಲ. ಅದರಿಂದಾಗಿನೇ ಭೀಮಸೇನ ವಾಯುದೇವರಾಗಿ ನಿಂತಿದ್ದಾನೆ ಅಂತ ಬಲವಂತ ಮತ್ತೊಬ್ಬ ಇಲ್ಲ. ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದರೆ ಅಶ್ವತ್ಥಾಮರೇ, ಅರ್ಜುನ ಅಲ್ಲ ಅಶ್ವತ್ಥಾಮರು ಬೆಸ್ಟ್. ಈಗ ಇಬ್ಬರು ಯುದ್ಧ ನಡೀತಿದೆಯಲ್ಲ, ಎಲ್ಲ ನೋಡಲಿಕ್ಕೆ ಸೇರಿದ್ದಾರಂತೆ. ವಂಡರ್ಫುಲ್ ಆಗಿ ಯುದ್ಧ ನಡೀತಾ ಮೊದಲು ಬಾಣಗಳಿದ್ದ ನಡೀತಂತೆ. ಬಾಣಗಳಿದ್ದಲ್ಲಿ ಅಶ್ವತ್ಥಾಮರಕ್ಕೆ ಏನು ಮಾಡಲಿಕ್ಕಾಗಲಿಲ್ಲ, ಆತ್ರ ಯುದ್ಧಕ್ಕೆ ಶಿಫ್ಟ್ ಆಗ್ತಾರೆ. ಆತ್ರ ಯುದ್ಧ ನಡೀತಾ ಹೋಯಿತು. ಆಮೇಲೆ ನಮ್ಮಲ್ಲಿ ಸ್ಪಿನ್ ಆಗಲಿಲ್ಲ, ಫಾಸ್ಟ್ ತರೋದು, ಫಾಸ್ಟ್ ಆಗಲಿಲ್ಲ ತರ್ತಾರಲ್ಲ ಬೌಲಿಂಗ್ ಚೇಂಜ್ ಮಾಡಿದಾಗೆ ಅಸ್ತ್ರ ಚೇಂಜ್ ಮಾಡ್ತಾ ಹೋಗ್ತಾರೆ. ಏನು ಅಸ್ತ್ರ ಬಿಟ್ಟರು ಭೀಮಸೇನ ಪತ್ಯಾಗಿ ಹೊಡಿತಿದ್ದಾರೆ, ಜನ ಎಲ್ಲ ಮಾತಾಡ್ಕೊತಿದ್ದಾರಂತೆ. ನಮಗಿದು ಗೊತ್ತೇ ಇದ್ದಿಲ್ಲ. ಭೀಮಸೇನ ಗದಾಯುದ್ಧದಲ್ಲಿ ಮಾತ್ರ ಗಟ್ಟಿಗ ಅಂತ ತಿಳ್ಕೊಂಡಿದ್ವಿ, ಅಸ್ತ್ರವಿದ್ಯೆ ಬರುತ್ತೆ ಅಂತ ಗೊತ್ತೇ ಇದ್ದಿಲ್ಲ. ಈಗ ಗೊತ್ತಾಗ್ತಾ ಇದೆ ಭೀಮಸೇನ ಅಸ್ತ್ರಯುದ್ಧದಲ್ಲಿ ಇದನ್ನು ಬರೆದಿರೋ ಒಬ್ಬನೇ ಕನ್ನಡದಲ್ಲಿ. ಪಂಪ ಮಾತ್ರ ಬರೀತಾನೆ, ಪಂಪ ಭಾರತದಲ್ಲಿ ಮಾತ್ರ ಬರುತ್ತೆ. ಕುಮಾರವ್ಯಾಸ ಬರೆದಿಲ್ಲ, ಅನುವಾದಕಾರರು ಬರೆದಿಲ್ಲ, ಟಿ ವಿಯವರಿಗೂ ಅವರಿಗೆ ಗೊತ್ತಿಲ್ಲ, ತೋರಿಸೋ ಚಾನ್ಸೇ ಇಲ್ಲ. ಅದರಿಂದಾಗಿನೇ ನಿಜವಾಗಲೂ ಬರೆದಿದ್ದು ಪಂಪ ಬರೀತಾನೆ. ಅದಿಷ್ಟು ಮಹಾಭಾರತದಲ್ಲಿ ಬಂದಿದೆ. ಆ ನಿರ್ಣಯದಲ್ಲಿ ಬರೀತಾರೆ ಆಚಾರ್ಯರು. ನೋಡ್ತಿದ್ದಾರೆ ದೇವತೆಗಳು ಭೀಮಸೇನ ಗದಾಯುದ್ಧದಲ್ಲಿ ಮಾತ್ರ ಗಟ್ಟಿ ಅಂತ ತಿಳ್ಕೊಂಡಿದ್ವಿ. ಈ ಅಸ್ತ್ರಯುದ್ಧದಲ್ಲಿ ಕೂಡ ಪರಶುರಾಮನಂತ ಯುದ್ಧ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನೂ ಎಕ್ಸಾಂಪಲ್ ಬೇಕಾ? ಪರಶುರಾಮನ ಯುದ್ಧ ಮಾಡ್ತಾ ಇದ್ದಾನೆ ಗುರುಸುತ ಆಮೇಲೆ ಇವರು ದ್ರೋಣಾಚಾರ್ಯರು ಭೀಷ್ಮರು ಇಂತೂ ನೇರಿದ್ದಾರೆ. ಇಂಥ ಯುದ್ಧ ಮಾಡಿದರೆ ಅವರು ಯಾರು ಇಂಥ ಯುದ್ಧ ಮಾಡಲಿಲ್ಲ, ಭೀಮಸೇನಿದ್ದ ನಮ್ಮ ಬರವನ್ನ ಘೋಷಣೆ ಮಾಡ್ತಾ ಇದ್ದ. ಆಮೇಲೆ ಮತ್ತೆ ಅಸ್ತ್ರಯುದ್ಧ ಮುಗಿದೋಯ್ತು, ಮತ್ತೆ ಶಸ್ತ್ರಯುದ್ಧ ವಾಪಸ್ ಬಂದರು, ಮತ್ತೆ ಯುದ್ಧ ನಡೀತು. ಬರೀ ಭೀಮಸೇನ ಏನು ಮಾಡಿದರು ಗೊತ್ತಾ? ಜೋರಾಗಿ ಹೊಡಿತಾರೆ. ಅಶ್ವತ್ಥಾಮರು ದ್ರೋಣಿಹಿ ಪಪಾತಾಶು ದೃಢಂ ವಿಜೇತನಃ, ಎಚ್ಚರ ತಬ್ಬಿ ಬಿದ್ದು ಬಿಟ್ಟಿರುತ್ತೆ ಅಶ್ವತ್ಥಾಮ. ಕತೆ ಮುಗೀತು. ಆಗ ಕೃಪಾಚಾರ ಬಂದು ಹಾಕೊಂಡು ಹೋಗ್ಬಿಡ್ತಾರೆ ರಸ್ತೆ ಅಲ್ಲಿ ಕ್ಲೋಸ್. ಗೊತ್ತಾಯ್ತು ಯಾರು ದೊಡ್ಡವರು ಅಂತ? ಗೊತ್ತಾಯ್ತಾರೆ ವಾಯುದೇವತ್ವ ಅಂತ ಬಂತಲ್ಲ. ಈಗ ಭೀಮಸೇನ ದೇವರು ವಾಯುದೇವರು, ರುದ್ರದೇವರು. ಭೀಮಸೇನ ದೇವರು ಏನೂ ಆಗಲಿಲ್ಲ, ಅಷ್ಟು ಎಚ್ಚರ ತಪ್ಪಿ ಬಿದ್ದರು ಅಂದಮೇಲೆ ಅದೇ ಮತ್ತೆ ಮಾಧ್ಯಮ ಚೇಂಜ್ ಆಗಿಲ್ಲ. ಗದಾ ಯುದ್ಧ ಅಲ್ಲ ಅದು, ಅಸ್ತ್ರಯುದ್ಧದಲ್ಲೇ ಸೋತಿದ್ದಾರೆ ಅಂದಮೇಲೆ ಭೀಮಸೇನ ಸಮವನಾಸ್ತಿ ಸೇನಯೋರು ಭಯೋರಪಿ. ಈ ಮಾತು ಅರ್ಥ ಮಾಡಿಕೊಂಡಾಗ ಎಷ್ಟು ಗಟ್ಟಿ ನಮಗೆ ಧೈರ್ಯ ಬರುತ್ತೆ ಗೊತ್ತಾ? ಒಂದು ಕೊನೆ ಒಂದು ಶಾಂತಿ ಇರುತ್ತೆ. ದ್ರೋಣ ಅಶ್ವತ್ಥಾಮರ ಮುಂದೆ ನಿಂತಿದ್ರೆ ಏನಾಗ್ತಿತ್ತು? ಕೃಷ್ಣ ಏನು ಮಾಡಿದ್ದಂತ ಗೊತ್ತಾ? ಭೀಮಸೇನ ಇನ್ನು ಅಸ್ತ್ರಯುದ್ಧ ಮಾಡಿದಲ್ಲಿ ಗೊತ್ತಿದೆ ನನಗೆ, ಆದರೆ ಅಸ್ತ್ರಯುದ್ಧ ಬರೋದಿಲ್ಲ, ಜನ ತಪ್ಪು ತಿಳ್ಕೊಂಡ್ಬಿಡಬಾರದು. ಅದಕ್ಕಾಗಿ ಎರಡು ಸತ್ತ ಅಸ್ತ್ರಯುದ್ಧ ಮಾಡಬೇಕು ಅಂತ ಹೇಳಿರ್ತಾನೆ ಕೃಷ್ಣ. ಒಂದು ಸಲ ಅಲಂಬುಸ ರಾಕ್ಷಸರ ಮೇಲೆ, ಇನ್ನೊಂದು ಸಲ ಅಶ್ವತ್ಥಾಮರ ಮೇಲೆ ಮಾಡಬೇಕು. ಯಾಕೆ ಅವನು ರಾಕ್ಷಸ, ಅವನು ಸೋರಿಸಿದರೆ ಒಂದು ಗ್ರೇಟ್ನೆಸ್ಸು, ಇವರು ಸಾಕ್ಷಾತ್ ಶಿವ, ಇವರು ಸೋರಿಸಿದ್ರೆ ಯಾರು ಡೌಟೇ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಕೃಷ್ಣನ ಅಪ್ಪಣೆ ತಗೊಂಡು ಯುದ್ಧ ಮಾಡಿದರೆ ಹೊರತು ಅವರು ಬೇರೆ ರೀತಿ ಯುದ್ಧ ಮಾಡಿದ್ದಲ್ಲ. ಆಗಲೂ ಕೂಡ ರಿಕ್ವೆಸ್ಟ್ ಮಾಡಲಿಲ್ವಂತೆ. ಆಗ್ನೇಯವ ಅಸ್ತ್ರದೇವ, ಅಪ್ಪಣೆ ಮಾಡಿ ಅಸ್ತ್ರನ ಬಿಡ್ತಿದ್ರೆ ಹೊರತು ರಿಕ್ವೆಸ್ಟ್ ಮಾಡ್ತಿದ್ದಲ್ಲ ಭೀಮಸೇನ ದೇವರು. ಈ ಕಥೆ ಕೇಳಿದವರಿಗೆ ಭೀಮಸೇನ ದೇವರ ಬಗ್ಗೆ ತುಂಬ ಭಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮಹಾಭಾರತ ಕೇಳಬೇಕು ಅಂತ ಹೇಳು. ಸುಮ್ಮನೆ ವಾಯಸ್ತುತಿ ಹೇಳ್ತಿರ್ತೇವೆ, ಇದೆಲ್ಲ ಕೇಳಿದಾಗ ಏನಾಗುತ್ತಾಗ ಆಗ ಗಟ್ಟಿಯಾಗಿ ಹೇಳೋದಕ್ಕೆ ಬರುತ್ತೆ. ಗಟ್ಟಿ ಬಾಯಲ್ಲಿ ಗಟ್ಟಿಯಾಗಿ ಹೇಳೋದ್ರೆ ಮನಸ್ಸಿಂದ ಗಟ್ಟಿಯಾಗಿ ಹೇಳಬೇಕು. ಆ ಸದ್ಯ ಕೊಂಡಕ್ಕೆ ಕಥೆ ಬೇಕು. ಭೀಮಸೇನ ದೇವರು ಏನೇನೂ ಆಗಲಿಲ್ಲ, ಮೂರ್ಛೆ ಇಲ್ಲ, ಯಾಚಾತುರದ ಇಲ್ಲ, ಅಂದಮೇಲೆ ಬರೀ ದೊಡ್ಡವರಲ್ಲ, ಇನ್ಕಂಪೇರಬಲಿ ಗ್ರೇಟ್ ಅಂತ ಆಯ್ತು. ಅದಕ್ಕೆ ನೂರು ಗುಣ ದೊಡ್ಡವರು ಸರಸ್ವತಿ ಭಾರತೀಯರು, ಅವರಿಂತ ನೂರು ಗುಣ ಅವ್ರ ಮೇಲೆ ಇದ್ದಾರೆ. ಅದರಿಂದಾಗಿನೇ ತಾರತಮ್ಯ, ನಮಗೆ ಇಷ್ಟೊಂದು ತಾರತಮ್ಯ ಉಪನ್ಯಾಸ ಮಾಡಿದ್ದಾರಲ್ಲ, ಕನ್ಫರ್ಮ್ ಆಗುತ್ತೆ. ತಾರತಮ್ಯ ಬರೀ ಬಾಯಿ ತಾರತಮ್ಯ ಅಲ್ಲ, ಯುದ್ಧದಲ್ಲಿ ತಾರತಮ್ಯ ಅಂತ ತಿಳಿಯೋದ್ರಿಂದ ಭೀಮಸೇನ ಸಮೋನಾಸ್ತಿ ಅಂತ ನಡೀತು. ಇವತ್ತು ಎಷ್ಟೇ ದಿವಸ ಯುದ್ಧ ಗೊತ್ತಾಯಿತು? 16ನೇ ದಿವಸದ ಯುದ್ಧ ಇದೆ. 10 ದಿವಸ ಭೀಷ್ಮರು, 5 ದಿವಸ ದ್ರೋಣರು, 16ನೇ ದಿವಸ ಕರ್ಣ ಸೇನಾಧಿಪತಿ. ಆತನ ಯುದ್ಧ ಮುಂದುವರಿತಾ ಇದೆ. ಹೆಸರು ನೋಡಿದ್ರೆ ಒಂದೂವರೆ ದಿವಸ ಯುದ್ಧ ಕರ್ಣ ಮಾಡೋದಷ್ಟೇನೆ. ಆದರೆ ದ್ರೋಣ ಪರ್ವ ಹೇಳೋದಕ್ಕೆ ಎಷ್ಟು ಟೈಮ್ ಬೇಕಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಕರ್ಣ ಪರ್ವಕ್ಕೆ ಬೇಕು. ಅಷ್ಟು ವಿಷಯ ಬರ್ತಾ ಇದೆ. ನಾಳೆ ದಿವಸ ಕರ್ಣ ಪರ್ವದಲ್ಲಿ ಯಾವ ರೀತಿ ಕರ್ಣನ ಪರಾಭವ, ಅದು ಶಲ್ಯ ಮಾಡ್ತಕ್ಕಂಥ ಸಾರಥ್ಯ, ಕೃಷ್ಣನ ಮಹಿಮೆ, ದುಶ್ಯಾಸನ ವಧೆ ಮುಖ್ಯವಾಗಿ, ಅನಂತರ ಕರ್ಣ ವಧೆ, ಇಷ್ಟೆಲ್ಲ ಘಟ್ಟ ನಾಳೆ ನಡೀಬೇಕು ಅಂತ ಪೂರ್ವವಾದ ಘಟ್ಟದೊಂದಿಗೆ ನಾಳೆ ಮುಂದುವರಿಯೋಣ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಬ್ರಹ್ಮಸೂತ್ರ ಭಾಷ್ಯ ಪಾಠ ಸರಿಯಾಗಿ 7:30 to 8:30 ಕೂಡ ಒಂದೇ ಗಂಟೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಹೇಳಬೇಕು, ನೆನಪಿರಬೇಕು. ನಾಳೆ ದಿವಸ ಅದನ್ನು ಕೇಳಬೇಕು. ನಾಳೆ ಸಾಯಂಕಾಲ ಇದು ಮುಂದುವರಿಯುತ್ತೆ. ಜೊತೆಗೆ ನಾಳೆ ಸಾಯಂಕಾಲ ಪ್ರವಚನ ಮಂತ್ರಾಲಯದ ವಿದ್ವಾಂಸರಾದ ಎನ್ ವಾದಿರಾಜ ಆಚಾರ್ಯರಿಂದ ಸಾಕ್ಷಿ ಪ್ರಾಮಾಣ್ಯದ ಬಗ್ಗೆ ಪ್ರವಚನ ಇರುತ್ತೆ, 5:30 to 6:30. ಆಮೇಲೆ ಮಹಾಭಾರತ ಪ್ರವಚನ ಮುಂದುವರಿಯುತ್ತೆ. ಮತ್ತು ಪಾಚಕದಿಂದ ಆಚಾರ್ಯರು ತುಂಬ ಜನ ಕೇಳಿದರು. ಆಚಾರ್ಯನತ್ತೆ ಕೆಲವು ಕಾಣಿಕೆ ಕೊಡೋರೆಲ್ಲ ಬಂದು ಆಚಾರ್ಯ ಊರಿಗೆ ಹೋದ್ರೆ ಅಂತ ಕೇಳಿದರು. ಊರಿಂದ ಮತ್ತೆ ಬಂದಿದ್ದಾರೆ, ಅವರು ನಾಳೆ ನಾಳಿದ್ದು ಬರ್ತಾರೆ. ಆ ಪಾಚಕ ಸೇವೆ ಸಲ್ಲಿಸ್ತಕ್ಕಂಥವರೆಲ್ಲ ಅವಶ್ಯವಾಗಿ ಸೇವೆ ಸಲ್ಲಿಸಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.